tentang manusia. Mamat wajan bang tersuka Sanji bayan dia kira syekti haras swatamra Anyam setia hatta kerana syarabatan tua tadi Pranan namo bhagavate purushaya Yasmat Dhamendra Rudra Hidevatana Priyotica Dhanasmuti Sadatasmai Haraye Gurave Namah Jayati Hari Rajityah Sarva Devaika Vandiyah Parama Guru Radhishtha Vakti Dasajjanana Shila Gunaganarno Vitya Nirmukta Doshah Sarasitya Nayano Sarasitya Nayano Sarasitya Nayano Sarasitya Yasaya Bhavanashaya Srishaya Gunarashaya Vidyaya Shuddha Vidyaya Madhaya Janamo Namah Vasatu Srimad Ananda Tirthendur Nohrugambare Yadvajas Chandrika Swanta Satabam Vritantan Yo Vipralam Abhivarita Matip Prabhutan Vadan Nirasya Pratavan Kupi Tattva Vadam Sarveshwaro Haririti Pradipada Yantam Ananda Tirtha Munivarya Vaham Namah Vanite Karavanyamba Charano Hriti Sarvada Madhvakya Saranir Puyat Srimad Acharya Bhavana Haraya Bhajaka Nishta Haraya Puravairine Bhavaya Bhavate Puyat Shivaya Sirasa Namaha Umeshadhyā Suravomam Vide Cheto Bhimaninaha Yuyam Sarve Prakuruta Manome Madhva Bhavana Srimad Kaha Kalpa Vrishastu Jayariyaha Kamasuskutaha Kitabanistu Vyasariyaha Unitraya Mula Vadi Raja Guru Mate Prakurtama Guru Tatha Rakavendra Tatha Sarvat Pratguru Pranatosmi Tri Vanda Nathyasthaha Guru Nabodha Matanudaha Vishnava Vishnavadayaha Tannamasye Guru Mama Tri Guru Yoda Mahari Narayanaya Paripurna Gunarnavaya Vishvodaya Chitilayon Jayati Pradaya Jnana Pradaya Uthasura Sophya Dukra Sabkaranaya Vitataya Namo Namaste Narayanam Sura Guru Jagadetanatham Kattapriyam Sakala Roka Namaskratancha Raivunya Vantita Majam Vipumatya Visham Unde Bhavadkha Mavarasura Siddha Vati Narayanam Namaskritya Naranchaiva Naruttama Devi Saraswati Vyasam Tato Jayabhuti Paramahuru Pravada Nittima Mahabharata Vishwadalli Atyanta Unnata Vairtakantaha Sthanagashirtakanta Siddhi Satyajanikavadanta Jagatina Lutaha Nittima Mahabharata Vanna Samagravagi Vyavasthitavagi Arthamadkoduvukku Manishya Vipalanagiddane Andre ಇಂದು ಮಹಾಭಾರತದ ರಚನೆ ಮಾಡಿದ ವೇದವ್ಯಾಸರು ಎಷ್ಟು ದೊಡ್ಡವರು ಅವರು ಸಾಕ್ಷಾತ್ ಭಗವಂತನೇ ಹೊರತು ಬೇರೆ ಯಾರೂ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಕ್ಕಂಥ ಅಂಶ ಅಂಥ ಮಹಾಭಾರತವನ್ನು ಯಾವ ರೀತಿಯಿಂದ ಅಧ್ಯಯನ ಮಾಡಿದರೂ ಕೂಡ ಒಂದು ಪರ್ವ ಆಗಬಹುದು ಒಂದು ಅಧ್ಯಾಯ ಆಗಬಹುದು ಒಂದು ಕಥಾನಕ ಆಗಬಹುದು ಒಂದು ಉಪಾಖ್ಯಾನ ಆಗಬಹುದು ಯಾವುದೇ ಒಂದು ಪಾತ್ರ ಆಗಬಹುದು ಯಾವುದೇ ಒಂದು ಶ್ಲೋಕ ಓದಿದ್ರೂ ಸರಿ ಮಹಾಭಾರತದ ಹಿರಿಮೆ ನಮಗೆ ನಿತ್ಯಗಾಥ ಅಂತ ಗೊತ್ತಾಗ್ತದೆ ಅದು ಸರಿಗಟ್ಟತಕ್ಕಂಥ ಮತ್ತೊಂದು ಸ್ಥಿತಿ ಯಾವ ದೃಷ್ಟಿಯಿಂದ ಕೂಡ ಜಗತ್ತಿನ ಇತಿಹಾಸದಲ್ಲೇ ಬರಲಿಲ್ಲ ಅಂದರೆ ಅದರ ಹಿರಿಮೆ ಎಷ್ಟಿರಬಹುದು ಅನ್ನೋದನ್ನು ಊಹಿಸಬಹುದು ಅಂಥ ಮಹಾಭಾರತದಲ್ಲಿ ಒಟ್ಟು ಒಂದು ಕಥಾ ಅಂದರ ಹೇಗಿದೆ ಕಥಾಸರಣಿಯೇ ಅತ್ಯಂತ ಸಂಕೀರ್ಣವಾದ ಕಥಾಸರಣಿ ಅದರ ವ್ಯಾಪ್ತಿ ಎಷ್ಟು ನಿಜವಾಗಲೂ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ವ್ಯಕ್ತಿಯನ್ನು ನಾವು ಹುಟ್ಟಿದಾಗ ಮನುಷ್ಯ ಕಾಣ್ತಾನೆ ಅದರ ಮೂಲಕ ಅವರು ಯಾರು ಆರು ಪರಿಚಯ ಮಾಡಿಕೊಡ್ತಕ್ಕಂಥ ಹಿನ್ನೆಲೆ ಇರತಕ್ಕಂಥ ಒಂದೇ ಒಂದು ಕೃತಿ ಮಹಾಭಾರತ ಮಾತ್ರ ದೇವತೆಗಳು ಹೇಗೆ ಧರ್ಮರಾಜಾದಿಗಳಾಗಿ ಅವತಾರ ಮಾಡಿದ್ದಾರೆ ರಾಕ್ಷಸರೆಲ್ಲ ಹೇಗೆ ದುರ್ಯೋಧನಾದಿಗಳಾಗಿ ಅವತಾರ ಮಾಡಿದ್ದಾರೆ ಅವರ ಸಂಘರ್ಷ ಪ್ರತಿ ಹಂತದಲ್ಲೂ ಎಷ್ಟು ಚಿತ್ರವಾಗಿತ್ತು ಅದರಲ್ಲಿ ಪ್ರತಿ ಬಾರಿಯೂ ಸಹ ಅಸಾಧಾರಣವಾದ ಗೆಲುವು ದೇವಿ ಶಕ್ತಿಯ ಪಾಂಡವರದಾಗಿತ್ತೆ ಹೊರತು ಆಸುರಿ ಸಂಪತ್ತಿನ ಕೌರವರದಾಗಿರಲಿಲ್ಲ ಅನ್ನೋದನ್ನ ಹೇಳ್ತಾ ಬರ್ತಾ ಇದ್ದಾರೆ ಹೀಗೆ ಮಹಾಭಾರತದ ಒಂದು ಉದ್ದೇಶ ಅದರ ಹಿನ್ನೆಲೆ ಅದು ಬರೀತಕ್ಕಂಥ ರೀತಿ ಒಂದೊಂದು ಅತ್ಯಂತ ಮಾರ್ಮಿಕ. ಅದರಲ್ಲಿ ಪಾಂಡವರು ಯಾವ ರೀತಿಯಲ್ಲಿ ದುರ್ಯೋಧನಾದಿಗಳ ಒಂದು ಅತ್ಯಂತ ಕುತಂತ್ರಗಳ ಮಧ್ಯೆ ಸುರಕ್ಷಿತವಾಗಿ ಬೆಳೀತಾ ಇದ್ದಾರೆ. ತುಂಬಾ ಸಂಘರ್ಷ ಇದ್ದಾಗ ಮನುಷ್ಯ ಬದುಕದೆ ಭಾರಿ ಸಾಹಸ. ಆದರೆ ಪಾಂಡವರು ಬರೀ ಬದುಕಿಲ್ಲ, ಎಂಥ ಸಾಧನೆ ಮಾಡ್ತಾ ಇದ್ದಾರೆ ಅಂದ್ರೆ ಸಾಮಾನ್ಯ ದೇವತೆಗಳು ಊಹಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಸಾಧನೆ ಮಾಡ್ತಾ ಇದ್ದಾರೆ. ದುರ್ಯೋಧನ ಅವರಿಗೆ ಪ್ರತಿ ಬಾರಿಯೂ ಕೂಡ ಅನಿಷ್ಟಗಳನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಅವರೆಲ್ಲ ಕೂಡ ಅದನ್ನ ನೀರಾಜಾರವಾಗಿ ಗೆಲ್ತಾ ಇಲ್ಲ. ಅವನು ತಿಳ್ಕೊಂಡ ಅಡಿಗೆ ಮನೆಯಲ್ಲಿ ಪಾಂಡವರು ಸುಟ್ಟು ಹೋಗ್ತಾರೆ. ಅದರಾಗಿದ್ದೇನು, ಸುರಕ್ಷಿತವಾಗಿ ಹೊರಟು ಸುಟ್ಟಿದ್ದು ಪಾಂಡವರಾಗಲಿಲ್ಲ. ಯಾವನನ್ನ ತನ್ನ ಪಾಡಿ ದೊಡ್ಡ ಮಂತ್ರಿ ಅಂತ ನಂಬಿ ಆ ಪುರೋಚರನ್ನಿಟ್ಟಿದ್ದ ಅವನು ತನ್ನ ಅಕ್ಕ ಅವಳ ಮಕ್ಕಳ ಸಮೇತ ಸುಟ್ಟು ಬೂದಿಯಾಗಿ ಹೊರಟು ಹೋಗ್ಲಿ, ಪಾಂಡವರು ಕಾಡುಪಾಲಾಗಿ ದುಃಖ ಪಡ್ತಾರೆ ಅಂತ ತಿಳ್ಕೊಂಡ್ರೆ ಅಲ್ಲಿ ಹಿಡಿಂಬಾತನ ಸಮ್ಮಾನವನ್ನು ಮಾಡಿ ಜಗತ್ತಿಗೆ ಸಿಂಹಸೇನ ಮಂಗಳವನ್ನು ಮಾಡಿದ. ಮತ್ತು ದುರ್ಯೋಧನ ದುರಂತಕ್ಕೆ ಇನ್ನೊಂದು ಕಾರಣ ಆಯಿತು. ಅಲ್ಲಿ ಹಿಡಿಬೆಯನ್ನ ಮದುವೆಯಾಗಿ ಘಟೋತ್ಕಜ ಅಂತಕ್ಕಂತ ಮಗ ಹುಟ್ಟಿದ. ಆ ಘಟೋತ್ಕಜ ಎಂಥ ಯುದ್ಧ ಮಾಡ್ತಾರೆ ಅಂತ ಮುಂದೆ ನೋಡಿದ್ರೆ ಏನೋ ಮಾಡಕ್ ಹೋದರೆ ಅದಾಗಿದ್ದೇ ಮತ್ತೊಂದು. ಇನ್ನು ಮುಂದೆ ಹೋದರೆ ಬಕಾಸುರನಂತ ಮಹಾರಾಕ್ಷಸನನ್ನ ಕೋಟಿ ವರ್ಷಗಳ ದೀರ್ಘಕಾಲ ಅಷ್ಟು ದೀರ್ಘಕಾಲ ಆ ಊರನ್ನು ಬೀಳಿಸ್ತಾ ಇದ್ದಂತ ಮಹಾಪಾಪಿಯನ್ನ ಸಂಹಾರ ಮಾಡ್ತಾ ಇದ್ದ ಅಂತ ಲೀಲಾಜಾಲವಾಗಿ ಬಂದ. ರುದ್ರವರ ರಕ್ಷಿತನಾದ ಹಿಡಿಂಬಾಸುರನು ಹೋದ, ಬಕಾಸುರನು ಹೋದ, ಇಷ್ಟಾದ್ರೂ ಆಯಾಸದ ಹೆಸರೇ ಇಲ್ಲ ಅವರಿಗೆ. ಆಯಾಸದ ಹೆಸರೇ ಇಲ್ಲ, ಧರ್ಮಚ್ಯುತಿಯನ್ನು ಮಾಡ್ಕೊಂಡಿಲ್ಲ ಮನುಷ್ಯ. ಆಫೀಸ್ಗೆ ಹೋಗ್ತಾರೆ ಧರ್ಮಚ್ಯುತಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದೇ ದೊಡ್ಡ ಸಾಧನೆ ಏನಿರೋದಿಲ್ಲ. ಇವರೇ ಆಫೀಸ್ಗೆ ಹೋಗ್ತೇನೆ ಅಂತ ಹೇಳಿ ಎಲ್ಲಾ ಧರ್ಮನ ಬಿಟ್ಟು ಕೂತು ಬಿಟ್ಟಿರ್ತಾರಪ್ಪ. ಸಂಧಾನ ಮಾಡಕ್ಕೂ ಬರೋದಿಲ್ಲ, ಆಫೀಸ್ ಅವರ ಸಂಧಾನ ಮಾಡಕ್ಕೆ ಯಾರು ಹೇಳ್ತಾರೆ ಅವರಿಗೆ? ಅದನ್ನು ಮಾಡಕ್ಕೂ ತಯಾರಿ, ಬೇಗ ಆಫೀಸ್ ಬೇಡ ಅನ್ನತ್ತ, ಆಫೀಸ್ಗೆ ಹೋಗ್ತೇನೆ ದೊಡ್ಡ ಇದು ಮಾಡದಾಗಿ. ಭಾರಿ ತಪ್ಪದು. ಇವತ್ತು ಪಾಂಡವರ ಕತೆ ಕೇಳ್ತಾ ಹೋದರೆ ನಮ್ಮ ಸಂಕಷ್ಟಗಳು ಏನೇನೂ ಅಲ್ಲ, ನಮ್ಮ ದುಃಖಗಳು ಏನೇನೂ ಅಲ್ಲ. ಆದರೆ ಅವರ ಸಾಧನೆ ಎಷ್ಟು ದೊಡ್ಡದಾಗಿತ್ತು. ಈ ಸಾಧನೆಯಲ್ಲಿ ಬದುಕೋದಕ್ಕೆ ಜೀವನ ಅಂತ ಕರೆಯೋದು. ಸಮುದ್ರಕ್ಕೆ ಅಲೆಗಳು ಹೇಗೆ ಸಹಜನೋ, ಸಂಸಾರದಲ್ಲಿ ದುಃಖಗಳು ತೀರಾ ಸಹಜ. ದುಃಖ ಬಂತು ಅಂತ ಏನಾದ್ರೂ ಕೂತ್ರೆ ಸಮುದ್ರ ಸ್ನಾನ ಸಾಧ್ಯನೇ ಇಲ್ಲ. ಅದರಲ್ಲೇ ಹೇಗೆ ಅವನು ಸ್ನಾನ ಮಾಡ್ಕೊಂಡು ಬರೋ, ಅದು ಬರುವ ಕಾಲದಲ್ಲಿ ಸ್ನಾನ ಭಾರಿ ಶ್ರೇಷ್ಠ ಸಮುದ್ರದಲ್ಲಿ. ಅವತ್ತು ಉಚ್ಚಾಪಟ್ಟೆ ಅಲೆಗಳು, ಅದು ಬೇರೆ ಜತೆ. ಗ್ರಹಣ ಕಾಲಕ್ಕೆ ಹುಣ್ಣಿ ಕಾಲಕ್ಕೆ ಸ್ನಾನ ಮಾಡಿ ಅಂತಾರೆ, ಅಲ್ಲಿ ಹತ್ರ ಹೋದ್ರೆ ಬೀಳ್ ತಬಾದ ಬೀಳುತ್ತಾರೆ ಅಂತೆ. ಆದ್ರೂ ಬಿಡಾಗಿಲ್ಲ, ಇದು ಆಶ್ಚರ್ಯ. ಅಲ್ಲಿ ಹೇಗೆ ಸುರಕ್ಷಿತವಾಗಿ ಸ್ನಾನ ಮಾಡ್ಕೊಂಡು ಬರ್ತಾನೋ ಆ ರೀತಿಯಲ್ಲಿ ಸಂಸಾರದ ಕಷ್ಟಗಳು ಪ್ರತಿ ದಿವಸವೂ ಕೂಡ ಒಂದಲ್ಲ ಹೊಸ ರೀತಿಯಲ್ಲಿ ಬರ್ತಾನೆ ಇರುತ್ತೆ. ವಿಶೇಷವಾದ ಸಮಸ್ಯೆಗಳು ಬೇರೆ, ನಿತ್ಯದ ಸಮಸ್ಯೆಗಳು ಬೇರೆ. ಪ್ರತಿನಿತ್ಯ ಇವತ್ತು ನಾರ್ಮಲ್ ನಡೆಯುತ್ತೆ, ಯಾವಾಗ ನೀರು ಸರಿಯಾಗಿ ಬರಬೇಕು, ಇವನಿಗೆ ಕರೆಂಟ್ ಸರಿಯಾಗಿರಬೇಕು, ಎಲ್ಲ ವ್ಯವಸ್ಥೆ ಸರಿ ಹೋಗಬೇಕು. ಅದು ಮುಂದಿನ ಯಾರಿಗೂ ಗೊತ್ತಿಲ್ಲ, ನೆಕ್ಸ್ಟ್ ಮೊಮೆಂಟ್ ಏನಂತ ಯಾರಿಗೂ ಗೊತ್ತಿಲ್ಲ. ನಾರ್ಮಲ್ ಲೈಫ್ ತಿಳ್ಕೊಂಡಿರ್ತಾನೆ ಅಷ್ಟೇ. ಇದು ತಿಳ್ಕೊಂಡಾಗ ಅನೇಕ ಆಪತ್ತುಗಳು ಬೇರೆ. ಇವನ್ನೆಲ್ಲ ಎದುರಿಸಬೇಕು ಹೇಗೆ ಅಂತ ಕೇಳಿದ್ರೆ, ಪಾಂಡವರ ಕಥೆ ನೋಡಿ, ಜೀವನದಲ್ಲಿ ದುಃಖದ ಹೆಸರೇ ಬರೋದಿಲ್ಲ. ಅವರ ದುಃಖದ ನಮ್ಮ ದುಃಖ ಏನೂ ಅಲ್ಲ, ಅವರ ಸಾಧನೆ ಮುಂದೆ ನಮ್ಮ ಸಾಧನೆ ಏನೂ ಅಲ್ಲ. ಬನ್ನಿ, ಧರ್ಮೋ ವಿವರ್ಧತೆ ಯುಧಿಷ್ಠಿರ ಕೀರ್ತನೇನ ಪಾಪಂ ಪ್ರಣಶ್ಯತಿ ವೃಕೋದರ ಕೀರ್ತನೇನ ಶತ್ರು ವಿರಶ್ಯತಿ ಧನಂಜಯ ಕೀರ್ತನೇನ ಮಾತ್ರೀ ಸುತೌ ಕಥಯತಾಂ ನಭವಂತಿ ರೋಗಾಹ. ಅವರ ಹೆಸರು ಹೇಳ್ಕೊಳ್ಳಿ, ಜೀವನ ಸರಾಗವಾಗಿ ನಡೆಯುತ್ತೆ. ಅವರ ನಾಮಸ್ಮರಣೆ ಮಾಡಿದ್ರು ಸಾಕು, ಒಳ್ಳೆ ರೀತಿ ಸಿದ್ಧಿ ಪಡೀಲಿಕ್ಕೆ ಸಾಧ್ಯ. ಅಡ್ವರ್ಟೈಸ್ಮೆಂಟ್ ಅವ್ರು ನೋಡಿ, ಯಾರೋ ತೋರಿಸ್ಬಿಡ್ತಾರೆ, ಅವ್ರು ಉಪಯೋಗಿಸ್ತಾನೆ ಉಪಯೋಗಿಸಿ ಅಂತ ಹೇಳ್ತಾರೆ. ಅವನು ಉಪಯೋಗಿಸ್ತಾನ ಬಿಡ್ತಾನ, ಅದು ಉಪಯೋಗಿಸ್ಬೇಕಾದ ತದಾರ್ಥರು ಆಗಿರೋದಿಲ್ಲ. ಅವನು ಚಾರಿತ್ರ ದೃಷ್ಟಿಯಿಂದ ಏನೂ ಇರೋದಿಲ್ಲ ಸಾಮಾನ್ಯ ಅವನಿಗೆ. ಅವ್ರು ದೊಡ್ಡ ಆದರ್ಶ, ದಿವಸಕ್ಕೆ 20 ಸಲ 100 ಸಲ ತೋರಿಸಿದ್ದೆ. ಆದ್ರೆ ಮಹಾಭಾರತ ಒಂದ್ಸರ್ತಿ ಹೇಳೋರು ಗತಿ ಇರೋದಲ್ಲಿ, ಇದು ಅಷ್ಟೇ. ಪಾಂಡವರ ಕತೆ ಒಂದ್ಸರ್ತಿ ಹೇಳೋದಕ್ಕೂ ವ್ಯವಸ್ಥೆ ಇರೋದಿಲ್ಲ. ಹೇಳಿದ್ರೆ ಖಂಡಿತ ಜನ ಫಾಲೋ ಮಾಡ್ತಾರದು. ಜನಗಳಿಗೆ ಬೇಕು, ಆದರೆ ವ್ಯವಸ್ಥೆ ಇಲ್ಲ. ಇದೇ ದೊಡ್ಡ ದುರಂತ. ಆ ವ್ಯವಸ್ಥೆ ಮೊಟ್ಟ ಮೊದಲ ಬಾರಿಗೆ ಮಾಡಿದ್ದು ವೇದವ್ಯಾಸ ದೇವರೇ. ಅದನ್ನು ಅವರು ಬರೀದೇ ಹೋಗಿದ್ರೆ ಜಗತ್ತಿನಲ್ಲಿ ಇಡೀ ಜಗತ್ತು ಅಂಧಕಾರದ ಮಯವಾಗ್ತಾ ಇತ್ತು. ಎಷ್ಟು ಬೆಳಕಿದ್ರು ಕೂಡ ಕಣ್ಣೇ ಇಲ್ಲ ಬೆಳಕೊಂಡು ಏನ್ ಮಾಡೋದು? ಇವತ್ತೇ ಬೆಳಕಿನ ಉಪಯೋಗ ಕಣ್ಣಿದ್ದವರಿಗೆ ತಾನೆ. ಅಂತ ಒಂದು ನಿಜವಾದ ಅರ್ಥದಲ್ಲಿ ಜ್ಞಾನದ ಕಣ್ಣನ್ನೇ ಕೊಟ್ಟ ಹಿರಿಮೆ ಈ ವೇದವ್ಯಾಸ ದೇವರು. ಅಂಥ ಪಾಂಡವರ ಕಥೆ ಅಷ್ಟು ಮನೋಜ್ಞವಾಗಿ ನಡೆಯಿತು. ಬಕಾಸುರನ ಜೀವನವನ್ನ 1 ಕೋಟಿ ವರ್ಷಗಳಿಗಿಂತ ಮೀರಿದ ಭಯಂಕರವಾದಂತಹ ಅವನ ಭಯಂಕರ ಜೀವನವನ್ನ ಭೀಮಸೇನ ಲೀಲಾಜಾಲವಾಗಿ ನಾಶ ಮಾಡ್ತಾ ಇದ್ದ. ಈ ಮೂಲಕ ತೋರಿಸ್ತಾರೆ. ಆ ಊರಿಗೆ ಭೀಮಸೇನ ಕಾಲಿಟ್ಟಿರಲಿಲ್ಲ, ಆ ರಾಕ್ಷಸ ಬದುಕಿದ್ದ. ಭೀಮಸೇನ ಕಾಲಿಟ್ಟ, ರಾಕ್ಷಸ ಹೋದ. ಇವತ್ತು ಹಾಗೆ, ಇವತ್ತು ನಮಗೆ ಇರತಕ್ಕಂಥ ಒಂದು ದುಷ್ಪ್ರವೃತ್ತಿ, ಅನಾದಿ ಕಾಲದ ಸಂಸಾರ ನಮಗೆ. ಕೋಟಿ ವರ್ಷಗಳಿಂದ ಗಂಟು ಬಿದ್ದಿದ್ದ ಬಕಾಸುರ ನಮಗೆ ಅನಾದಿ ಕಾಲದ ಅನಾದ್ಯ ವಿದ್ಯೆಯ ಸುತ್ತ ಯದಾ ಜೀವ ಪ್ರಬುದ್ಧತೆ ಉಪನಿಷತ್ ಹೇಳ್ತಾ ಇತ್ತು. ನಮ್ಮ ಅಜ್ಞಾನ 1000 ವರ್ಷ 100 ವರ್ಷ 1 ಕೋಟಿ ವರ್ಷಗಳ ಹಿನ್ನೆಲೆಯದಲ್ಲ, ಅನಾದಿ ಕಾಲದ ಅಜ್ಞಾನ. ಆದರೆ ಭೀಮಸೇನ ಬಂದ, ಮಧ್ವಾಚಾರ್ಯರು ಬಂದರು ಅಂದ್ರೆ ಅಜ್ಞಾನ ಹೋಯ್ತು ಅಂತ. ಎಂಥ ಗಾಢಾಂಧಕಾರ, ಸೂರ್ಯ ಹುಟ್ಟಿದ ಮೇಲಲ್ಲ, ಹುಟ್ಟಲಿಕ್ಕೆ ಪೂರ್ವ ಸಿದ್ಧತೆ ಆಗ್ತಿರಲ್ಬೇಕಾದ್ರೆ ಕತ್ಲು ಹೋಗ್ತಾ ಇರುತ್ತೆ. ಅರುಣೋದಯದ ಕಾಲಕ್ಕೇನೆ ಸಮಸ್ತ ನಾಶವಾಗ್ತಾ ಇದೆ. ಶ್ರೀಮದ್ ಮಧ್ವಾಚಾರ್ಯರ ಹಿರಿಮೆ ಅಷ್ಟು ದೊಡ್ಡದು. ಭೀಮಸೇನನ ಕಥೆಯೆಲ್ಲ ಶ್ರೀಮದ್ ಆಚಾರ್ಯರ ಚರಿತ್ರೆಯಾಗಿ ನಮಗೆ ಕಾಣುತ್ತೆ. ಅಲ್ಲಿಂದ ಮುಂದೆ ಹೊರಟಿದ್ದು ಪಾಂಚಾಲ ರಾಜನ ಒಂದು ಘೋಷಣೆಯಂತೆ, ಸ್ವಯಂವರದಲ್ಲಿ ಪಾಲ್ಗೊಳ್ಳಲಿಕ್ಕೆ ವೇದವ್ಯಾಸ ದೇವರು ಕಳಿಸಿಕೊಡ್ತಾರೆ. ಅದು ಭಾರಿ ವಿಶೇಷ. ವೇದವ್ಯಾಸ ದೇವರ ಮಾತನ್ನು ಕೇಳಿಕೊಂಡೇ ಅವರ ಜೀವನ ನಡೀತಾ ಇತ್ತು. ವೇದವ್ಯಾಸ ದೇವರ ಮಾತಿನ ಹಿನ್ನೆಲೆಯಲ್ಲಿ ಪ್ರತಿ ಕೆಲಸವನ್ನು ಅವರು ಮಾಡ್ತಾ ಇದ್ದ. ವೇದವ್ಯಾಸರ ಆದೇಶ ಅವರಿಗೆ ನೇರ ಸಿಗ್ತಿತ್ತು. ದೊಡ್ಡವರು ನಮಗೆ ನೇರ ಸಿಗೋದಿಲ್ಲ, ಭಾರಿ ಬೇಕಾದ್ರೆ ಫೋನ್ ನಲ್ಲಿ ಹೇಳಿಬಿಡ್ತಾರೆ. ಆದ್ರೆ ಉಳಿದವರಿಗೆಲ್ಲ ಲೆಟರ್ ಇನ್ನೊಬ್ರು ಕಮ್ಯುನಿಕೇಶನ್ ಹೋಗ್ಬೇಕು. ನಮಗೆಲ್ಲ ಮಹಾಭಾರತದ ಮೂಲಕ ಕಮ್ಯುನಿಕೇಟ್ ಆಗ್ತಾ ಇತ್ತು. ಆದ್ರಿಂದ ನಾವು ಧರ್ಮಶಾಸ್ತ್ರಗಳನ್ನ ಓದಿ ವೇದವ್ಯಾಸರ ಅಪ್ಪಣೆ ಏನು ಅಂತ ತಿಳ್ಕೊಳ್ಬೇಕು. ಶ್ರುತಿ ಸ್ಮೃತಿ ಹರೇ ರಾಜ್ಞಿ, ದೇವ್ರ ಜೊತೆ ನೇರ ಮಾತಾಡೋದಿಲ್ಲ. ಶ್ರುತಿ ಸ್ಮೃತಿಗಳಲ್ಲಿ ತನ್ನ ಆದೇಶ ಏನು ಅಂತ ನಮಗೆ ತಿಳಿಸಿಕೊಡ್ತಾನೆ. ಇವತ್ತು ನೀರು ಬರೋದಿಲ್ಲ ಅಂತ ಮನೆ ಪ್ರತ್ಯೇಕ ಎಲ್ಲರಿಗೂ ಬಂದು ಹೇಳೋದಿಲ್ಲ, ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಅಯ್ಯೋ ಏರಿಯಾಗೆ ನೀರು ಬರೋದಿಲ್ಲ, ಇದೇ ಬೆಳಕಿನ ಲೈಟ್ ಇರೋದಿಲ್ಲ, ಸಾಮೂಹಿಕ ಅನೌನ್ಸ್ ಮಾಡ್ತಾರೆ ಆ ತರ. ಬೇಕಾದರೆ ಮಾತ್ರ ಕರೆಕ್ಟ್ ಆಗಿ ಹೇಳಿ ಫೋನ್ ಮಾಡಿ ಹೇಳ್ಬಿಡ್ತಾರೆ. ಇವತ್ತು ವೇದವ್ಯಾಸ ದೇವರು ಪಾಂಡವರಿಗೆ ನೇರ ಆದೇಶ ಕೊಡ್ತಾ ಇದ್ರು, ನಮಗೆಲ್ಲ ಬರದ ಆದೇಶ ಕೊಟ್ಟಿದ್ದಾರೆ. ಆ ಗ್ರಂಥಗಳನ್ನು ಓದಿದರೆ ಒಳ್ಳೆ ಸಿದ್ಧಿ ಬರುತ್ತೆ. ಅವ್ರು ಹೇಳ್ತಾರೆ, ಹೋಗಿ ಉತ್ಪತ್ತಿ ಪೂರ್ವಕ ಕಥಾಂ ಸುಪದಾತ್ಮ ಜಾಯಾಹ ವ್ಯಾಸೋಹಿ ಅನೂಚ್ಯ ಜಗತಾಂ ಗುರುರಿಂದೀರೇಶ. ದ್ರೌಪದಿಯ ಉತ್ಪತ್ತಿಯ ಚರಿತ್ರೆಯನ್ನು ಹೇಳಿಬಿಟ್ಟು ನೀವು ಅಲ್ಲಿಗೆ ಹೋಗಿ, ಸ್ವಯಂವರ ನಡೀತಾ ಇದೆ, ಅಲ್ಲಿಗೆ ಹೋಗಬೇಕು. ರಾಮದೇವರು ವಿಶ್ವಾಮಿತ್ರ ಮುನಿಗಳ ಹಿಂದೆ ಹೋದ್ರು, ಸೀತಾ ಸ್ವಯಂವರದ ಘೋಷಣೆಯಾಗಿತ್ತು. ವಿದೇಹಕ್ಕೆ ಕಾಲಿಟ್ಟರು, ಆ ಧನಸ್ಸನ್ನ ಭಂಗ ಮಾಡಿದ್ರು, ಸೀತೆಯನ್ನ ಲೋಕದೃಷ್ಟಿಯಲ್ಲಿ ವಿವಾಹವಾದ. ಇದು ಕಥೆ ನಮಗೆ ಗೊತ್ತು. ಆ ನಿತ್ಯ ದಂಪತಿಗಳು ಇಲ್ಲಿ ವಿಶೇಷವಾಗಿ ಪಾಂಡವರು ಹೊರಟರು. ಇಲ್ಲೂ ಧನುಸ್ಸೇನೆ, ಶಿವನ ವರ ಇರ್ತಕ್ಕಂತ ಧನುಸ್ಸು. ಪಾಂಡವ ವನದಿಂದನೇ ಹೊರಟಿತ್ತು, ಹಿಡಿಂಬ ವನದ ಮೂಲಕ ಹೊರಟು ಅಲ್ಲಿ ಹೊರಟು. ಅಲ್ಲಿ ರಾಮ ಕೆಲಸವನ್ನು ಮಾಡಿದರೆ ಇಲ್ಲಿ ಭೀಮ ಕೆಲಸವನ್ನು ಮಾಡಿದ್ರು. ಇದೇ ಇದು ಅರ್ಜುನ ಮಾಡಿದ ಅಂತ ಕೇಳಿದರೆ, ಅರ್ಜುನ ಮಾಡಿದ್ದು ಹೌದು, ಆದರೆ ಭೀಮಸೇನನ ಸ್ಫೂರ್ತಿಯಿಂದ ಮಾಡಿದ್ದೆ ಹೊರತು ಸ್ವಂತ ಶಕ್ತಿಯಿಂದ ಮಾಡಿದ್ದಲ್ಲ. ಭೀಮಸೇನನಿಗೆ ನಮಸ್ಕಾರ ಮಾಡಿ ಅಪ್ಪಣೆ ತಗೊಂಡು ಅರ್ಜುನ ಹಾಗೆ ಮಾಡಿದ್ದಕ್ಕೆ ಅತ್ಯಂತ ಸುಲಭವಾಗಿ ಆ ಮತ್ಸ್ಯಯಂತ್ರ ಭೇದರವನ್ನು ಮಾಡಲಿಕ್ಕೆ ಸಾಧ್ಯವಾಯಿತು, ಗುರಿಯನ್ನು ಸಾಧಿಸಿದ. ಅಲ್ಲಿ ಸೀತಾಪ್ರಾಪ್ತಿ, ಇಲ್ಲಿ ದ್ರೌಪದಿ ಪ್ರಾಪ್ತಿ. ಸೀತೆ ಲಕ್ಷ್ಮಿ, ಈಗ ಸರಸ್ವತಿ. ಲಕ್ಷ್ಮೀ ಪ್ರಾಪ್ತಿಗೆ ರಾಮದೇವರು ಮಾರ್ಗ ತೋರಿಸಿದ್ರು, ಸೀತಾಪ್ರಾಪ್ತಿಗೆ ವಿದ್ಯಾಪ್ರಾಪ್ತಿ, ಸರಸ್ವತಿ ಪ್ರಾಪ್ತಿಗೆ ಈ ಮಹಾಭಾರತದ ಕಥೆ ಹೇಳುತ್ತೆ. ಲಕ್ಷ್ಮೀ ಪ್ರಾಪ್ತಿ ಅಲ್ಲಿ, ಸರಸ್ವತಿ ಪ್ರಾಪ್ತಿ. ಲಕ್ಷ್ಮೀ ಪ್ರಾಪ್ತಿ ಅಂತ ಹೇಳಿದ್ರೆ ಸಂಪತ್ತಿನ ಪ್ರಾಪ್ತಿ, ಅದು ಸತ್ಸಂಪತ್ತಿನ ಉದ್ಧಾರಕ್ಕೆ ಕಾರಣವಾಗುವುದು. ಇಲ್ಲಿ ಸರಸ್ವತಿ ಪ್ರಾಪ್ತಿ ಅಂದ್ರೆ ವಿದ್ಯಾಪ್ರಾಪ್ತಿ, ಅದು ಸದ್ವಿದ್ಯೆ ಅಂತ ಹೇಳಿದ್ರೆ ಮೋಕ್ಷಕ್ಕೆ ಕಾರಣವಾಗ್ತಕ್ಕಂಥ ವಿದ್ಯೆಯ ಅಮೃತ ಮಶ್ನುದೇ ಅನ್ನೋದು ಸಿದ್ಧಾಂತ. ಆ ಸಮಯದಲ್ಲಿ ಭಾರಿ ಗೊಂದಲ ಉಂಟಾಯಿತು. ಮತ್ಸ್ಯಯಂತ್ರದ ಕಾಲಕ್ಕೆ ಅನೇಕ ಸಮಸ್ಯೆಗಳು. ಅರ್ಜುನ ಪರಿಹಾರವನ್ನ ಹರಿವಾಯುಗಳಿಂದ ಪಡ್ಕೊಂಡ. ಮುಂದೆ ದೊಡ್ಡ ಯುದ್ಧ ನಡೀತು. ಮತ್ಸ್ಯಯಂತ್ರ ಭೇದನವಾದ ತಕ್ಷಣ ಆಗಲಿಲ್ಲ, ದೊಡ್ಡ ಯುದ್ಧನೇ ನಡೆದೋಯ್ತು. ಅದರಲ್ಲೂ ಪಾಂಡವರು ಮತ್ತೆ ಜಯನೇ, ಪುನಃ ಜಯ. ಆಮೇಲೆ ಸಮಸ್ಯೆ ಬಂತು, ವಿವಾಹ ಯಾರಾಗಬೇಕು ಅಂತ ಕೇಳಿದರೆ 5 ಜನಗಳಾಗ್ತೇವೆ ಅಂತ ಯಾವಾಗ ಧರ್ಮರಾಜ ಹೇಳಿದ. ಸಮಸ್ಯೆಗೆ ತೀರ ಹೊಸ ತಿರುವು ಬಂದು, ಇಷ್ಟೊತ್ತು ಹೊರಗಿನ ಶತ್ರುಗಳ ಭಯ ಏನೇನೋ ಇದ್ರೆ ಇಲ್ಲಿ ಇವ್ರ ಮಾತಿದ್ದೇ ದೊಡ್ಡ ಸಮಸ್ಯೆ. 5 ಜನ ಒಬ್ಬ ಕನ್ಯೆಯನ್ನು ಹೇಗೆ ಮದುವೆ ಆಗಲಿಕ್ಕೆ ಸಾಧ್ಯ? ಅದನ್ನ ಶ್ರೀಪದರಾಜ ಒಪ್ಪಲಿಕ್ಕೆ ತಯಾರಾಗಲಿಲ್ಲ. ಆಗ ಸಾಕ್ಷಾತ್ ವೇದವ್ಯಾಸದೇವರು ಆಗಮಿಸಿಬಿಟ್ಟು ದ್ರೌಪದಿಯನ್ನ ಇವರೆಲ್ಲರೂ ಮದುವೆ ಆಗ್ತಾರೆ, ಏನು ಯೋಚನೆ ಮಾಡಬೇಡ, ಇದು ಒಬ್ಬ ಕನ್ಯೆ ಅನೇಕ ಪುರುಷರೊಂದಿಗೆ ವಿವಾಹವಾಗತಕ್ಕಂಥ ಪ್ರಸಂಗ ಅಲ್ಲ, ಒಬ್ಬ ಕನ್ಯೆ ಒಬ್ಬನೊಂದಿಗೆ ಮಾತ್ರ ವಿವಾಹವಾಗ್ತಾನೆ, ಇರೋದು ಒಬ್ಬ ಕನ್ಯೆ, ಇರೋದು 5 ಜನ ಅಲ್ಲಿ, ಇದು ಹೇಗೆ ಸಾಧ್ಯ? ದೊಡ್ಡ ಒಗಟ ಅದು. ಒಂದು ಆ ಒಗಟನ್ನು ವೇದವ್ಯಾಸರು ಬಿಡಿಸ್ತಾ ಇದ್ದಾರೆ. ದ್ರೌಪದಿ ಹಿಂದಿನ ಕಥೆಯನ್ನೆಲ್ಲ ಹೇಳ್ತಾ ಇದ್ದ. ಆ ಕಥೆ ಹೇಳೋದು ಬಾಕಿ. ಆ ಕಥೆ ಹೇಳಿದಾಗ ಏನು ಅಂತಂದ ಅವತ್ತ ಕೇಳಿದ, ಅರ್ಥ ಮಾಡಿಕೊಂಡ. ಆ ಮೂಲಕ ದ್ರೌಪದಿ ದೇವಿ ಹೆದರಿಗೆ ಒಬ್ಬ ವ್ಯಕ್ತಿಯಾಗಿ ಕಂಡ್ರು ಕೂಡ ಒಬ್ಬ ವ್ಯಕ್ತಿ ಅಲ್ಲ, ಅಲ್ಲಿ ಯಾರ್ಯಾರಿದ್ದಾರೆ ಅಂತ ಅರ್ಥವಾಯ್ತು. ಹೇಳ್ತಾರೆ ಇಲ್ಲಿ ಯಾರಿದ್ದಾರೆ ಗೊತ್ತೇನಯ್ಯ, ಮೂಲತಃ ಭಾರತೀ ದೇವಿ ಇದ್ದಾರೆ, ಪಾರ್ವತೀ ದೇವಿ, ಶಚೀ ದೇವಿ, ಶ್ಯಾಮಲಾದೇವಿ, ಉಷಾದೇವಿ, ಇಷ್ಟು ಜನಗಳು. ಅವರೆಲ್ಲ ಯಾಕೆ ಇಲ್ಲಿ ಬಂದರು ಅಂತ ಹೇಳ್ತೇನೆ ಕೇಳು ಅಂತ ಹೇಳ್ತಾ ಇದ್ದ. ಸಾಮಾನ್ಯ ಮನುಷ್ಯರಿಗೆ ಒಂದು ಕಾರಣ ಹೇಳಿಬಿಟ್ರೆ ಸಾಕು, ಏನೋ ಪ್ರಾಚೀನ ಪಾಪ ಬಂದರೂ ಮೂರು ಇರೋದು, ಯಾವ ಕಾರಣ ಕೇಳಾಗಿಲ್ವೇ ಇಲ್ಲ. ದೊಡ್ಡ ವಿದ್ಯಾರ್ಥಿ ಯಾತಕ್ಕೆ ಫೇಲ್ ಆದ ಅಂದ್ರೆ ಓದಿಲ್ಲ ಫೇಲ್ ಆದ, ಏನು ಕಾರಣ ಇಲ್ಲೇ ಇಲ್ಲ. ಅದು ಯಾರಿಗೆ ಪ್ರಶ್ನೆ ಬರುತ್ತೆ, ಭಾರಿ ಎಲ್ಲರಲ್ಲೂ ಫಸ್ಟ್ ಬರ್ತಿದ್ರು ಫೇಲ್ ಆದ ಅಂದ್ರೆ ಸ್ಪೆಷಲ್ ದೇಹದಲ್ಲಿ ಇರಬೇಕು ಅಂತ. ಏನಾಯ್ತು ಹಾಗಿದ್ರೆ, ದೇವತೆಗಳು ಅಂಥವ್ರು ಉಳಿದವರನ್ನೇ ಉದ್ಧಾರ ಮಾಡ್ತಕ್ಕಂಥವ್ರು, ಅವರೆಲ್ಲ ತತ್ವಾಭಿಮಾನಿ ದೇವತೆಗಳು, ಅಂಥವ್ರು ಹೀಗೆಲ್ಲ ಬರ್ತಾರೆ ಅಂದ್ರೆ ಏನು ಆಶ್ಚರ್ಯ ಇದು? ಅದಕ್ಕೆ ಹೇಳ್ತಾರೆ, ದೊಡ್ಡ ಪ್ರಸಂಗ ನಡೆದೋಯ್ತು ಹಿಂದೆ ಒಂದು ಸಲ. ಬ್ರಹ್ಮದೇವರು ಒಂದು ಕಡೆ ಕೂತಿದ್ದಾರೆ. ಆ ಸಮಯಕ್ಕೆ ಪಾರ್ವತೀದೇವಿ, ಶಚಿದೇವಿ, ಶ್ಯಾಮಲಾದೇವಿ, ಉಷಾದೇವಿ ಇಷ್ಟು ಜನ ಸೇರಿಬಿಟ್ಟು ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅವರು ಎಲ್ಲ ಮಾತಾಡ್ಕೊಂಡು ಬ್ರಹ್ಮದೇವರ ಕೂತಿದ್ದಾರೆ. ಅವ್ರನ್ನ ಸ್ವಲ್ಪ ಪರೀಕ್ಷೆ ಮಾಡೋಣ ಅಂತ ಅನ್ಕೊಂಡು ಬ್ರಹ್ಮದೇವರನ್ನೇ ಪರೀಕ್ಷೆ ಮಾಡೋದು. ಅದು ಯಾರಿಗ ಬದ್ದಿ ಬಂದಿದ್ದು, ಯಾರ್ಯಾರಿಗೋ ಬಂದರೆ ಅಲ್ಲ, ಹಿರಣ್ಯಕಶಿಪುನಂತವರಿಗೆ ಬಂದವರೇ ಅಲ್ಲ, ದೇವತೆಗಳವರೆಲ್ಲ ಕೂಡ ಅತ್ಯಂತ ದೊಡ್ಡ ವ್ಯಕ್ತಿಗಳು. ಅವರಿಗೆ ಅನಿಸ್ತಂತೆ, ಇದಕ್ಕೆ ಪ್ರಾರಬ್ಧ ಅನ್ನೋದು ಅದಕ್ಕೆ ಬುದ್ಧಿ ಯಾವ ರೀತಿ ತಿರುಗುತ್ತೆ ಅಂತ ಹೇಳೋದಕ್ಕಾಗೋದೇ ಇಲ್ಲ. ಮತಿ ಪ್ರೇರಿಸುವಳು ಪಾರ್ವತೀ ದೇವಿ, ನಾವು ಕೇಳಿದ್ದೆ, ಮುಕ್ತಿ ಪ್ರೇರಿಸುವಳು ಪಾರ್ವತೀ ದೇವಿ. ಅವ್ರ ಮತಿನೇ ಈಗ ವಿಶೇಷವಾದ ಅವರೇ ಲೀಡರ್ಶಿಪ್, ಈಗ ಅವರೇ ಪ್ರಧಾನ ನಾಯಕ ಶಿರೋಮಣಿ ಅಂದ್ರೆ ಅವರೇ ಆ ಗುಂಪಿಗೆಲ್ಲ ಕೂಡ. ನಾವು 4 ಜನ ಹೋಗೋಣ, ಹೇಗೆ ಹೋಗೋಣ ಅಂದ್ರೆ ಒಂದೇ ದೇಹದಲ್ಲಿ ಕುತ್ಕೊಂಡು ಬಿಡೋಣ, ಒಂದೇ ದೇಹದಲ್ಲಿ ಸೇರಿ 4 ಜನನು ಹೋಗೋದು, ಬ್ರಹ್ಮದೇವರ ಮುಂದೆ ಓಡಾಡೋದು, ನಮ್ಮನ್ನು ಗುರುತಿಸ್ತಾರೋ ಇಲ್ವೋ ಪರೀಕ್ಷೆ ಮಾಡೋದು ಇಷ್ಟೇ ಆಯ್ತು. ಅಕಸ್ಮಾತ್ ಕುಸಿರಿ ಏನಾಗುತ್ತೆ ಅಂತ ಯೋಚನೆ ಮಾಡಲಿಲ್ಲ, ತೆಗೆದು ಪದಿತಿ ಆಯ್ತು. ವೈಶ್ಯದ ರಾಜ ಹಾವಾಗ್ತೇನೆ ಅಂತ ಯೋಚನೆ ಮಾಡಿದ, ಅವರ ತಪಸ್ಸು ಸರಿಯೋ ತಪ್ಪು ಪರೀಕ್ಷೆ ಮಾಡ್ತೇನೆ ಅಂತ ಹೊರಟ, ಇನ್ನೊಂದು ಯೋಚನೆ ಮಾಡಲಿಲ್ಲ. ಅಕಸ್ಮಾತ್ ಅವ್ರ ಪರೀಕ್ಷೆ ಸರಿ ಇದ್ರೆ, ಅವ್ರ ಧ್ಯಾನದಲ್ಲೇ ಕೂತಿದ್ರೆ ನನ್ನ ಗತಿ ಏನಾಗುತ್ತೆ ಯೋಚನೆ ಮಾಡಲೇ ಇಲ್ಲ. ಅದರ ಫಲಿತಾಂಶ ಎಂಥ ಶಾಪಕ್ಕೊಳಗಾದ, ಆತನ ಪುಣ್ಯ ಭಾಗವತ ಕೇಳಿ ಸದ್ಗತಿ ಹೋದ, ಆದ್ರೆ ಶಾಪ ಮಾತ್ರ ಭಯಂಕರವಾದ ಶಾಪ ಬಂತು. ವೈರ್ ಇದೆ, ಕರೆಂಟ್ ಇಲ್ಲೋ ಟೆಸ್ಟ್ ಮಾಡ್ತೀರಿ ಅಂತ ಕೈ ಇಟ್ಟ. ಅಕಸ್ಮಾತ್ ಇಲ್ಲ, ನೀನು ಪ್ರಾಬ್ಲಮ್ ಇದ್ರೆ ಏನ್ ಗತಿ ಯೋಚನೆ ಮಾಡ್ಬೇಕಲ್ಲ, ಈ ಮತ್ತೆ ಇದ್ರೆ ಏನಾಗುತ್ತೆ ಯೋಚನೆ ಮಾಡ್ಲೇ ಇಲ್ಲ. ಅದಕ್ಕೆ ಯೋಚನೆ ಮಾಡೋ ಶಕ್ತಿ ಕೊಡ್ಲಕ್ಕೂ ದೇವರ ಅನುಗ್ರಹ, ದೇವ್ರು ಕೊಟ್ರೆ ಮಾತ್ರ ಉಂಟು. ದಿಯೋ ಯೋನಃ ಪ್ರಚೋದಯ, ಹಾಗೆ ಹೊರಟವರೇನೆ ಬ್ರಹ್ಮದೇವರ ಮುಂದೆ ಹೋದ್ರು. ಒಂದ್ಸರ್ತಿ ಎಲ್ಲ ಓಡಾಡಿದ್ರು, ಬ್ರಹ್ಮದೇವರು ಸುಮ್ಮನೆ ಇದ್ರು, ಇವರೇನ್ ತಿಳ್ಕೊಂಡ್ರು ವಾಪಸ್ ಬಂದ್ರು. ಮತ್ತೆ ಬ್ರಹ್ಮದೇವ್ರು ನೋಡಿದ್ರು ಇಲ್ಲ ಸರಿಯಾಗಿ, ಯಾಕೆ ಸುಮ್ಮನೆ ಕುತ್ಕೊಂಡ್ ಬಿಟ್ರಲ್ಲ, ಏನು ಮಾಡ್ಲೇ ಇಲ್ವಲ್ಲ, ದೊಡ್ಡವರು ಸುಮ್ಮನೆ ಕೂತ್ರು ಪುಣ್ಯ ಅನ್ಕೋಬಾರ್ದೆ, ಸರಿಯಾಗಿ ನೋಡಿದ್ರೋ ಇಲ್ಲೋ ನೋಡೋಣ ಅಂತ ಹೇಳಿಬಿಟ್ಟು ಮತ್ತೆ ಇನ್ನೊಂದ್ಸರ್ತಿ ಹೋದ್ರು. ಇನ್ನೊಂದ್ಸರ್ತಿ ಹೋದಾಗ ಬ್ರಹ್ಮದೇವ್ರು ಆಗ್ಲೂ ಸುಮ್ಮನೆ ಇದ್ರು. ಇವ್ರಿಗೆ ಆಶ್ಚರ್ಯ ಆಗೋದು, ಯಾರೋ ಸುಮ್ಮನೆ ಇದ್ರೆ ಮುದುಕ ಕಣ್ಣು ಕಾಣಲಿಲ್ಲ ಅಂದ್ರೆ ಮುದೋಗ್ತೀವಿ. ಬ್ರಹ್ಮದೇವರು ಎಂಥವ್ರು ಗೊತ್ತಾ, ಅವರು ಜಗತ್ತಿರೋರಿಗೆ ಪೂರ್ಣ ಪ್ರಜ್ಞರು. ಹಿಂದಿನ ಪೂರ್ಣ ಪ್ರಜ್ಞರು, ಇವತ್ತಿನ ಬ್ರಹ್ಮದೇವರು, ಇವತ್ತಿನ ಪೂರ್ಣ ಪ್ರಜ್ಞರೇ ಮುಂದಿನ ಬ್ರಹ್ಮದೇವರು. ಇದು ಲೋಕದ ನಿಯಮ. ಅವರಿಗೆ ಅಜ್ಞಾನಾದಿಗಳ ಹೆಸರೇ ಇಲ್ಲ, ಅವರಷ್ಟು ಅತ್ಯಂತ ಜೀವಕೋಟಿಯಲ್ಲಿ ತುಂಬಾ ಪ್ರಧಾನರು. ಅವರು ಯಾಕೆ ನೋಡ್ಲಿಲ್ಲ, ಮತ್ತೆ ಹೋಗ್ತಿರು, ಇನ್ನೊಂದ್ಸರ್ತಿ ಹೋಗೋಣ ಅಂತ ಮತ್ತೆ ಹೋದ್ರು. ಮತ್ತೆ ಅದೇ ರೀತಿಯಲ್ಲಿ ಒಂದೇ ದೇಹದಲ್ಲಿ 8 ಜನ ಕುತ್ಕೊಂಡು ಓಡಾಡಿ ಬ್ರಹ್ಮದೇವರು ನೋಡಿದ್ರು. ಆಗ್ಲೂ ಸುಮ್ಮನೆ ಇದ್ರು, ಇವ್ರಿಗೆ ಆಶ್ಚರ್ಯ ಆಗೋಯ್ತು. ನೋಡಿ, 3 ಸರ್ತಿ ಸಾಮಾನ್ಯ 3-3 ಮೂವತ್ತು ಬಹಳ ಪ್ರಸಿದ್ಧ ಹ್ಯಾಟ್ರಿಕ್ ಅಂತಾರೆ ನೋಡಿ. ಈ 3 ಸರ್ತಿನೂ ಆಯ್ತು, ಒಳ್ಳೇದಕ್ಕಾಗ್ಲಿಲ್ಲ, ಅದು ಬೇರೆದಕ್ಕೆ ಕಾರಣ ಆಯ್ತು ಅಷ್ಟೇನೆ. 3 ಸರ್ತಿನೂ ಹೋಗಿದ್ದು ಯಾಕೆ ಹೀಗೆ ಮಾಡಿದ್ರು ಯೋಚನೆ ಮಾಡ್ತಾ ಮಾಡ್ತಾ ಮತ್ತೊಂದು ಸಲ ಏನ್ ಮಾಡಿದಾರಂತೆ, ಬ್ರಹ್ಮದೇವರಲ್ಲಿ ಕೂತಿದ್ದ ಕಾಲಕ್ಕೆ ಅವರೆಲ್ಲ ಸಹ ಒಂದೇ ದೇಹದಲ್ಲಿ ಹೋಗ್ಲಿಲ್ಲ, ಬೇರೆ ಬೇರೆನೆ ಹೋದ್ರು. ಆದರೆ ತಮ್ಮ ಗಂಡದ್ರ ಸಮೇತ ಹೋದ್ವಿ ಸರ್. ಈಗ ನೋಡಿ, ಅವರು ಹೇಗೆ ಆ ಜುನಾವಕ ಬಸುವಿನ ಹೆಂಡತಿ ಅಂಬೆ ತಾನು ಆ ಕಾಮಧೇನು ತರಲಿಕ್ಕೆ ಅಂತ ಹೊರಟವಳು, ಹೀಗೆ ಗಂಡನ ಹೇಳಿ ಆತನಿಗೆ ಸಪೋರ್ಟ್ ಆಗಿ ಹುಡುಗರೆಲ್ಲ ಹೋಗಿ ಎಲ್ಲರೂ ಶಾಪಕ್ಕೊಳಗಾದ್ರಲ್ಲ, ಆ ರೀತಿಯಾಗಿ ಇಷ್ಟೊಂದು ತಾವು ಮಾಡಿದ ಅಷ್ಟೇ ಕೆಲಸ ಅನ್ನೋದ ಹಾಗೆ ಅವನ್ನೆಲ್ಲ ಕರ್ಕೊಂಡು ಹೋದ್ರಂತೆ. ಬ್ರಹ್ಮದೇವರು ಕೂತಿದ್ದಾರೆ, ಅವ್ರ ಮುಂದೆ ವಿಳಾಸಂ ದರ್ಶಯಾಮಾಸು ಪಶ್ಯತಃ ಬ್ರಹ್ಮಣೋಧಿಕ ಪೂರ್ವಂ ಹಿ ಉಮಾಚ ದಿವ್ಯ ತಾಹ ಕದಾಚಿತ್ ಭರ್ತೃಭಿರ್ಯುತಃ ವಿಳಾಸಂ ದರ್ಶಯಾಮಾಸು ಪಶ್ಯತಃ ಬ್ರಹ್ಮಣೋಧಿಕಂ. ಅವರೆಲ್ಲ ಹೋಗಿ ತಮ್ಮ ಗಂಡಂದಿರ ಸಮೇತ ಬ್ರಹ್ಮದೇವರ ಮುಂದೆ ವಿಳಾಸವನ್ನು ತೋರಿಸಿದ್ರೆ, ವಿಳಾಸವನ್ನು ತೋರಿಸಿದ್ರು. ನಾವು ಹೇಗೆ ಓಡಾಡ್ತಿದ್ದೇವೆ ನೋಡಿ, ಆ ಕಡೆ ಈ ಕಡೆ ಓಡಾಡಿ. ಆಗ ಬ್ರಹ್ಮದೇವರು ಆಗ ಶಾಪ ಕೊಡ್ತಾರೆ, ಇಷ್ಟೊತ್ತವರು ಸುಮ್ಮನೆ ಇದ್ರು, ಈಗ ಸುಮ್ಮನೆ ಇರಲಿಲ್ಲ. ಅವ್ರು ಹೇಳ್ತಾರೆ, ನೀವು 4 ಸರ್ತಿ ನನ್ನ ಪರೀಕ್ಷೆಗೆ ಪ್ರಯತ್ನ ಪಟ್ಟಿದ್ದೆ, 4 ಸರ್ತಿ ಬ್ರಹ್ಮದೇವ್ ನೋಡಿದ್ರು ನೋಡಿಲ್ಲ ಅಂತ ತಿಳ್ಕೊಂಡಿದ್ರಲ್ಲ, ಸ್ಪಷ್ಟವಾಗಿ ಹೇಳ್ತಾರೆ 4 ಸರ್ತಿ ಹೀಗೆ ಮಾಡಿದ್ದೀರಿ. 3 ಸರ್ತಿ ಒಂದು ರೀತಿ ಪರೀಕ್ಷೆ, ಈಗ ಮತ್ತೊಂದು ರೀತಿ ಪರೀಕ್ಷೆ. ನೀವು ಒಟ್ಟು 4 ಸರ್ತಿ ಪರೀಕ್ಷೆ ಮಾಡಕ್ಕೆ ಬಂದಿದ್ರಿಂದ ಭೂಲೋಕದಲ್ಲಿ 4 ಜನ್ಮ ಹುಟ್ಟಿ ಅಂತ ಶಾಪ ಕೊಡ್ತಾರೆ. ಒಂದೊಂದು ಪರೀಕ್ಷೆ ಮಾಡಿದ ಒಂದು ಕ್ಷಣ ಅನುಭವಿಸ್ಬೇಕಾದ ಎಷ್ಟು ದಿವಸ ಅನುಭವಿಸ್ಬೇಕಾಗುತ್ತೆ. ಕಾದಿರುತ್ತೆ ಹಂಚು, ಒಂದ್ಸಟ್ ಮುಟ್ಟಿಬಿಡ್ತಾನೆ, ಮುಟ್ಟೋದೊಂದು ಸೆಕೆಂಡ್ ಆಫ್ ಸೆಕೆಂಡ್ ಮುಟ್ಟಿಬಿಡ್ತಾನೆ. ಆಮೇಲೆ ಒಂದಾರು ವಾಸಿ ಆಗ್ಬೇಕಾದ್ರೆ ಎಷ್ಟು ಇಸ್ಕರೆ ಕಡೆ ಹೋಗೋದೇ ಇಲ್ಲ, ಆಗಾಗ್ಬಿಡುತ್ತೆ. ಆ ಕ್ಷಣದಲ್ಲಿ ಮಾಡಿದ ತಪ್ಪು ಎಷ್ಟಿರಬಹುದು, ತಪ್ಪು ಮಾಡೋದು ಸ್ವಲ್ಪ, ಅದು ಡೈಜೆಸ್ಟ್ ಮಾಡ್ಕೊಳ್ಳೋದು ಸ್ವಲ್ಪ ಅಲ್ಲ. ಶಾಪ ಕೊಟ್ಟು 4 ಸರ್ತಿ ಭೂಮಿಯಲ್ಲಿ ಹುಟ್ಟಿದ್ರು. ಅವರಿಗೆ ಭೂಲೋಕ ಅಂತ ಹೇಳಿದ್ರೆ ಸ್ಲಮ್ ಏರಿಯಾ ಇದ್ದಾಗಿ, ಸ್ಲಮ್ ಬೆಂಗಳೂರಿಂದ ಯಾವ್ದೋ ಹಳ್ಳಿ ಟ್ರಾನ್ಸ್ಫರ್ ಮಾಡಿಬಿಟ್ರೆ ಬ್ಲೈಸರ್ ಮಾಡ್ಬಿಡ್ತಾರೆ, ಕೆಲಸ ಎಷ್ಟೋದೇ ಬಿಡ್ತಾರೆ, ಕೆಲಸನೇ ಬಿಟ್ಟುಬಿಡ್ತಾರೆ. ಪಾಪ, ಅಯ್ಯೋ ಅಲ್ಲಿಗೆ ಹೋಗೋಕ್ಕಾಗತ್ತೆ. ನಮಗೆ ಇದಾಗೋ ದೇವತೆಗಳಿಗೆ ಹಾಗೆ, ಭೂಲೋಕ ಅಂತ ನಮಗೆ ಭಾರಿ ಸ್ವರ್ಗ ಇದ್ದಾಗೆ, ದೇವತೆಗಳಿಗೆ ಇಲ್ಲಿ ಬರೋದಕ್ಕೆ ಭಾರಿ ಸಂಕಟ ಪಡ್ತಾರೆ. ಇಲ್ಲಿ ಏನೇ ಬರಬೇಕು, ಬರೀ ಲೌಕಿಕ ಲೌಕಿಕ ಲೌಕಿಕ, ಅಧ್ಯಾತ್ಮದ ಗಂಧವೇ ಇಲ್ಲ. ಒಬ್ಬ ಬಹಳ ಬುದ್ಧಿವಂತ ವಿದ್ಯಾರ್ಥಿಗೆ ಕ್ಲಾಸ್ ನಡೆದೇ ಇರೋ ಸ್ಕೂಲಿಗೆ ಸೇರಬೇಕು ಅಂದ್ರೆ ಸಾಧ್ಯ ಆಗೋದೇ ಇಲ್ಲ. ಈ ಸ್ಕೂಲ್ ಬೇಡ ನನಗೆ, ಪಾಠನೇ ಆಗೋದಿಲ್ಲ, ಬರೀ ಏನೇನೋ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಭೂಲೋಕ ದೇವತೆಗಳಿಗೆ ಆಗಿದ್ದ ಹಾಗೆ ತುಂಬಾ ದುಃಖ ಪಡ್ತೀನಿ. ಮತ್ತೆ ಶಾಪ ಕೊಡ್ತಾನೆ, ನನ್ನ ಮೂರು ಸತ್ತು ಪರೀಕ್ಷೆ ಮಾಡ್ಲಿಕ್ಕೆ ಹೇಗೆ ಬಂದ್ರಿ ನೀವೀಗ, ಒಂದೇ ದೇಹದಲ್ಲಿ ಕೂತು ಬಂದ್ರಿ, ಅದಕ್ಕೆ ಭೂಲೋಕದಲ್ಲಿ ಒಂದೇ ದೇಹದಲ್ಲಿ ಸೇರಿ ಹುಟ್ಟಿ ಅಂತ ಹೇಳ್ತಾರೆ. ಒಂದೇ ಶರೀರ, ನಾಲ್ಕು ಜನ್ಮ ಕೂಡ ಒಂದೇ ಶರೀರದಲ್ಲಿ ಹುಟ್ಟಿದೆ. ಇಷ್ಟಕ್ಕೆ ಎಷ್ಟೋ ವಾಸಿ ಇನ್ನು ಮುಂದೆ ಶಾಪ ಕೊಡ್ತಾನೆ, ನೀವು ನಿಮ್ಮ ಗಂಡಂದಿರ ಸಮೇತ ನನ್ನ ಮುಂದೆ ವಿಲಾಸ ತೋರಿಸಿದ್ದರಿಂದ ನೀವು ಒಂದು ಜನ್ಮದಲ್ಲಿ ತತ್ರ ಅನ್ಯಗಾಚ್ಯ ಭವತ ಪರಭೂಷಣ ವಶವಾಗಿ ಅಂತ ಶಾಪ ಕೊಟ್ಟರು. ಎಂತ ಭಯಂಕರವಾದ ಶಾಪ ಇದು, ಅವರಿಗೆ ತೀರ ಭಾರಿ ದುಃಖದ ಸನ್ನಿವೇಶ. ಇಷ್ಟೇಳಿ ಬ್ರಹ್ಮದೇವರು ಶಾಂತರಾಗಿ ಬಿಟ್ರು. ಅವರು ನೋಡ್ತಾ ಇದ್ದಾರೆ, ತುಂಬಾ ಯೋಚನೆ ಮಾಡ್ತಾರೆ, ಈ ಮಾಡ ದೊಡ್ಡವರನ್ನ ನಾವು ಹೇಗೆ ಪರೀಕ್ಷೆ ಮಾಡ್ಲಿಕ್ಕೆ ಅಂತ ಹೋಗ್ತೇವೆ, ಅದೆಷ್ಟು ನಮಗೆ ತಿರಿ ಸುತ್ತಿಕೊಳ್ಳುತ್ತೆ ಅಂತ ಹೇಳೋದಕ್ಕೆ ಸಾಕ್ಷಿ ಇದು. ಯೋಚನೆ ಮಾಡ್ತಾರೆ, ಹುಟ್ಟೋದೇ ಒಂದು ಕಷ್ಟ, ಪರಪುರುಷನ ವಶವಾಗೋದು ಅಂದ್ರೆ ಏನು? ಅದಕ್ಕೆ ಶಾಸ್ತ್ರ ಹೇಳುತ್ತದೆ, ದೊಡ್ಡವರ ಎದುರಿಗೆ ಎಷ್ಟು ಗಂಭೀರವಾಗಿ ನಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಎಷ್ಟು ಗಂಭೀರವಾಗಿ ನಡ್ಕೊಳ್ಬೇಕು, ಈ ರೀತಿ ನಡ್ಕೊಂಡಿದ್ದಕ್ಕಿಂತ ಶಿಕ್ಷೆಯಾಗಿದೆ. ನಾವು ನೋಡಿದ್ದೇವೆ ಈಗಾಗಲೇ, ಸ್ವತಃ ವರುಣ ಮಹಾಭಿಷಕ್ರಾಜರಾಗಿ ಸಭೆಯಲ್ಲಿ ಕೂತಿದ್ದಾನೆ. ಗಂಗಾದೇವಿ ಆತನ ಹೆಂಡತಿನೇ, ಬೇರೆ ಯಾರೂ ಅಲ್ಲ. ಬ್ರಹ್ಮದೇವರ ಸಭೆಯನ್ನು ಪ್ರವೇಶ ಮಾಡಿದ್ದಾನೆ. ಆಗೇನಾಯ್ತು, ಎಲ್ಲ ದೇವತೆಗಳು ನೋಡ್ತಾ ಇದ್ರು. ಇದ್ದಕ್ಕಿದ್ದಾಗ ಜೋರಾಗಿ ಗಾಳಿ ಬೀಸಿತು, ಗಂಗಾದೇವಿಯ ಸೆರಗು ಹಾರಿತು, ಎಲ್ಲ ದೇವರು ತಕ್ಷಣವೇ ತಲೆ ತಗ್ಗಿಸಿತು. ಅದು ತೀರ ಸಹಜವಾಗಿ ಮಾಡ್ತಕ್ಕಂಥ ದೊಡ್ಡವರ ಗುಣ. ಆದ್ರೆ ಮಹಾಭಿಷಕ್ ರಾಜ ಏನ್ ಮಾಡಿದ, ನಾನು ಹೇಗೂ ವರುಣ, ಇವಳು ಗಂಗೆ, ನನ್ನ ಹೆಂಡತಿ ತಾನೆ ಅಂತ ಹಾಗೆ ಅವಳನ್ನ ರಾಧಾ ನಿರೀಕ್ಷಮಾನ ಹಿಂದೆ ನೋಡಿದ್ದೆ. ಹಾಗೆ ನೋಡಿದ ತಕ್ಷಣ ಬ್ರಹ್ಮದೇವರು ಶಾಪ ಕೊಟ್ಟರು, ಭೂಲೋಕದಲ್ಲಿ ತಕ್ಷಣ ಹುಟ್ಟು ಸಂತನವಾಗಿ ಅಂತ ಶಾಪ ಕೊಟ್ಟರು. ತನ್ನ ಹೆಂಡತಿಯನ್ನೇ ಆ ತುಂಬಿದ ಸಭೆಯಲ್ಲಿ ಹಾಗೆ ನೋಡಿದ್ದಕ್ಕೆ ಅದು ಸಭಾ ಮರ್ಯಾದೆ ಅಂತ ಅನಿಸಲಿಲ್ಲ, ತಪ್ಪಾಯ್ತು. ಈಗ ನೋಡಬೇಕು, ಅದೇ ಬ್ರಹ್ಮದೇವಿ ಶಾಪ ಕೊಡ್ತಿದ್ರು. ಗಂಗಾದೇವಿ ಮಾಡಿದ ತಪ್ಪಿಗೆ ಶಾಪ ಕೊಟ್ಟಿದ ಕಥೆ ಕೇಳಿದವರಿಗೆ ಇಲ್ಲಿ ಯಾಕೆ ಶಾಪ ಕೊಟ್ಟರಂತೆ ಗಡಾಗಿಲ್ಲ, ಅವರಿಗೆ ನಿಷ್ಪಕ್ಷಪಾತಿಗಳು, ತಪ್ಪು ಯಾರು ಮಾಡಿದ್ರು ಶಿಕ್ಷೆ. ಆಶ್ಚರ್ಯ ಅಂದ್ರೆ ಅಲ್ಲಿ ಗಂಗಾದೇವಿ ತಪ್ಪು ಮಾಡಿಲ್ಲ, ತಪ್ಪು ಮಾಡಿದ್ದ ಚಂದ ಮಹಾಭಿಷಕ್ ಮಾತ್ರ, ಅವಳಿಗೆ ಹುಟ್ಟುವಂತ ಶಾಪ ಕೊಡಲಿಲ್ಲ ಗಂಗಾದೇವಿಗೆ. ತಪ್ಪು ಎಷ್ಟು ಸರಿಯಾಗಿದೆ, ಹೆಂಗಿದ್ರು ಭಾರಿ ಸತೋಟ ಪಡ್ಬಹುದು. ನೀವು ಏಕಾಶ ಪಾಸ ಮಾಡಿದ್ರೆ ನೀವು ಅಷ್ಟೇ ಅನುಭವಿಸ್ಬೇಕಾಗ್ತದೆ ನೋಡ್ರಿ, ನಮಗಂತೂ ಯೋಚನೆ ಇಲ್ಲ. ನಾನಂತೂ ಮಾಡಿಬಿಟ್ಟಿದ್ದೇನೆ ಅಂದ್ರೆ ಹಾಗೆ ಹಾಕಿ, ಅವಳು ತಪ್ಪು ಮಾಡಿಲ್ವಲ್ಲ, ನಿಶ್ಚಿಂತೆ, ಅವನಿ ಶಾಸ್ತ್ರ ಶಾಪ. ನೀನು ಹಾಗೆ ನೋಡಿದ್ರಿಂದ ಭೂಲೋಕದಲ್ಲಿ ಹುಟ್ಟಬೇಕು. ಗಂಗೆ ಅದಕ್ಕೆ ಹುಟ್ಟಿ ಬರೋದಿಲ್ಲ, ಉದುರದಿಂದ ಹಾಗೆ ಬಂದು ಮದುವೆಯಾಗಿ ಮಕ್ಕಳನ್ನು ಪಡೀತಾಳೆ ಹೊರತು ಗಂಗೆ ಹುಟ್ಟೋ ಶಾಪ ಇಲ್ಲವೇ ಇಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಪರಮಾತ್ಮನ ಲೆಕ್ಕ ಎಂದೂ ಕೂಡ ಯಾವ ಚಿನ್ನವನ್ನು ಅಷ್ಟನ ತೂಕ ಮಾಡಕ್ಕೆ ಸಾಧ್ಯ ಇದೆ. ದೇವರ ಲೆಕ್ಕ ಅಂದ್ರೆ ಲೆಕ್ಕನೇ ಲೆಕ್ಕ, ಇನ್ನೊಬ್ಬರಿಗೆ ಎಂದೂ ಕೂಡ ಅನ್ಯಾಯವಾಗಬಾರದು, ನ್ಯಾಯ ತಪ್ಪದೆ ಹೋಗಬಾರದು. ಆ ರೀತಿ ವ್ಯವಸ್ಥೆ ಮಾಡ್ತಕ್ಕಂಥ ದೇವರ ಸಂಕಲ್ಪ. ಬ್ರಹ್ಮದೇವರು ಪರಮಾತ್ಮನ ಪೂರ್ಣ ಅಭಿಪ್ರಾಯ ತಿಳಿದಂತ ಮಹಾನುಭಾವರು ಅಂತ ಶಾಪ ಕೊಟ್ಟು ಅವರ ಮುಂದೆ ಏನೇನು ಕಾರಣ ಆಯ್ತು ಅಂತ ನೋಡುತ್ತೇನೆ. ಇಲ್ಲಿ ನೀವು ನಿಮ್ಮ ಗಂಡಂದರ ಜೊತೆಗೆ ನನ್ನೆದುರಿ ವಿಹಾರ ಮಾಡಿದ್ದರ ಫಲ, ಅಲ್ಲಿ ನೋಡಿದ್ರೆ ಸಭೆ, ಇಲ್ಲಿ ಸಭೆ ಅಲ್ಲ. ಆದರೆ ಬ್ರಹ್ಮದೇವರು ಕೂತಿದ್ದಾರೆ, ದೊಡ್ಡವರು ಕೂತಿದ್ದಾರಲ್ಲ. ಇವತ್ತು ಹಿಂದಿನ ಕಾಲಕ್ಕೆ ನೋಡಬೇಕಿತ್ತು, ಮನೆಗಳಲ್ಲಿ ಮನೆ ಯಜಮಾನರಿದ್ದ ಕಾಲಕ್ಕೆ ಈ ಹೊಸದ ಮದುವೆ ಆಗಿರ್ತಾರಲ್ಲ, ಗಂಡನ ಮಾತು ಕೂಡ ಆಡ್ತಿರ್ಲಿಲ್ಲ ಎದುರುಗಡೆ, ಮಾತಾಡೋದಕ್ಕೂ ಭಯ. ಆ ಭಯ ಅಂದ್ರೆ ಏನ ಗೌರವ ಅದು, ಏನೇನು ತಿಳ್ಕೊಂಡ್ಬಿಟ್ರು, ಏನು ಹೊಸ ಜೇಲಲ್ಲಿಟ್ಟಾಗಿಟ್ಟಿದ್ರು ಅಂತೇಳಿ, ಜೇಲಲ್ಲಿಟ್ಟಾಗಿತ್ತಿರ್ಲಿಲ್ಲ ಅವರು. ಇವರು ತಮ್ಮ ಡ್ಯೂಟಿ ಹ್ಯಾಂಗ್ ತಿಳ್ಕೊಡ್ತಿದ್ರು ಅಷ್ಟೇ, ದೊಡ್ಡವರ ಎದುರಿಗೆ ಗಂಭೀರ ನಡ್ಕೊಳ್ಬೇಕು ಅನ್ನೋದು ಅದು ಪದ್ಧತಿ ಆಗಿತ್ತೆ ಹೊರತು ಅದು ಭಯ ಶೋಷಣೆ ಏನೂ ಅಲ್ಲ, ಅದು ಮರ್ಯಾದೆಯ ಪ್ರಶ್ನೆ ಅಷ್ಟೇ. ದೊಡ್ಡವರು ಬಂದಾಗ ನಡ್ಕೊಳ್ಬೇಕಾದ ಕ್ರಮ ತೀರ ಸಹಜ, ಆ ರೀತಿ ನಡ್ಕೊಳ್ಳದೆ ಹೋದ್ರೆ ತಪ್ಪು. ಇವರು ಬರೀ ಆ ರೀತಿ ನಡ್ಕೊಂಡಿದ್ದಲ್ಲ, ವಿಳಾಸವನ್ನೇ ತೋರಿಸ್ಬಿಡ್ತಾರೆ, ವಿಳಾಸವನ್ನೇ ತೋರಿಸ್ತಾರೆ. ಅದು ಬ್ರಹ್ಮದೇವರು ಶಾಪ ಕೊಡ್ತಾರೆ, ನಮ್ಮ ಗಂಡಂದ ಜೊತೆ ವಿಹಾರ ಮಾಡ್ತಿದ್ದೀವಿ ಅಂತಾನೆ ತೋರಿಸಿತ್ತು, ನಿಮಗೆ ನಿಮ್ಮ ಗಂಡಂದ್ರ ಅಲ್ಲ ಪರಪುರುಷರ ಸಂಪರ್ಕವಾಗಲಿ ಅಂತ ಶಾಪ ಕೊಟ್ಟ. ಅಂದ್ರೆ ಮಾಡ್ತಕ್ಕಂಥ ತಪ್ಪು ಎಷ್ಟು ಭಯಾನಕವಾದಂತಹ ಶಿಕ್ಷೆಗೆ ಕಾರಣವಾಗಲಿ. ಅವರೆಲ್ಲ ಬ್ರಹ್ಮದೇವರ ಮಾತು ಅಂದ್ರೆ ಬೇರೆ ಮಾತೇ ಇಲ್ಲ, ನ ಭಾರತೀಮೇಂಗ ವೃಷೋಪಲಕ್ಷ್ಯತೆ. ಕೆಲವರು ಶಾಪಗಳಿಗೆ ಪರಿಹಾರ ಹುಡುಕಬಹುದು, ಅವರಿಗಿಂತ ದೊಡ್ಡವರ ಹತ್ರ ಅವ್ರ ಯೋಚನೆ ಇಲ್ಲ, ಪರಿಹಾರ ಕೊಟ್ಟು ಬಿಡ್ತಾರೆ. ಆದ್ರೆ ಬ್ರಹ್ಮದೇವರಿಂದ ದೊಡ್ಡವರ ಜೀವನದಲ್ಲಿ ಯಾರೂ ಇಲ್ಲೇ ಇಲ್ಲ, ಮುಗಿದೋಯ್ತು. ಮತ್ತೆ ಇರೋ ಸಭರೆಲ್ಲ ಒಂದೇ ಮನಸ್ಸಿನವರು, ಚೇಂಜ್ ಮಾಡೋದೇ ಇಲ್ಲ. ಲಕ್ಷ್ಮೀನಾರಾಯಣ ಇರ್ತೋ ಅವರ ಅಪ್ಪ ಅಮ್ಮ ಅವ್ರ ಮಾತು ಇಲ್ಲ ಅಂತ ಹೇಳೋದೇ ಇಲ್ಲ. ಬ್ರಹ್ಮದೇವರು ಅಷ್ಟು ಪ್ರೀತಿ ಇದೆ. ಯಾವಾಗಲೂ ಬದಲಾವಣೆ ಯಾವಾಗ ಮಾಡ್ತಾರೋ ಗೊತ್ತಾ, ಶಾಪ ಕೊಟ್ಟವರಿಗಿಂತ ಶಾಪ ತಗೊಂಡವ್ರು ಭಾರಿ ಪ್ರಿಯರಾಗಿ ಬಿಟ್ಟು ಚೇಂಜ್ ಮಾಡಿಬಿಡ್ತಾರೆ. ಆದ್ರೆ ಬ್ರಹ್ಮದೇವರಷ್ಟು ಪ್ರೀತಿ ಪರಮಾತ್ಮನ ಜಗತ್ತಿನಲ್ಲಿ ಯಾರ ಮೇಲೂ ಇಲ್ಲ. ಆಚಾರ್ಯ ಹೇಳ್ತಾರೆ, ಯಶ್ಯಾಹಂ ಆಪ್ತ ಆಪ್ತೇಭ್ಯೋ ಯೋಮೇ ಆಪ್ತ ತಮಸ್ ಸದಾ. ದೇವರಿಗೆ ಅತ್ಯಂತ ಪ್ರಿಯ ನಾನು, ನಾನು ದೇವರಿಗೆ ಅತ್ಯಂತ ಪ್ರಿಯ, ನನಗೆ ದೇವರು ಅತ್ಯಂತ ಪ್ರಿಯ. ಆದ್ರಿಂದಾನೆ ಶಾಪಕ್ಕೆ ಪರಿಹಾರ ಹುಡುಕ ಸಾಧ್ಯತೆನೇ ಇರಲಿಲ್ಲ, ಆದ್ರೆ ಅನುಭವಿಸಕ್ಕಂತೂ ಸಾಧ್ಯ ಇಲ್ಲ. ತಾವು ದೇವತಾ ಸ್ತ್ರೀಯರಾಗಿ ಪರಪುರುಷ ಸಂಪರ್ಕವನ್ನು ಹೊಂದಿದರೆ ಅದಕ್ಕಿಂತ ಒಂದು ದುಃಖದ ಸಂಗತಿ ಬರ್ತೊಂದಿಲ್ಲ. ಅದರಿಂದ ಎಂದೆಂದೂ ಒಳ್ಳೇದಾಗೋದೇ ಇಲ್ಲ. ಏನ್ ಮಾಡಬೇಕು ಅವರು? ಆಗ ಉಪಾಯ ಮಾಡಿದರಂತೆ. ಅವರು ತುಂಬಾ ಸ್ವರೂಪದಲ್ಲಿ ತುಂಬಾ ಒಳ್ಳೆಯವರಾದ್ದರಿಂದ ದೇವರು ಅವರ ಬುದ್ಧಿಗೆ ಹೊಡಿಸಿದ. ನಾಲ್ಕು ಜನ ಬೇರೆ ತೀರ್ಮಾನಕ್ಕೆ ಬಂದರು, ಈಗ ಪರಪುರುಷ ಸಂಪರ್ಕ ಆಗಲೇಬೇಕು, ಬೇರೆ ದಾರಿ ಇಲ್ಲ, ಬ್ರಹ್ಮದೇವರ ಹತ್ರ ನಡೀಬೇಕು. ಆದರೆ ಪರಪುರುಷ ಸಂಪರ್ಕವಾದರೂ ಕೂಡ ನಮಗೆ ಪಾಪ ಬರಲೇಬಾರದು ಅಂತ ಪುರುಷ ಯಾರು ಅಂತ ಯೋಚನೆ ಮಾಡಿದ್ರು. ಪರಪುರುಷ ಸಂಪರ್ಕವಾದರೂ ನಮಗೆ ಪಾಪನೇ ಬರಕೂಡದು ಅಂತ ಪುರುಷ ಯಾರು? ಉತ್ತರ ಸಿಕ್ತು. ವಾಯುದೇವರು ಇದ್ದಾರೆ, ಅವರು ಪವನ ಅಂತ ಅವ್ರ ಹೆಸರು. ಅವ್ರು ಮುಟ್ಟಿದ್ರೆ ಅಪವಿತ್ರರಾಗೋದಿಲ್ಲ, ಅಲ್ಲ ಪಾವನರಾಗಿಬಿಡ್ತಾರೆ. ಪವನ ಮುಟ್ಟಿದ್ರೆ ಪಾವನರಾಗ್ತಾರೆ. ವಾಯುದೇವರ ಸ್ಪರ್ಶ ಆದ್ರೆ ಪರಪುರುಷ ಸ್ಪರ್ಶ ಆದಾಗ ಲೆಕ್ಕ, ಏನು ಯೋಚನೆ ಇಲ್ಲ. ಆದ್ರೆ ಪಾಪದ ಹೆಸರೇ ಇಲ್ಲ. ಮದುವೆ ಸ್ವಾಮಿ ಎಷ್ಟು ಚೆನ್ನಾಗಿ ವ್ಯಾಖ್ಯಾನ ಬರೀತಾರೆ. ಬರೀಬೇಕಾದ್ರಲ್ಲಿ ವಾಯುದೇವರು ನಮ್ಮೆಲ್ಲರಿಗೂ ತಂದೆ ಇದ್ದಾರೆ. ಅವರು ನಮ್ಮನ್ನ ಸ್ಪರ್ಶ ಮಾಡಿದರೆ, ನಮ್ಮನ್ನ ಸ್ಪರ್ಶ ಮಾಡಿದರೆ ತಂದೆ ಮಗಳನ್ನ ಸ್ಪರ್ಶ ಮಾಡದ ಮಾಡುತ್ತಾರೆ. ಪ್ರೀತಿಯಿಂದ ಹೊರತು ಬೇರೆ ದೃಷ್ಟಿ ಇರೋದಿಲ್ಲ. ಬ್ರಹ್ಮದೇವರು ಶಾಪ ನಡೆಯಿತು, ನಮಗೆ ಪಾಪ ಬರಲಿಲ್ಲ, ಎಷ್ಟು ಒಳ್ಳೆಯ ಒಂದು ಪರಿಹಾರ ಸಿಕ್ತು ಅಂತ ಯೋಚನೆ ಮಾಡಿದ್ರು. ಇದರಿಂದ ವಾಯುದೇವರು ಎಷ್ಟು ಪವಿತ್ರರು ಅಂತ ಹೇಳೋದಕ್ಕೆ ಸಾಕ್ಷಿ. ಇಡೀ ಜಗತ್ತಿನ ಇತಿಹಾಸದೊಳಗೆ ನಾರಾಯಣ ಎಂದೂ ಕೂಡ ನಿರ್ದೋಷ ನಿರ್ದೋಷನೇ, ಮತ್ತೊಂದು ಮಾತೇ ಇಲ್ಲ. ಅನಂತರದ ಸ್ಥಾನ ಜೀವಕೋಟಿಯಲ್ಲಿ ಬಂದರೆ ನಾವು ಸಾಕ್ಷಾತ್ ಬ್ರಹ್ಮವಾಯುಗಳೇ. ಅವರ ಪಾವಿತ್ರ್ಯ ಅಂದ್ರೆ ನೂರಕ್ಕೆ ನೂರರಷ್ಟು, ಅಷ್ಟು ಪಾವಿತ್ರ್ಯದ ಮೂರ್ತಿಗಳು. ಯೋಚನೆ ಇಲ್ಲ, ತೀರ್ಮಾನ ಮಾಡಿ ವಾಯುದೇವರನ್ನು ಸ್ಪರ್ಶ ಮಾಡಬೇಕಾಗಿತ್ತು. ಆ ಯೋಚನೆ ಮಾಡುತ್ತಾರೆ, ವಾಯುದೇವರನ್ನು ಸ್ಪರ್ಶ ಯಾವಾಗ ಮಾಡ್ತಾರೆ ಅಂತ ಪ್ರಶ್ನೆ. ಅವರೆಂಥವ್ರು ಗೊತ್ತೇನು ನಾರಾಯಣನ ವ್ರತ ಏನು ಅಂದ್ರೆ, ಹಿಂದೆ ಕೇಳಿ ವೇದವ್ಯಾಸರು ಹೇಳ್ತಾರೆ, ನೋಡು ಅಮ್ಮ ನೀನು ಅಂಬಿಕಾ ಅಂಬಾಲಿಕೆಯವರಲ್ಲಿ ಸಂತಾನ ಬೇಕು ಅಂತ ಕೇಳ್ತೀಯಲ್ಲ, ನಾನು ಅವರಲ್ಲಿ ಸಂತಾನ ಕರುಣಿಸಬೇಕಾದ್ರೆ ಅವರ ಲಕ್ಷ್ಮೀ ಸನ್ನಿಧಾನ ಬರಬೇಕು. ಲಕ್ಷ್ಮೀ ಸನ್ನಿಧಾನ ಇದ್ರೆ ಮಾತ್ರ ನಾನು ಅವರನ್ನ ಅನುಗ್ರಹ ಮಾಡೋ, ಅದಕ್ಕೆ ವ್ರತ ಮಾಡಲಿ ಅಂತ ಅವ್ರು ಹೇಳಿದ್ರು. ಅವ್ರು ಆಗೋದಿಲ್ಲ ಅದೇ ಕೂಡ ಮಕ್ಕಳು ಹುಟ್ಟಿ ಕತೆ ಕೇಳ್ಬಿಟ್ಟಿದ್ದೇವೆ. ಅಲ್ಲಿ ವೇದವ್ಯಾಸರ ಮಾತು ನಮೇ ಆಚಾರ ಸಂಗ್ರಹ ಮಾಡುತ್ತಾರೆ. ಋತೇ ರಮಾಂ ಜಾತು ಮಮಾಂಗ ಸಂಘ ಯೋಗ್ಯಾಂಗ ನಾನೈವ ಸುರಾಲಯಿ, ರಮಾದೇವ ಹೊರತು ನಾನು ಯಾರನ್ನೂ ಸ್ಪರ್ಶ ಮಾಡೋದಿಲ್ಲ. ಅದು ಹೇಗೆ ಪರಮಾತ್ಮರ ಸಂಕಲ್ಪರು? ಅದು ಗೋಪಿಕಾಸ್ತ್ರೀಯರು ಇದ್ರಲ್ಲ ಅಷ್ಟೆಲ್ಲರೂ ಲಕ್ಷ್ಮೀ ಸನ್ನಿಧಾನ, ಜಾಂಬವತ್ಯಾದಿ ಷಣ್ ವಯಸ್ಸಲ್ಲಿ ಲಕ್ಷ್ಮೀ ಸನ್ನಿಧಾನ. ಲಕ್ಷ್ಮೀ ಸನ್ನಿಧಾನ ಇಲ್ಲ ಅಂದ್ರೆ ಭಗವಂತ ಕಣ್ಣೆತ್ತಿಯೋ ನೋಡೋದಿಲ್ಲ. ಅದೇ ರೀತಿ ವಾಯುದೇವರ ನಿಯಮ ಏನು ಗೊತ್ತಾ? ಯಾರಲ್ಲಿ ಭಾರತೀಯ ಸನ್ನಿಧಾನ ಇಲ್ಲ ಅವರ ಕಣ್ಣೆತ್ತಿ ನೋಡೋದಿಲ್ಲ. ಇಬ್ಬರು ಒಂದೇ ರೀತಿಯಾದ ವಿಚಾರಗಳು. ಅಲ್ಲಿ ಲಕ್ಷ್ಮೀ ಸನ್ನಿಧಾನ ನಾರಾಯಣನಿಗೋಸ್ಕರ, ಇಲ್ಲಿ ಭಾರತೀಯ ಸನ್ನಿಧಾನ ವಾಯುದೇವರು ಬರಲೇಬೇಕು. ಏನ್ ಮಾಡ್ಬೇಕಾಗಿದ್ರೆ ಆ ಯೋಚನೆ ಮಾಡ್ತಾರೆ. ನಮ್ಮನ್ನ ಅವರು ಮುಟ್ಟಬೇಕಾದ್ರೆ ನಮ್ಮಲ್ಲಿ ಭಾರತೀ ದೇವಿ ಒಂದು ಕೂಡಬೇಕಾಗಿದೆ, ಬೇರೆ ದಾರಿ ಇಲ್ಲ. ಹಾಗಿದ್ರೆ ಭಾರತೀ ದೇವಿಯನ್ನು ನಾವು ಕೇಳ್ಕೊಂಬೋಣ ಅಂತ ಹೊರಟ್ರಂತೆ. ಭಾರತೀ ದೇವಿಯನ್ನು ಕೇಳ್ಕೊಂಬೋಣ, ಅನುಗ್ರಹ ಮಾಡಮ್ಮ ಅಂತ ಕೇಳೋದಕ್ಕೆ ಹೋದ್ರು. ಆದರೆ ಸುಮ್ಮನೆ ಕಾಣೋದಕ್ಕೆ ಹೋಗೋದು ಬೇರೆ, ಒಂದು ಕೆಲಸಕ್ಕೋಸ್ಕರ ಕಾರಣಕ್ಕೆ ಹೋಗೋದು ಬೇರೆ. ಸುಮ್ಮನೆ ಕಂಡ ಮಾತಾಡಿಸ್ಬಿಟ್ಟು ಕೆಲಸಕ್ಕೆ ಹೋಗ್ಬೇಕಾದ್ರೆ ಪೂರ್ವ ಎಲ್ಲ ಸಿದ್ಧತೆ ಮಾಡ್ಕೋಬೇಕಾಗಿತ್ತು, ವ್ಯವಸ್ಥೆ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಭಾರತೀ ದೇವಿ ಅನುಗ್ರಹ ಮಾಡಬೇಕು ಅಂತ ಹೇಳಿ ತಪಸ್ಸು ಪ್ರಾರಂಭ ಮಾಡಿದ್ರಂತೆ. ಅವ್ರಿಗೆ ಯಾವಾಗ ನೋಡಬಹುದು ಅವರನ್ನ, ಆದ್ರೆ ಇದಕ್ಕೆ ಈ ರೀತಿ ನೋಡಕ್ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು ಯೋಚನೆ ಮಾಡಿ ತಂದೆ ಮಗ ಸುಮ್ಮನೆ ಮಾತಾಡ್ತಾ ಇರ್ತಾರೆ. ಏನೋ ತಗೋಬೇಕಾಗಿರುತ್ತಲ್ಲ, ಇದನ್ನು ಇದಾಗತ್ತು ಓಡಾಡ್ತಾರೆ, ಏನೋ ಮಾಡ್ತಾನೆ, ಯಾಕೆ ಅಂತ ಕೇಳಬೇಕು ಅವನು. ಆಗ ತಾಯಿ ಹೇಳ್ಬಿಟ್ಟಿರ್ತಾನೆ, ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಆಗ ಏನೋ ತಗೋತೀನಿ ಅಂತ ಹೇಳಿದ್ದಾರೆ. ಇದು ಪದ್ಧತಿ, ಸುಮ್ಮನೆ ಕೇಳೋದು ಓಡಾಡೋದಕ್ಕೂ ಒಂದು ಉದ್ದೇಶ ಇದ್ದಾಗ ಎಷ್ಟು ವ್ಯತ್ಯಾಸ ಆಗುತ್ತಾಗ. ಅದಕ್ಕೆ ಅವರು ಎಷ್ಟು ಕಾದರಂತೆ, ಒಂದು ಸಾವಿರ ವರ್ಷ ತಪಸ್ಸು ಮಾಡಿದ್ರಂತೆ ಲೆಕ್ಕ. ದ್ರೌಪದಿಯ ಕಥೆ ಹಿಂದೆ ಎಷ್ಟು ದೊಡ್ಡ ದೊಡ್ಡ ಸಾಧನೆ ಇದೆ ಗೊತ್ತಾ? ಒಂದು ಅಕ್ಕಿ ಇದೆ, ಒಂದ್ ದಿವಸಕ್ಕೆ ಬಂದ್ಬಿಡುತ್ತಾ, ಅದು ಬೆಳೆದು ತರಬೇಕಾದ್ರೆ ಎಷ್ಟು ದಿವಸ ಬೇಕು ಲೆಕ್ಕ ಹಾಕಿ. ಅದನ್ನ ಒಂದು ಕಾಲ ಸುಲಭ ಬರುತ್ತಾ ಯೋಚನೆ ಮಾಡಿ. ಇದೆಲ್ಲ ಯೋಚನೆ ಮಾಡಿದರೆ ದ್ರೌಪದಿಯ ಕಥೆಯ ಹಿನ್ನೆಲೆಯಲ್ಲಿ ಎಷ್ಟು ಅಗಾಧವಾದಂತಹ ತಪಸ್ಸಿನ ಒಂದು ಸಿದ್ಧಿ ಇದೆ. ಅದಕ್ಕೆ ಅವ್ರು ಏನ್ ಮಾಡಿದ್ರು, ದೊಡ್ಡ ತಪಸ್ಸನ್ನ ಪ್ರಾರಂಭ ಮಾಡಿದ್ರು. ಸಾವಿರ ವರ್ಷ ಮುಗಿತು, ಆಗ ಭಾರತೀ ದೇವಿ ಪ್ರತ್ಯಕ್ಷರಾದ. ಭಾರತೀ ದೇವಿ ಪ್ರತ್ಯಕ್ಷರಾಗಲಿಕ್ಕೆ ಸಾವಿರ ವರ್ಷ ಬೇಕಾದ್ರೆ ಇನ್ನು ದೇವರ ಅನುಗ್ರಹ ಮಾಡ್ಬೇಕಾದ್ರೆ ಎಷ್ಟು ದಿವಸ ಬೇಕಾಗತ್ತೆ ಯೋಚನೆ ಮಾಡಬೇಕು. ಅದಕ್ಕೇನೆ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ, ಭಗವದ್ಗೀತೆಯಲ್ಲಿ ಭಗವಂತನ ಹೇಳುತ್ತಾನೆ. ಬಹು ಜನ್ಮಗಳ ಸಾಧನೆ ಹಿನ್ನೆಲೆಯಲ್ಲಿ ನಾನು ದರ್ಶನ ಕೊಡ್ತೇನೆ ಹೊರತು ಇಲ್ಲಿ ಹೋದ್ರೆ ಸಾಧ್ಯ ಇಲ್ಲ. ದರ್ಶನ ಕೊಟ್ರು, ಏನಮ್ಮ ಏನು ಅಂತ ಕೇಳಿ. ಅವ್ರು ಸರ್ವಜ್ಞರಿ, ಮತ್ತೆ ಏನ್ ಬೇಕು ನಿಮಗೆ ಅಂತ ಕೇಳಿ. ಅವ್ರು ಹೇಳುತ್ತಾರೆ, ಅಮ್ಮ ನಮಗಿಂತ ಶಾಪ ಬಂದ್ಬಿಟ್ಟಿದೆ, ನಾವು ಶಾಪ ಅನುಭವಿಸಾಗಿಲ್ಲ, ಅನುಭವಿಸದೇ ಇರಾಗಿಲ್ಲ, ನಮ್ಮ ಪಾವಿತ್ರ್ಯ ಕೆಡದಂತೆ ಶಾಪ ಅನುಭವಿಸಬೇಕು, ಅದಕ್ಕೆ ಮಾರ್ಗ ತೋರಿಸ್ಬೇಕು. ಆ ಏನ್ ಮಾಡ್ಬೇಕು ನಾನು ಅವರೇ ಕೇಳಿದ್ರೆ, ಯಾವ ಯೋಚನೆ ಮಾಡಿದ್ದೀರಿ ನೀವು? ಆ ಹೇಳುತ್ತಾರೆ, ಅಮ್ಮ ನಮಗೆಲ್ಲ ವಾಯುದೇವರ ಸ್ಪರ್ಶ ಆಗ್ಬೇಕು. ಅವರ ಸ್ಪರ್ಶ ಆಗಬೇಕಾದ್ರೆ ನೀವು ನಮ್ಮಲ್ಲಿ ಇರಬೇಕು, ಇಲ್ಲ ಹೋದ್ರೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಬೇಡ್ಕೊಳ್ಳೋದಿಷ್ಟೇ, ನಾವು ನಾಲ್ಕು ಜನ್ಮ ಏನು ಹುಟ್ಟುತ್ತೇವಲ್ಲ, ನೀವು ನಮ್ಮನ್ನು ಸೇರಿಸಿಕೊಂಡು ನೀವು ಹುಟ್ಟಬೇಕು ಅಂತ ಕೇಳಿ, ನಮ್ಮನ್ನು ಸೇರಿಸಿಕೊಂಡು ನೀವು ಹುಟ್ಟಬೇಕು, ಅವಾಗ ನಮಗೆ ಚಿಂತೆ ಆಗುತ್ತೆ ಅಂತ ಹೇಳಿ. ಈ ಕೆಲಸ ಎಲ್ಲೋ ಹೋಗಿ ರಾತ್ರಿ 12 ಗಂಟೆ ಹೊತ್ತಿನಲ್ಲಿ ವೈದ್ಯಕ್ಕೆ ಬಿಟ್ಟು ಬನ್ನಿ ಅಂದ್ರೆ ನೀವೇ ಹೇಳಿ ಅವರು ಬರೋದಿಲ್ಲ ಅಂತ ಹೇಳ್ತಾರೆ. ಯಾವುದೋ ಒಂದು ಊರಿಗೆ ರಿಕ್ಷಾದ ದುಡ್ಡು ಕೊಟ್ಟರು ಬರಬೇಕು ಅಂತ ಹೇಳ್ತಾರೆ, ಇವತ್ತು ಇಟ್ಟದಲ್ಲಿ ಬರೋದಿಲ್ಲ ಹೋಗ್ರಿ ಅಂತ ಹೇಳ್ತಾರೆ. ಅಂಥದ್ದು ಭೂಲೋಕಕ್ಕೆ ಬರಬೇಕು ಅವರು, 4 ಜನ್ಮ ಹುಟ್ಟಬೇಕು. ಏನು ಗ್ರಾಚಾರ ಇದು ಒಂದು, ನಿಮಗೋಸ್ಕರ ನಾನು ಹುಟ್ಟಬೇಕಾ, ಹೋಗಿದ್ರೆ ಮುಗಿದೋಗ್ತಿತ್ತು. ಆದವರಂದ್ರೆ ತಥಾಸ್ತು ಆಗಲಿ ಅಂತ ಹೇಳ್ತಾರೆ. ದೊಡ್ಡವರು ಗುಣ ಅಂದ್ರೆ ಕರುಣೆ ಇದೆ, ಅದು ಹರಿಕಥಾಮೃತ ಸಾರದಲ್ಲಿ 2ನೇ ಸಂಧಿಗೆ ಪೂರ್ತಿ ಕರುಣಾ ಸಂಧಿ ಅಂತಾನೆ ಹೆಸರು. ದೇವರ ಅನಂತಾನಂತ ಕಲ್ಯಾಣ ಗುಣಗಳ ಪರಿಪೂರ್ಣ, ಮೈನಸ್ ಕರುಣೆ ಆಗಿದ್ರೆ ಗತಿ ಏನಾಗ್ತಿತ್ತು ಜಗತ್ತಿನ ಯೋಚನೆ ಮಾಡಿ. ಎಲ್ಲ ಇದೆ, ಕರುಣೆ ಒಂದಿದ್ದಿಲ್ಲ ಅಂದ್ರೆ ಯಾರು ಮೋಕ್ಷಕ್ಕೆ ಹೋಗೋ ಸಾಧ್ಯತೆ ಇರ್ತಿರ್ಲಿ. ದೇವರ ಅತ್ಯಂತ ದೊಡ್ಡ ಗುಣ ಕರುಣೆ, ಅದನ್ನು ಚಿಂತನೆ ಮಾಡಲಿಕ್ಕೋಸ್ಕರನೇ ಕರುಣಾಸಂಧಿ ಅಂತಾನೆ ಹೆಸರಿಟ್ರು ಆಚಾರ್ಯರು. ಸ್ವಾದಿಷ್ಟದ ಅಧ್ಯಾಯ ಪೂರ್ತಿ ಹಾಗೆ ಕರೀತಾರೆ, ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ್ಯ ಮೇತೆ. ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ್ಯ ಮೇತೆ. ದೇವರಂತ ಕರುಣೆ ಯಾರಲ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ. ಭಕ್ತರೆಲ್ಲ ಹಾಗೆ ತಾರತಮ್ಯ ಕ್ರಮದಲ್ಲಿ ಕರುಣಾವಂತರು, ಆಯ್ತು ನಿಮ್ಮ ಸಂಕಟ ನನಗೆ ಅರ್ಥವಾಗತ್ತೆ, ಅವತಾರ ಮಾಡ್ತೇವೆ ಅಂತ ಹೇಳಿ. ಅಲ್ಲಿ ಇನ್ನೊಂದು ಸೂಕ್ಷ್ಮ ಇತ್ತು, ಅವರು ಶಾಪ ಕೊಟ್ಟಿದ್ದು ಪರಪುರುಷರ ಸಂಪರ್ಕವಾಗಲಿ ಅಂತ ಹೇಳಿ 1 ಜನ್ಮದಲ್ಲಿ ಮಾತ್ರ, 4 ಜನ್ಮಕ್ಕೂ ಹೇಳಲಿಲ್ಲ. ಇವರು ಕೇಳಿದ್ದೇನು, 4 ಜನ್ಮನೂ ಹುಟ್ಟಬೇಕು ಅಂತ ಕೇಳಿಬಿಟ್ರು. ಯಾತಕ್ಕೆ ಅಂತ ಮತ್ತೊಂದು ಪ್ರಶ್ನೆ ಅಂತ ಹೇಳ್ತಾರೆ. ಅದ ಕಾರಣ ಭಾರಿ ಸುಲಭ, 1 ಶಾಪ ಇದೆ 1 ಜನ್ಮಕ್ಕೆ, ಉಳಿದು 3 ಜನ್ಮಕ್ಕೆ ಶಾಪ ಇಲ್ಲ. ನಾವಷ್ಟೇ ಹುಟ್ಟುಬಿಟ್ರೆ ದುರ್ಯೋಧನ ದುಶ್ಯಾಸ್ತ್ರಾದಿ ಮಹಾಪಾಪಿಗಳ ಕಾಲದೊಳಗೆ ದೊಡ್ಡ ದೊಡ್ಡ ರಾಕ್ಷಸರು ಇರ್ತಾರೆ, ಅವ್ರಿಗೆ ಒಲಬರ ಇರುತ್ತೆ, ನಿಮ್ಮ ರಕ್ಷಣೆಯ ಜವಾಬ್ದಾರಿ ಯಾರು ಕೊಡ್ತಾರೆ? ಮತ್ತೆ ಭಸ್ಮಾಸ್ತ್ರ ಕತೆ ಕೇಳಿದ್ದೇವಲ್ಲ, ಎಂಥ ಪಾಪಿಷ್ಟ ಅಂದ್ರೆ ಯಾರ ತಲೆ ಮೇಲೆ ಕೈ ಇಡ್ತೇನೋ ಅವ್ರ ತಕ್ಕ ಸುಟ್ಟು ಬೂದಿ ಆಗಬೇಕು ಅಂತ ಕೇಳಿದ. ರುದ್ರೆಯವರ ತಲೆ ಮೇಲೆ ಕೈ ಇಡ್ಲಿಕ್ಕೆ ಹೋದ, ಯಾತಕ್ಕೆ ಅಂದ್ರೆ ಅವರು ಸುಟ್ಟು ಬಿಟ್ಟು ಪಾರ್ವತಿಯನ್ನು ಎತ್ಕೊಂಡು ಹೋಗೋದಕ್ಕೆ ಯೋಚನೆ ಮಾಡಿದ್ದಂತ. ಇಂಥ ಜನ ಇರಬೇಕಾದ್ರೆ ನಾವು ಅವತಾರ ಮಾಡಿದ್ರೆ ನಮ್ಮನ್ನು ಬಿಡ್ತಾರ? ಮೊದಲೇ ಇವರೆಲ್ಲ ಅತ್ಯಂತ ರೂಪವತಿಯರು, ದೇವತಾಸ್ತ್ರೀಯರುಗಳು, ಈ ರಾಕ್ಷಸರು ಅತ್ಯಂತ ಕಾಮುಕರು, ನಮಗೆ ರಕ್ಷಣೆ ಯಾರು ಕೊಡಬೇಕು? ಅದಕ್ಕೆ ಅವ್ರು ಎಕ್ಸ್ಟೆಂಡ್ ಮಾಡ್ಕೊಂಡ್ಬಿಟ್ರ, ಇನ್ನು 1 ಜನ್ಮದಲ್ಲಿ ಅವ್ರ ಶಾಪ ಇದೆ, ಉಳಿದು 3 ಜನ್ಮಕ್ಕೆ ಈ ಪಾಪಗಳ ಕಾಟ ಇರುತ್ತೆ, ಆದ್ದರಿಂದ 4 ಜನ್ಮ ನಿಮ್ ಜೊತೆಗೆ ಇದ್ದುಬಿಡುದು. ಈ ಕಥೆ ಅರ್ಥ ಮಾಡಿಕೊಂಡ್ರೆ ಭಾರತೀಯ ಸಂಪರ್ಕದಿಂದ ಎಂಥ ರಕ್ಷಣೆ ಪಡೀತಾರೆ. ಪುರುಷರಿಗೆಲ್ಲ ವಾಯುದೇವರ ಆದರ್ಶ ಎಷ್ಟು ದೊಡ್ಡದು ಅಂತ ಅರ್ಥ ಆಗಿದೆ. ಆ ರೀತಿ ಇಡೀ ಜೀವಕೋಟಿಯಲ್ಲಿ ಸರಸ್ವತಿ ಭಾರತೀಯರು ಅಂದ್ರೆ ಯಾವ ಕಾಲಕ್ಕೂ ಕೂಡ ದೋಷದ ಹೆಸರೇ ಇಲ್ಲದಿರತಕ್ಕಂಥ ಮಹಾನುಭಾವ, ಗರುಡಶೇಷ ರುದ್ರದೇವರಿಗಿಂತ 100 ಪಟ್ಟು ಅಧಿಕರಾಗಿರ್ತಕ್ಕಂಥ ಮಹಾನುಭಾವ. ಇವರು ಹೇಗೆ ಪೂರ್ಣ ಪ್ರಜ್ಞರಾಗಿ ವಾಯುದೇವರಿದ್ದಾರೋ ಅವರು ಆಗಿರ್ತಕ್ಕಂಥ ಮಹಾನುಭಾವ. ಆದ್ರಿಂದನೇ ಆ ಭಾರತಿ ದೇವಿಯ ಕರುಣೆ ಅಷ್ಟು ದೊಡ್ಡದಾಯಿತು. ಅವ್ರಿಗೆ ಯಾರ ಅಪಾಯವೂ ಎಂದೆಂದೂ ಇಲ್ಲ, ಮತ್ತೆ ಯಾರ ಅಪಾಯದ ಹೆಸರು ಕೂಡ ಅವರಿಗಿಲ್ಲ, ಅಷ್ಟು ಸುಭದ್ರವಾದ ಸ್ಥಿತಿ. ವಜಿರಾಶ್ರಮ ಹೇಳ್ತಾರೆ, ಗಂಡವ ಒಬ್ಬ ಮಹಾಪುರುಷ ಯಾರೋ ಇರ್ತಾನೆ, ಬಾರಿ ಸುಂದರಿ ಹೋಗ್ತಿರ್ತಾಳೆ, ಯಾವನೋ ನೋಡ್ತಾನೆ, ಅವಳ ಗಂಡ ಪೊಲೀಸ್ ಆಫೀಸರ್ ಅಂತ ಅಷ್ಟು ಬೇರೆ ಕಡೆ ನೋಡ್ಕೊಂಡು ಹೋಗ್ಬಿಡ್ತಾರೆ ತಕ್ಷಣ. ಅವಳ ಗಂಡ ಸ್ವಲ್ಪ ದೊಡ್ಡ ಅಧಿಕಾರದಲ್ಲಿದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರೇನೆ ಗಾಬರಿ ಆಗಿಬಿಡ್ತಾರೆ. ವಾಯುದೇವರು ಯಾರು ಗೊತ್ತಾ, ಉಸಿರಿನ ದೇವತೆಯವರು. ಅವನು ಮುಸಿರಿ ಹೇಳ್ಕೊಂಡು ಕೃಷ್ಣಾರ್ಪಣ ಹೋಯ್ತು, ಅವನ ಕತೆ ಮುದುವಿತಲ್ಲಿ. ವಾಯುದೇವರ ಮಹತ್ವ ಕೇಳದೆ ಯಾರೂ ಕೂಡ ದ್ರೌಪದಿ ಮೇಲೆ ಕಣ್ಣಾಗ್ಲಿ ಸಾಧ್ಯವೇ ಇಲ್ಲ, ಸರಸ್ವತಿ ಭಾರತಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ವಾದಿರಾಜ ಸ್ವಾಮಿ ಸರಸ ಭಾರತಿ ವಿಲಾಸದಲ್ಲಿ ಆ ಮಾತನ್ನು ಬರೀತಾರೆ. ಸಾಮಾನ್ಯ ಮನುಷ್ಯ ತನ್ನ ಹೆಂಡತಿ ರಕ್ಷಣೆ ಕೊಡ್ತಾನೆ, ವಾಯುದೇವರು ಪೂರ್ಣ ಸಮರ್ಥರು, ಬಡಿತ್ತ ಅಂತಕ್ಕಂಥ ವೇದೋಕ್ತ ಮಂತ್ರದಿಂದ ಪ್ರತಿಪಾದ್ಯರು, ಅಂಥವರನ್ನ ಅಂಥವ್ರ ಪತ್ನಿ ಯಾರು ಕೆಡಿಸ್ತಾರೆ? ಆದ್ರಿಂದ ಯೋಚನೆ ಇಲ್ಲ. ಎಲ್ಲರ ಕಥೆ ಪುರಾಣಗಳಲ್ಲಿ ನೋಡಿ, ಪಾರ್ವತಿ ಮೊದಲಾದವರನ್ನ ಕಾಮಿಸ್ಲಿಕ್ಕೆ ಹೊರಟ ಜನ ಇದ್ದಾರೆ, ಅವರು ಶಿಕ್ಷೆ ಅನುಭವಿಸೂ ಇದ್ದಾರೆ. ಆದ್ರೆ ಸರಸ್ವತಿ ಭಾರತೀಯರು ಕಣ್ಣೆತ್ತಿಯೂ ನೋಡಿಲ್ಲ, ಸರಸ್ವತಿ ದೇವಿ ಅವತಾರವೇ ಇಲ್ಲ, ಭಾರತೀಯರು ನೋಡಕ್ ಸಾಧ್ಯ ಇಲ್ಲ, ನೋಡಿದವರು ಯಾರು ಬದುಕಲಿಲ್ಲ, ಇವನ್ ವಿರೋಧದಲ್ಲಿ ಯಾರೂ ಬದುಕಲಿಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಇದು ಸರಸ್ವತಿ ಭಾರತೀಯರ ಹಿರಿಮೆ ಹೌದು, ವಾಯುದೇವರ ರಕ್ಷಣೆಯ ವ್ಯವಸ್ಥೆ ಕೂಡ ಹೌದು. ಅವರು ಒಪ್ಕೊಂಡಂತ ಆಯ್ತು, 4 ಜನ್ಮನ ಹುಟ್ಟುತ್ತೇನೆ ಅಂತ ಹೇಳಿ. ಮೊದಲ ಜನ್ಮ ತ್ರೇತಾಯುಗದಲ್ಲಿ ಆಯ್ತು. ಆಗ ಹನುಮ ವಾಯುದೇವರು ಭೀಮಸೇವ ಹನುಮಂತ ದೇವರಾಗಿ ಹುಟ್ಟಿದ್ದ. ಯಾಗ ಭಾರತೀ ದೇವಿ ಅವತಾರ ಮಾಡಿದ್ದಾರೆ. ಆಶ್ಚರ್ಯ ಅಂದ್ರೆ ಅವರು ಯಾವ ಅವತಾರ ಮಾಡಿದ್ರು, ಪ್ರತಿ ಅವತಾರದ ಕಾಲ ಕೂಡ ವಾಯುದೇವರ ಅವತಾರ ಮಾಡಿದ್ದ ಕಾಲ. ವಾಯುದೇವರು ಹನುಮಂತ ಈ ಭಾರತೀ ದೇವಿ ಎಲ್ಲರೂ ಸೇರಿಸಿಕೊಂಡು ಬಿಟ್ಟು ಅವತಾರ ಮಾಡಿದ್ರು. ಆ ರೂಪಕ್ಕೆ ಶಿವಕನ್ಯಾ ಅಂತ ಹೆಸರು, ವಿಪ್ರಕನ್ಯಾ ಅಂತ ಹೆಸರು, ಶಿವಕನ್ಯಾ ಅಂತ ಹೆಸರು. ಆ ರೂಪದಲ್ಲಿ ಆ ಬ್ರಹ್ಮಚಾರಿಣಿಯ ವಿವಾಹನೇ ಇಲ್ಲ, ಯಾಕೆ ಹನುಮಂತ ಬ್ರಹ್ಮಚಾರಿ ಆದ್ದರಿಂದ ಇವರು ಬ್ರಹ್ಮಚಾರಿ ಆಗಿದ್ದ. ಹನುಮಂತ ಬ್ರಹ್ಮಚಾರಿ, ಇವರು ಬ್ರಹ್ಮಚಾರಿಣಿ, ಪೂರ್ತಿ ಕನ್ಯಾನೇ, ಅದಕ್ಕೆ ಶಿವಕ ಹೆಸರೇ ಶಿವಕನ್ಯಾ, ವಿಪ್ರಕನ್ಯಾ. ಮದುವೆ ಆಗಲೇ ಇಲ್ಲ, ಆ ರೀತಿ ಕಾಲ ಕಳೆದರು. ಈಗ ಹನುಮಂತ ಯಾರು ಬ್ರಹ್ಮಚಾರಿ ಎಂಬುದು ಕಾರಣ ಸಿಕ್ಕಾಗಾಯಿತು. ಭಾರತೀಯ ಅವತಾರ ಮಾಡಿದ್ರು ಕೂಡ ಅವರು ಬ್ರಹ್ಮಚಾರಿ ಆಗ್ಲಿಕ್ಕೆ ಕಾರಣ ಇವರಿಗೀಗ ಪರಪುರುಷ ಸಂಪರ್ಕ ಆಗಬೇಕು, ಸ್ವಪುರುಷ ಸಂಪರ್ಕದ ಅವಶ್ಯಕತೆ ಇಲ್ಲ, ಅದಕ್ಕೆ ಅವರು ಬ್ರಹ್ಮಚಾರ್ಯವನ್ನು ಸ್ವೀಕಾರ ಮಾಡಿಬಿಟ್ಟಿದ್ದಾರೆ. ಅವ್ರಿಗೇನು ದೋಷ ಇಲ್ಲ, ಇವರು ಶಾಪ ರಕ್ಷಣೆ ಮಾಡಬೇಕು ಅಂತ ಹಾಕಿದ್ದಾರಷ್ಟೇ. ಅವರು ಮದುವೆ ಆಗಿದೆ ಅಂತ ಉಳಿಸ್ತೀರಲ್ಲಿದ್ದಾರೆ, ಅದಕ್ಕೆ ಮದುವೆ ಆಗಬಾರದು. ಶುದ್ಧ ರೂಪವಾಗಿ ಮದುವೆ ಆಗಿಬಿಡ್ತಾ ಇತ್ತು, ಇದೊಬ್ಬರು ಸೇರಿಸಿಕೊಟ್ಟಿದ್ದರಿಂದ ಮದುವೆ ಆಗಲಿಲ್ಲ. ಆ ಜನ್ಮ ಪೂರ್ತಿ ಕಳೆಯಿತು. ಎರಡನೇ ಜನ್ಮದಲ್ಲಿ ಅವರು ಹುಟ್ಟಿದ್ದು ಬಹುವ ನಡೆದಂತೀನಿ. ಅಲ್ಲಿ ಮಾಡಿದ ಕೆಲಸ ಮತ್ತೆ ಸಾವಿರಾರು ವರ್ಷಗಳ ಕಾಲ ದೊಡ್ಡ ತಪಸ್ಸನ್ನು ಮಾಡ್ತಾರೆ. ಸಾವಿರಾರು ವರ್ಷಗಳ ಕಾಲ ಆ ಶಿವಕನ್ಯಾಗಿ ತಪಸ್ಸನ್ನು ಮಾಡ್ತಾರೆ. ಅದು ತಪಸ್ಸಿನ ಮುಖ್ಯ ಉದ್ದೇಶ, ತಾವು ಯಾವ ಜನ್ಮದಲ್ಲಿ ಬ್ರಹ್ಮದೇವರು ತಮಗೆ ಶಾಪ ಕೊಟ್ಟಿದ್ದಾರಲ್ಲ ಪರಪುರುಷ ಸಂಯೋಗವಾಗಲಿ ಅಂತೇಳಿ, ಆ ಶಾಪಕ್ಕೆ ಪರಿಹಾರ ಸಿಗಬೇಕು, ಅದಕ್ಕೆ ಭಾರತೀಯ ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವರನ್ನು ಸೇರಿಸಿಕೊಂಡು ಅವರು ಪರಗ್ರಹ ಮಾಡ್ತಾ ಇದ್ದಾರೆ. ಅಂದ್ರೆ ದ್ರೌಪದಿ ದೇಹದೊಳಗೆ ಎಷ್ಟು ಜನ ಸೇರಿ ವಿವಾಹವಾಗಿ ಯಾವುದೇ ವಿಧವಾದಂತಹ ಪಾಪ ಬರದೇ ಇರಬೇಕಾದ್ರೆ ಲಾಂಗ್ ಪ್ರಿಪರೇಷನ್ ಇದು. ಮೂಲ ರೂಪದಿಂದನೇ ಸಾವಿರ ವರ್ಷ ತಪಸ್ಸು ಮಾಡಿದ್ರು, ಇಲ್ಲಿ ಮತ್ತೆ ಸಾವಿರ ವರ್ಷಗಳ ಕಾಲ ಹೆಚ್ಚು ತಪಸ್ಸು ಮಾಡುತ್ತಾರೆ. ಅದು ಮುಗಿತು, ಆ ದೇಹವನ್ನು ಬಿಟ್ಟು ಮತ್ತೆ ಅವತಾರ ಮಾಡಿದ್ರು. ಅದು ಆಗಲೇ ದ್ವಾಪರ ಯುಗ. ಆ ಸಮಯದಲ್ಲಿ ನಳನಂದಿನಿಯಾಗಿ ಅವತಾರ ಮಾಡುತ್ತಾರೆ. ಇಂದ್ರಸೇನ ಅಂತ ಹೆಸರು. ನಾವು ಯಾವ ನಳಮಹಾರಾಜನ ಕಥೆ ಕೇಳಿದ್ದೇವಲ್ಲ, ನಳದಮಯಂತೆಯರು, ಅವರ ಮಗಳು ಇಂದ್ರಸೇನ ಅಂತ ಒಬ್ಬಳಿದ್ದಾರೆ. ಆಕೆ ಈಕೆನೇ, ತುಂಬಾ ಜನಕ್ಕೆ ಅದು ಗೊತ್ತಿಲ್ಲ. ನಳಮಹಾರಾಜನ ಕಥೆ ಗೊತ್ತು, ಇಂದ್ರಸೇನ ಅಂತ ಮಗಳಿದ್ದು ಗೊತ್ತು, ಆ ಇಂದ್ರಸೇನ ಈಗ ಅಂತೂ ಗೊತ್ತಿಲ್ಲ. ಐದು ಜನ ಸ್ತ್ರೀಯರಿಂದ ಕೂಡಿರತಕ್ಕಂತಹ ರೂಪ ಇಂದ್ರಸೇನ ರೂಪ, ಅದು ಒಂದು ಘಟ್ಟ. ಆ ಒಂದು ಪ್ರಸಂಗ ನಡೀತಂತೆ, ಭಾರಿ ವಿಚಿತ್ರ ಪ್ರಸಂಗ. ಬ್ರಹ್ಮದೇವರು ಬ್ರಹ್ಮಲೋಕದೊಳಗೆ ವಿಶೇಷವಾದ ಕಥೆ ಹೇಳ್ತಾ ಇದ್ದಾರೆ. ಭಾಗವತ ಪುರಾಣ ಹೇಳ್ತಾ ಇದ್ದಾರೆ ಬ್ರಹ್ಮದೇವರು. ಬ್ರಹ್ಮದೇವರು ಭಾಗವತ ಹೇಳ್ತಾರೆ, ಅರ್ಥ ಮಾಡ್ಕೋಬೇಕು. ಎಷ್ಟೋ ಜನ ಪಂಡಿತರು ಭಾಗವತ ಹೇಳಿದ್ರೆ ನಾನು ಸುಧಾ ಹೇಳ್ತೇನೆ ಭಾಗವತ ಹೇಳೋದಿಲ್ಲ ಅಂತ ಹೇಳ್ಬಿಡ್ತಾರೆ. ನಮಗೆ ಅವಮಾನ ಅಂತ ಅವ್ರ ಪ್ರಶ್ನೆ ಹೇಳಿ, ನಮಗೆ ಅವಮಾನ. ಎಷ್ಟೋ ಜನ ಆಗಿರ್ತಾರೆ ಆ ರೀತಿ. ಹಿಂದಿನ ಕಾಲ ಈಗ ಪದ್ಧತಿ ಕಡಿಮೆ ಆಗಿದೆ. ಸುಮಾರು ನೂರು ವರ್ಷಗಳಿಂದ ಪುರಾಣ ಹೇಳ್ತಾರೆ ಅಂದ್ರೆ ಅವರು ಪಂಡಿತನಲ್ಲ ಅಂತ ಅರ್ಥ. ಫಸ್ಟ್ ಆಫ್ ಆಲ್ ಪಂಡಿತನಲ್ಲ, ಪಂಡಿತ ಹೇಳಿದ್ರೆ ಪುರಾಣ ಹೇಳೋದಿಲ್ಲ ಅಂತ ಈ ಒಂದು ಕಾಲ ಇದೆ. ಅದು ತಪ್ಪು. ಅವರು ಆಚಾರ್ಯ ಸ್ವತಃ ಪುರಾಣ ಹೇಳ್ತಾ ಇದ್ರು. ಮಧ್ವಾಚಾರ್ಯರು ಮಾಧುರ್ಯದಲ್ಲಿ ಹೇಳ್ತಾರೆ, ಪ್ರತಿನಿತ್ಯ ಸಾಯಂಕಾಲ ಭಾಗವತ ಪುರಾಣ ಹೇಳ್ತಿದ್ದ ಆಚಾರ್ಯ. ಅವದತ್ತ ಕಥಾಂ ಪ್ರಭಾಂಗ ಪಾಣೇಹೇ ಭಾಗವತೇ ಭಗವಾನ್ ಭವಾಪಹಂತ್ರೀಂ ಅಂತ ಮಧ್ವ ವಿಜಯ. ಕೆಲವು ಪಂಡಿತರು ಯಾವುದೋ ಕಾಲ ಪ್ರತಿಷ್ಠೆ ಬಂದ್ಬಿಟ್ಟು ಹಾಗಾಯ್ತು ಅಷ್ಟೇ, ಅದು ತಪ್ಪದು. ಬ್ರಹ್ಮದೇವರು ಸ್ವತಃ ಪುರಾಣ ಹೇಳ್ತಿದ್ದು ಭಾಗವತ ಪುರಾಣವನ್ನ ಬ್ರಹ್ಮಲೋಕದೊಳಗೆ ಹೇಳ್ತಾ 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 ತೃತೀಯ ಸ್ಕಂದ ಭಾಗವತ ಹೇಳ್ತಾ ಇದ್ದಾನೆ. ಅಲ್ಲಿ ಒಂದು ಭಾಗ ಬರುತ್ತೆ, ಬ್ರಹ್ಮದೇವರು ಸರಸ್ವತಿಯನ್ನ ಪಡೆದರು, ತನ್ನ ಮಗಳು ಸರಸ್ವತಿಯನ್ನ ಪಡೆದರು ಕತೆ ಹೇಳ್ತಾ ಇದ್ದಾರೆ. ಆ ಸರಸ್ವತಿಯನ್ನ ಪಡೆದ ತಕ್ಷಣ ಬ್ರಹ್ಮದೇವರು ಏನ್ ಮಾಡಿದ್ರಂತೆ, ಸರಸ್ವತಿಯನ್ನ ಮದುವೆ ಆಗಲಿಕ್ಕೆ ಅಂತ ಹೊರಟು ಬಿಟ್ರು ಅಂತ ಬಂತು. ಸರಸ್ವತಿ ತನ್ನ ಮಗಳು ಮದುವೆ ಆಗಲಿಕ್ಕೆ ಹೋದರು ಬ್ರಹ್ಮದೇವರು ಅಂತ ಕತೆ ಹೇಳ್ತಾ ಇದ್ದಾರೆ. ಅವರು ಮುಂದಿನ ಎಕ್ಸ್ಪ್ಲನೇಷನ್ ಕೊಡಬೇಕು. ಅಷ್ಟು ಜನ ಕೇಳಿ ಅವರು ಪುರಾಣ ಹೇಳಬೇಕಾದ್ರೆ ಸತ್ಯೋಗ ಉಳಿದವರಿಗೆ ನೋ ಎಂಟ್ರಿ. ಅಲ್ಲಿ ಅಂತ ದೊಡ್ಡ ದೊಡ್ಡ ಸೆಮಿನಾರ್ಗಳು ಮಾಡಿದಾಗಲೇ ಉಳಿದವರು ಒಳಗೆ ಬರೋದಿಲ್ಲ, ಓನ್ಲಿ ಡೆಲಿಗೇಟ್ಸ್ ಮಾತ್ರ ಹೋಗ್ಬೇಕಾದ್ರೆ. ಇಲ್ಲಿ ಬ್ರಹ್ಮಸಭೆಗೆ ಉಳಿದವರು ಪ್ರವೇಶ ಇಲ್ಲ, ಋಷಿಗಳು ದೇವತೆಗಳು ಮಾತ್ರ ಕೂತಿದ್ದಾರೆ. ಒಬ್ಬ ಮುನಿ ಕೂತಿದ್ದಾರೆ, ಮುದ್ಗಾಲ ಅಂತ ಅವನ ಹೆಸರು, ಮುದ್ಗಾಲ. ಆ ಮುದ್ಗಾಲ ಮುನಿ ಏನ್ ಮಾಡಿಬಿಟ್ಟ, ಕೇಳ್ತಾ ಕೇಳ್ತಾ ಜೋರ ನಗ್ಬಿಟ್ಟಂತೆ ಸಭೆಯಲ್ಲಿ. ಯಾಕೆ ಅಂತ ಕೇಳಿದ್ರೆ, ಏನು ಸ್ವಾಮಿ ಬ್ರಹ್ಮದೇವರು ನಿಮ್ ಕಥೆ ನೀವೇ ಹೇಳ್ಕೊತಾ ಇದ್ದೀರಿ, ಸರಸ್ವತಿ ನಿಮ್ಮ ಮಗಳು, ಮಗನೇ ಮದುವೆ ಆಗಿಬಿಟ್ಟಿದ್ದೀರಿ ನೀವೀಗ, ಛೇ ಅಪಾಹತ ಸೋಬ್ಜಯೋ ನಿಮ್ ಶಶಾಪಾತ ಚತುರ್ಮುಖ ನಕ್ಕು ಬಿಟ್ಟು, ಛೇ ನೀವು ಇಷ್ಟೇನಾ ಅಂತ ನಕ್ಕು ನನಗೆ. ಕಷ್ಟ ಬ್ರಹ್ಮದೇವರು ಶಾಪ ಕೊಡ್ತಾರೆ. ಮುಂದೆ ಹೇಳ್ಬೇಕು ಅವ್ರು ಏನು ಶಾಪ ಕೊಟ್ರಂತೆ, ಎಲ್ಲೋ ಪಾಪಿಷ್ಟ ನೀನು ಪೂರಾಪರ ಯೋಚನೆ ಮಾಡ್ತಾ ಇಲ್ಲ, ಮುಂದೆ ಕತೆ ಕೇಳೋದಕ್ಕೂ ತಯಾರಿಲ್ಲ ಅವ್ರು, ಮುಂದೆ ಏನಾಗುತ್ತೆ ಹೇಳೋದು ತಯಾರಿಲ್ಲ. ಆ ಪಡೆದೊಳಗೆ ಮದುವೆ ಆಗ್ಲಿಲ್ಲ ಬ್ರಹ್ಮದೇವರು, ಅನೇಕರಿಗೆ ಗೊತ್ತಿಲ್ಲ ಸರಸ್ವತಿ ಬ್ರಹ್ಮದೇವರ ಮಗಳಲ್ಲ. ಮತ್ತೆ ಯಾರು ಮಗಳು ಸರಸ್ವತಿ ಅಂದ್ರೆ, ಸಾಕ್ಷಾತ್ ಲಕ್ಷ್ಮೀನಾರಾಯಣರ ಮಗಳು. ಬ್ರಹ್ಮದೇವರ ಮಗಳು ಸರಸ್ವತಿ ಅಂತಿದ್ದಾಳೆ, ಆಕೆಯೇ ಸರಸ್ವತಿ ಅಲ್ಲ, ಇನ್ನೊಬ್ಬ ಸರಸ್ವತಿಯಾಗಿ ಆ ಕತೆ ಹೇಳ್ತಿದ್ದಾರೆ. ಇವ್ ಕೇಳೋದಕ್ಕೆ ತಯಾರಿಲ್ಲ, ಜೋರ ನಕ್ಕು ಬಿಟ್ಟಂತೆ. ಈ ರೀತಿ ನೀವು ಪೂರ್ವಾಪರ ಅರ್ಥ ಮಾಡಿಕೊಳ್ಳದ ನಗುತ್ತೆಯಲ್ಲ, ಅದಕ್ಕೆ ಶಾಪ ಕೊಡ್ತಾ ಇದ್ದೇನೆ. ಭಾರತ್ಯಾದ್ಯಾಹ ಪಂಚದೇವೀಹಿ ಗಚ್ಚ ಮಾನಿನ್ ಅಭೂತಯಿ. ನೀನು ಒಬ್ಬ ಕನ್ಯೆ ಅವತಾರ ಮಾಡಿದ್ದಾಳೆ ಪಾರ್ವತಿಯ ಸ್ತ್ರೀಯರನ್ನ ಕೊಡ್ಕೊಂಡ್ಬಿಟ್ಟು, ಅವಳ ಗಂಡ ನೀನಾಗಬೇಕು ಅಂತ ಶಾಪ ಕೊಟ್ಟು. ಆಗ ಗಾಬರಿ ಆಗ್ತಾ ಇದೆ. ಇದೇನು ಹೆಮ್ಮೆ ಪಡೋ ವಿಚಾರ ಅಲ್ಲ. ಸೋತ್ತಮ ದೇವತಾ ಸ್ತ್ರೀಯರೆಲ್ಲ ಕೂಡ ಅವರ ಜೊತೆಗೆ ಎಂದೂ ಸಂಸಾರ ಮಾಡಕ್ ಸಾಧ್ಯ ಇಲ್ಲ. ಮದುವೆ ಆಗೋದು ಭಾರಿ ಪಾಪದ ಕೆಲಸ, ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆ ರೀತಿ ಏನಾದ್ರೂ ಅವನು ವಿವಾಹವಾಗಿ ಅವರ ಜೊತೆಗೆ ವಾಸ ಮಾಡೋದಾದ್ರೆ ಸಣ್ಣ ಪುಟ್ಟ ನರಕ ಆಗೋದಿಲ್ಲ, ಅಂಥಂತವಸ್ಥೆ ಗತಿ ಅದಕ್ಕೆ. ಅಂತ ಭಯಂಕರವಾದ ಪಾಪ ಅದು. ಆಗ ಒಳೋ ತಡುತ್ತಾನೆ ಅವನು, ಸ್ವಾಮಿ ತಪ್ಪಾಯ್ತು ಕ್ಷಮಿಸಿ ಕ್ಷಮಿಸಿ ಅಂತ ತುಂಬಾ ಕೇಳ್ಕೊತಾನೆ. ಆಗ ಬ್ರಹ್ಮದೇವರು ಅನುಗ್ರಹ ಮಾಡಿದ್ರು. ಬ್ರಹ್ಮದೇವರ ಹೋಗ್ತಿ ಏನಪ್ಪ ಹಿಂದೆ ತಗೊಂಡ್ಬಿಟ್ಟೆ, ನೆಕ್ಸ್ಟ್ ಟೈಮ್ ಏನ್ ಮಾಡ್ತಾರೆ ಗೊತ್ತೇನು, ತಗೊಂಡ್ಬಿಟ್ಟು ಹಿಂದೆ ತಗೊಂಡಿದ್ದೆಲ್ಲ ಮತ್ತೆ ತಗೊಂಡ್ರಿ ಅಂತ ಹೇಳಿದ. ಒಂದ್ಸರ್ತಿ ಆರ್ಡರ್ ವಾಪಸ್ ಹೋಯ್ತು ಅಂದ್ರೆ ಅದು ಬೆಲೆ ಇರೋದೇ ಇಲ್ಲ. ನಮ್ ಸರ್ಕಾರಿ ಆಗ ಬದಲಾಗ್ತಾನೆ ಇರುತ್ತೆ, ಮಾಡಿಫೈ ಆಗ್ತಾನೆ ಇರುತ್ತೆ, ಆದ್ರೆ ಪೂರ್ತಿ ವಿಸ್ತಾರ ಮಾಡ್ಕೊಂಡ್ರೆ ಬೆಲೆ ಇರೋದಿಲ್ಲ. ಬೆಳಿ ಬಂದ್ ಮಾಡಿದ್ದೆ ಮತ್ತೆ ಹೋಗುತ್ತೆ. ಬ್ರಹ್ಮದೇವರ ಮಾತು ಎಂದೂ ಬದಲಾಗೋದಿಲ್ಲ, ಸತ್ಯ ಆಗಲೇಬೇಕು. ಇನ್ನು ಪರಮಾತ್ಮನ ಮಾತು ಅಂತೂ ಹೇಳೋ ಇಲ್ವೇ ಇಲ್ಲ. ಅದ ಪರಬ್ರಹ್ಮ, ಇವರು ಬ್ರಹ್ಮದೇವರು. ಸತ್ಯ ಆಗಬೇಕು, ಪಾಪ ಬರಬಾರದು, ಪಶ್ಚಾತ್ತಾಪ ಪಟ್ಟಿದ್ದೀರಿ. ಅದಕ್ಕೋಸ್ಕರ ಒಂದು ಅನುಗ್ರಹ ಮಾಡ್ತಾ ಇದ್ದೇನೆ. ನೀನು ಮದುವೆ ಆಗ್ತೀಯ, ಆದರೆ ನಿನ್ನ ದೇಹದಲ್ಲಿ ನೀನಿರೋದಿಲ್ಲ. ಆಗ ವಾಯುದೇವರು ಪ್ರವೇಶ ಮಾಡ್ತಾರೆ, ವಾಯುದೇವರು ಪ್ರವೇಶ ಮಾಡ್ತಾರೆ ಅವಳನ್ನು ಮದುವೆ. ಇಂದ್ರಸೇನೇನು ಮದುವೆ ಆಗೋದು ವಾಯುದೇವರೇನೆ, ಸಂಸಾರ ಮಾಡೋದು ವಾಯುದೇವರೇನೆ. ನಿನಗೆ ಆ ಸಮಯದಲ್ಲಿ ಏನೇನೂ ಇರೋದಿಲ್ಲ ದೇಹದೊಳಗೆ. ಅವರು ಆಮೇಲೆ ಇದನ್ನ ಮತ್ತೆ ಗುಡಿಸಿ ಒಳಗೋಗ್ತಾರೆ. ವಾಯುದೇವರಿಗೆ ಶಕ್ತಿ ಭಾರಿ ದೊಡ್ಡದು. ಆಚಾರ ಅವತಾರ ಮಾಡೋಕ್ಕಿಂತ ಮುಂಚೆ ಯಾನೊಬ್ಬ ಹುಡ್ತಾರೆ, ಅವನು ತೆಗೆದು ಒಳಗೆ ಹಾಕಿ ಒಳಗೆ ಪ್ರವೇಶ ಮಾಡಬೇಕಂತ ಕೇಳಿದ್ದೆ. ಅದು ಒಂದು ಅವತಾರವಾಗಿದ್ದೆ ಹಾಗೆ ಅವ್ರು ಆ ರೀತಿ ಮಾಡ್ತಾರೆ ಅಂತ ಹೇಳಿದಾಗ ಅವರ ಶಾಪ ಪರಿಹಾರವಾಯಿತು. ನಮಗೀಗ ಅರ್ಥ ಆಗಬೇಕು. ಭಾಗವತ ರಾಮಾಯಣಾದಿಗಳನ್ನ ಕಥೆಗಳನ್ನ ಕೇಳಿ ಯಾರು ಅರ್ಥ ಮಾಡ್ಕೊಳ್ಳೋದು ಅಪಹಾಸ್ಯ ಮಾಡ್ತಾರಲ್ಲ, ಅವ್ರು ಎಂತ ದುರ್ಗತಿ ಕಾದಿದೆ ಅಂತ ಹೇಳಿದ. ಇವತ್ತು ರಾಮಾಯಣ ಮಹಾಭಾರತ ಓದೋ ಜನರಲ್ಲಿ 90% ಜನ ಅದನ್ನ ತಮಾಷೆ ಮಾಡ್ಲಿಕ್ಕೆ ಓದು. ಪೇಪರ್ಗಳಲ್ಲಿ ಅಪಹಾಸ್ಯ ಮಾಡಿ ಬರೆದಿರ್ತಾರೆ ಅವ್ರ ಬಗ್ಗೆ, ಋಷಿಗಳ ಬಗ್ಗೆ ಬರೀತಾರೆ. ಎಲ್ಲ ಬಿ ಪಿ ಪೇಷಂಟ್ಸ್ ಅಂತ ಕಾಣುತ್ತಿವ್ರೆಲ್ಲ, ಎಲ್ಲ ಶಾರ್ಟ್ ಟೆಂಪರ್ಡೇನೆ, ಏನು ಮಾಡಿದ್ರೆ ಶಾಪ ಕೊಟ್ಬಿಡ್ತಾರೆ ತಕ್ಷಣನೇ. ಹಿಂದೆ ಮುಂದೆ ಓದೋದೇ ಇಲ್ಲ. ಅವರ ಜೀವನ ಎಂತದ್ದು, ಎಷ್ಟು ಬದುಕಿರ್ತಾರೆ, ಯಾರಿಗೆ ಶಾಪ ಕೊಡ್ತಾರೆ, ಎಂತಲ್ಲಿ ಶಾಪ ಕೊಡ್ತಾರೆ ಯೋಚನೆ ಮಾಡೋದೇ ಇಲ್ಲ. ಸುಮ್ಮನೆ ತಮಾಷೆ ಮಾಡಿ ನಾರದರನ್ನ ಚಾಡಿಕೋರ ಅಂತ ಹೇಳ್ಬಿಡೋದು. ವಿಶ್ವಾಮಿತ್ರ ಮುನಿಗಳನ್ನ ಮನೆ ಹಾಳ, ನಕ್ಷತ್ರ ಗಂಟು ಬಿದ್ದ ತಕ್ಷಣ ಮನೆ ಹಾಳು ಮಾಡ್ತಾರೆ ಅಂತ ತಿಳ್ಕೊಂಡ್ಬಿಡೋದು. ಒಬ್ಬೊಬ್ಬರು ಚಾಡಿ ಹೇಳ್ತಾನೆ ಇರೋದು, ಬೈತಾನೆ ಇರೋದು. ಆದರೆ ದುರ್ಯೋಧನ ಬಂದ ತಕ್ಷಣ ಭಾರಿ ದೊಡ್ಡವರು, ಸರದವಳು ದುರ್ಯೋಧನ ಅಂತ ಹೇಳ್ಬಿಡೋದು. ರಾಣನ ಕೊಂಡಾಡಿ ಬಿಡೋದು, ದುಶ್ಯಾಸನ ಹೊಗಳಿ ಬಿಡೋದು. ಮಕ್ಕಳ ಬುದ್ಧಿ ಕೆಟ್ಟೋಗುತ್ತೆ, ಇವರಂತೂ ಕೆಟ್ಟ ಹಾಳಾಗಿ ಹೋಗಿರುತ್ತೆ. ಈ ರೀತಿ ರಾಮಾಯಣ ಮಹಾಭಾರತ ಓದೋದು ಅಂದ್ರೆ ಭಾರಿ ಅಪಾಯಕರ. ಅದಕ್ಕೆ ಒಳ್ಳೆ ದೃಷ್ಟಾಂತ ಮುದ್ಗಲ ಮುನಿಯ ಕಥೆಯ ದೃಷ್ಟಾಂತ. ಭಯಂಕರ ಶಾಪವನ್ನು ಕೊಟ್ರು, ಅದು ತುಂಬಾ ಗೋಳಾಡಿದ ಮೇಲೆ ಶಾಪ ಕೊಟ್ರು, ಮನೆಗೂ ಬಂದ. ಆ ದವಯಂತಿಯ ನಳದವಯಂತಿಯರ ಮಗಳು ಇಂದ್ರಸೇನೆಯನ್ನು ಮದುವೆ ಆಗಿದ್ದು ಇವನೇ. ಮದುವೆ ಆಯ್ತು, ಹೆಸರಿಗೆ ಇವನ ದೇಹ ಅಷ್ಟೇ, ಒಳಗೆ ಕೂತಿದ್ದೆಲ್ಲ ಸಾಕ್ಷಾತ್ ವಾಯುದೇವರೇ. ಮದುವೆ ಆಯ್ತು. ಮುಂದೆ ಒಂದು ದಿವಸ ಅವರು ಹೊರಟೋಗ್ಬಿಟ್ಟು ಮುದ್ಗರಣರಿಗೆ ಇರ್ಲಕ್ಕೆ ಹೇಳಿ ತಾವು ಹೊರಟೋಗ್ಬಿಟ್ಟು ಅಲ್ಲಿ ಇಂದ್ರಸೇನಾ ದೇವಿ ತಪಸ್ ಮಾಡ್ತಾ ಕೂಡ್ತಾ ಇದ್ದ. ಮುದ್ಗರ ತಾನು ತಪಸ್ಸು ಹೊರಟೋಗ್ತಾರೆ, ಇಂದ್ರಸೇನಾ ದೇವಿ ತಾನು ತಪಸ್ ಮಾಡ್ತಾ ಇದ್ದಾಳೆ. ಮತ್ತೆ ಅನೇಕ ಸಾವಿರ ವರ್ಷಗಳ ತಪಸ್ಸು, ದೀರ್ಘಕಾಲದ ತಪಸ್ಸು. ಆ ತಪಸ್ ಮಾಡ್ತಿರ್ಬೇಕಾದ್ರೆ ಒಂದು ದಿವಸ ರುದ್ರದೇವರು ಪ್ರತ್ಯಕ್ಷರಾದ್ರವೆ. ರುದ್ರದೇವರು ಕೂಡ ತಪಸ್ ಮಾಡ್ತಾರೆ ಅಷ್ಟು ಜನಗಳು ಕೂಡ. ಒಡೆಯರು ಭಾರತೀ ದೇವಿ ಮಾತ್ರ ರುದ್ರಾಂತರ್ಗತನಾದ ಸಾಕ್ಷಾತ್ ನಾರಾಯಣನ ತಪಸ್ ಮಾಡ್ತಾ ಇದ್ದಾರೆ. ಇವರೆಲ್ಲ ಹೀಗೆ ಈ ರೀತಿಯಾದ ತಪಸ್ಸಿನ ಕ್ರಮ ಮೊದಲಿಂದ ಹಾಗೆ ನಡೆದಿತ್ತು, ಹಾಗೆ ಮಾಡ್ತಾ ಇತ್ತು. ಲೋಕದಲ್ಲಿ ಪದ್ಧತಿ ಹಾಗೆ, ಸಾಮಾನ್ಯ ಅಧಿಕಾರಿ ಒಂದು ಸಬ್ಮಿಟ್ ಮಾಡಬೇಕಾದ್ರೆ ನೆಕ್ಸ್ಟ್ ಹೈಯರ್ ಆಫೀಸರ್ ಮೂಲಕ ಸಬ್ಮಿಟ್ ಮಾಡ್ತಾರೆ, ಮೇಲ್ನವರು ಅವ್ರ ಮೂಲಕ ಸಬ್ಮಿಟ್ ಮಾಡ್ತಾರೆ. ಈ ಪದ್ಧತಿ ಹಾಕಿ ಕೊಟ್ಟಿದ್ದೆ ಅಂತ ಕಥೆಗಳಿಲ್ಲ. ಯಾವುದೇ ಒಂದು ಪ್ರಸಂಗನ ಫಾರ್ವರ್ಡ್ ಮಾಡಬೇಕಾದ್ರೆ ಅವ್ರು ಯಾರು ಇರ್ತಾರಲ್ಲ ಆ ಫಾರ್ವರ್ಡಿಂಗ್ ಅಥಾರಿಟಿ ಮೂಲಕ ಮಾಡಬೇಕೆ ಹೊರತು ಡೈರೆಕ್ಟ್ ಬೇರೆಯಿಂದ ಮಾಡಕ್ ಸಾಧ್ಯತೆ ಇಲ್ಲ. ಅದಕ್ಕೆ ಇವರೆಲ್ಲ ರುದ್ರದೇವ ಬೈಪಾಸ್ ಮಾಡಾಗಿಲ್ಲ ಯಾರು ಕೂಡ. ಪಾರ್ವತೀ ದೇವಿಯ ಪತಿನೇ ರುದ್ರದೇವರಾದ್ದರಿಂದ ಅವ್ರು ಬೈಪಾಸ್ ಮಾಡಾಗಿಲ್ಲ. ರುದ್ರದೇವರನ್ನು ಸ್ತೋತ್ರ ಮಾಡ್ತಾ ಅವರ ಅಂತರ್ಯಾಮಿಯಾದ ಭಾರತೀಯರ ಮುಖ್ಯ ಪ್ರಾಣರನ್ನು ಸ್ತೋತ್ರ ಮಾಡಿ ಅವರು ಉದ್ಧಾರ ಆಗಬೇಕು. ಭಾರತೀ ದೇವಿಗೆ ಆ ಸಮಸ್ಯೆ ಇಲ್ಲ, ಸಾಕ್ಷಾತ್ ಕೇವಲ ಭಾರತೀಯರವನ ಮುಖ್ಯ, ತಾವೇ ಭಾರತೀಯ ಆದ್ದರಿಂದ ವಾಯುದೇವರ ಅಂತರ್ಯಾಮ ಪರಮಾತ್ಮ ಸ್ತೋತ್ರ ಮಾಡಿದ್ರೆ ಸಾಕು. ಆ ರೀತಿ ಮಾಡ್ತಾ ಇದ್ದಾಗ ರುದ್ರದೇವರು ಪ್ರತ್ಯಕ್ಷರಾದರು. ಪ್ರತ್ಯಕ್ಷರಾಗಿ ಏನಮ್ಮ ವರ ಬೇಕು ಅಂತ ಕೇಳಿ ಆಗಾಗಿ ವರ ಕೇಳ್ತಾ ಇದ್ದಾನೆ. ಪತಿಂ ದೇಹಿ ಅಂತ ಕೇಳಿ, ಪತಿಂ ದೇಹಿ ಒಂದ್ಸತ್ ಕೇಳಬಾರದೆ. ಪತಿಂ ದೇಹಿ, ಪತಿಂ ದೇಹಿ, ಪತಿಂ ದೇಹಿ, ಪತಿಂ ದೇಹಿ, ಪತಿಂ ದೇಹಿ, ಐದು ಸತ್ಯ ಮಾತು ಬಂತು. ಐದು ಸತ್ಯ ಮಾತು ಬಂತು. ರುದ್ರದೇವರು ಏನ್ ಮಾಡಿದ್ರು, ಐಸರ್ ಕೇಳಿದೆಯಲ್ಲ ಪಂಚತೆ ಪದಯ ಸಂತು, ಐದು ಜನ ಗಂಡಂದರಾಗಲಿ ಅಂತ ಹೇಳಿ ಓ ಇದು ಜೋರಗಳ ಶುರು ಮಾಡ್ಬಿಟ್ಟು ಐದು ಜನ ಗಂಡಂತರಾಗಲಿ ಅಂತ ಕೇಳಿದ್ರೆ ಬಹುಶಃ ಇವತ್ತು ಕೂಡ ಯಾರು ಆ ರೀತಿ ವರ ಕೇಳೋ ಸ್ಥಿತಿಯಲ್ಲಿಲ್ಲ, ಲೋಕದಲ್ಲೂ ಸಾಧ್ಯ ಇಲ್ಲ. ಐದು ಜನ ಗಂಡಂದ್ರಂದ್ರೆ ಹೇಗಿದು ಒಂದು ಜೋಳೋ ಜೋರಗಳ ಶುರು ಮಾಡ್ಬಿಟ್ಟು ತಮಾಷೆ ಆಗಿದ್ದಿಷ್ಟೇ. ಇವ್ರು ಕೇಳಿ ಆಕೆ ಅಂದ್ರೆ ಅದ ಯಾಕೆ ಅಳ್ತಿ ಅಂತ ಕೇಳಿದ್ರೆ, ನಾನು ಒಬ್ಬ ಗಂಡನ ಕೇಳಿದ್ರೆ ಐದು ಜನ ಯಾಕೆ ಕೊಟ್ರಿ ಅಂತ ಅವರು, ಹೇಗೆ ಐದು ಜನ ಕೇಳಿದ್ದು ಕೊಟ್ಟೆ ಅಂತ ಅವ್ರು. ಇವ್ರು ಹೇಳ್ತಾರೆ ಒಬ್ಬೇ ಒಂದ್ಸತ್ ಕೇಳಿದ್ದೇನೆ ಅಂತ ಹೇಳಿ, ಅವ್ರು ಹೇಳ್ತಾರೆ ಐದ್ಸತ್ ಕೇಳಿದ್ದಿ ಅಂತ ಹೇಳಿ. ನಡೆದಿದ್ದಿಷ್ಟೇ, ಬಾಯು ಕಾಮನ್ ಎಲ್ಲರಿಗೂ ಮಾತಾಡದ ಒಂದ್ಸರ್ತೇನೆ. ಒಬ್ಬಳು ಕೇಳಿದ್ ಪತಿ ಪತಿಮ್ ದೇಹಿ ಅಟ್ಟೆ, ಇನ್ನೊಳ್ಳು ಪತಿಮ್ ದೇಹಿ ಅಟ್ಟೆ, ಬಾಯಿ ಒಂದೇ ಆಯ್ತಲ್ಲ. ಐದ್ ಸತ್ ಒಬ್ಬರೇ ಕೇಳಿದಾಗಾಯ್ತು ರುದ್ರದೇವಿ ಆ ವಿಷಯ ಗೊತ್ತಾಗ್ಲಿ. ಬೇರೆ ಬೇರೆ ಇದ್ದಾರೆ ಅಂತ ಗೊತ್ತಾಗೋದ್ರ ಬದಲು ಒಬ್ಬಳೇ ಐದ್ ಸತ್ ಕೇಳಿಲ್ಲೋ ಅಂತ ಹೇಳಿ ಐದ್ ಜನ ಗಂಡಂದ್ರಾಗಲಿ ಅಂತ ಹೇಳಿದ ತಕ್ಷಣ ಅವರು ತುಂಬಾ ದುಃಖಪಟ್ಟು ಅಳುತ್ತಾ ಇದ್ದ ಕಾಲಕ್ಕೆ ಅವರಲ್ಲಿ ನಿಂತಿದ್ದಾರೆ. ವರ ಕೊಟ್ಟು ಅಳುತ್ತಾ ಇದ್ದಾಳೆ. ಆ ದೊಡ್ಡ ನದಿಯ ತೀರ ಬೇರೆ, ಆಕೆಯ ಕಣ್ಣೀರು ನೀರಲ್ಲಿ ಬಿಡ್ತಾ ಇತ್ತು. ಗಂಡೆಯ ನೀರು ಆ ನದಿಯಲ್ಲಿ ಬಿಡುತ್ತಿತ್ತಂತೆ. ಬಿದ್ದ ತಕ್ಷಣ ಒಂದು ಕಮಲದ ಹೂ ಆಗ್ತಿತ್ತು, ಒಂದು ಹನಿ ಬಿದ್ದಷ್ಟ ಕಮಲದ ಹೂ ಹರ್ಕೊಂಡು ಹೋಗ್ತಾ ಇತ್ತು ಮುಂದಕ್ಕೆ. ಅಲ್ಲಿ ಜೋರ ಗಳತಾ ಇದ್ದಾಳಲ್ಲ, ಕಮಲದ ಹೂ ಸಾಲು 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 ಹೋಗ್ತಾ ಇದೆ. ಆಗ ಇಂದ್ರದೇವರು ಎಲ್ಲೋ ನೋಡ್ತಾ ಇದ್ರು, ಆ ಕಮಲದ ಹೂ ನೋಡಿದ್ರು, ಈಗ ಈ ಪಾಟಿ ಬರ್ತಾ ಇದೆ ಕಮಲದ ಹೂಗಳನ್ನು ಯೋಚನೆ ಮಾಡ್ತಾ ನೋಡಿದ ತಕ್ಷಣ ಅವಳು ಸನಿ ಕೇಳಿ ತಕ್ಷಣ ಬಂದ್ರೆ ಅವಳು ಮುಂದೆ ನಿಂತ್ಕೊಂಡ್ರು. ಏನಮ್ಮ ಯಾತಕ್ಕೆ ಕಳಿಸಿ ಅಂತ ಕೇಳಿ, ಯಾತಕ್ಕೆ ಕಳಿಸ್ತಾ ಇತ್ತು. ಶಾಸ್ತ್ರ ಹೇಳಿದ್ದಾರೆ ಹೆಂಗಸರು ವೃದ್ಧರು ತೀರಾ ಅಸಹಾಯಕರು ದುಃಖದಲ್ಲಿದ್ರೆ ಅವರಿಗೆ ಸಹಾಯ ಮಾಡಿದ್ರೆ ಭಾರಿ ಪುಣ್ಯ ಬರುತ್ತೆ ಅಂತ ಶಾಸ್ತ್ರ. ಇವತ್ ಮನುಷ್ಯ ಅವಾಗ ಮಾಡಿ ಹೊಳಿಬಿಡ್ತಾರೆ, ಯಾರು ಹೊತ್ತಿದ್ದ ಕಾಣುತ್ತೆ ಇನ್ನೊಂದ್ ಕಡೆಯಿಂದ ದಾರಿ ತಪ್ಪಿಸ್ಬಿಡ್ತಾರೆ, ಹಾಗೆ ಮಾಡಬಾರದು. ಹೇಳ್ತಾರೆ ಎಲ್ಲಾ ದಾನಗಳಿಗಿಂತ ತುಂಬಾ ದೊಡ್ಡ ದಾನ ಯಾವುದು ಅಂದ್ರೆ ಒಂದು ವಿದ್ಯಾದಾನ, ಇನ್ನೊಂದು ಅಭಯ ಪ್ರದಾನ ಅಂತ ಕರೀತಾರೆ. ಅಭಯ ಮತ್ತೊಬ್ಬರು ನೊಂದಿದ್ರೆ ನೀವು ದುಃಖ ಪಡಬೇಡಿ ಅಂತ ನಮ್ಮ ಕೈಲಿಂದ ಸಹಾಯ ಮಾಡ್ತೇವಲ್ಲ, ಭಾರಿ ಪುಣ್ಯ ಬರುತ್ತೆ ಅಂತ ಶಾಸ್ತ್ರ. ಇಂದ್ರದೇವರು ಬಂದು ಏನಮ್ಮ ಯಾತಕ್ಕೆ ಕಳಿಸಿ ಅಂತ ಕೇಳಿ ತಕ್ಷಣ ಕೇಳಿದ್ರು, ನೋಡಿ ಈ ವ್ಯಕ್ತಿ ನಾನು ತಪಸ್ಸು ಮಾಡಿ ಗಂಡನ ಕೊಡುವಂತ ವರ ಕೇಳಿದ್ರೆ ಐದ್ ಜನ ಗಂಡಂದ್ರೆ ಅಂತ ಶಾಪ ಕೊಟ್ಬಿಟ್ಟಿದ್ದಾನೆ, ವರನ ಇದು ಒಂದು ಶಾಪ ಇದು ಅಂತ ಹೇಳಿದ ತಕ್ಷಣ ಇಂದ್ರದೇವರು ನೋಡ್ತಾರೆ ಆ ವರ ಕೊಡಕ್ ಬಂದ ರುದ್ರದೇವರು ಹೇಗಿದ್ದಾರೆ ಗೊತ್ತೇನು, ತಮ್ಮ ಮೂಲ ರೂಪದಲ್ಲಿ ಬಂದಿಲ್ಲ, ಅವರು ಒಟುವಿನ ವೇಷದಲ್ಲಿ ಬಂದ್ಬಿಟ್ಟಿದ್ದಾರೆ, ಬ್ರಹ್ಮಚಾರಿ ವೇಷದಲ್ಲಿ ಬಂದು ಎತ್ಕೊಂಡಿದ್ದಾರೆ. ಇಂದ್ರದೇವರಿಗೆ ಗಲಾಟೆಯಲ್ಲಿ ಗೊತ್ತಾಗಲಿಲ್ಲ, ಸಿಟ್ಟು ಬಂದು ಕೇಳ್ತಾರೆ ಯಾರಯ್ಯ ಒಟು ನೀನು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀಯಾ, ಇವಳಿಗೆ ವರ ಕೊಡೋ ಅಂತ ಹೇಳಿ ಶಾಪ ಕೊಟ್ಬಿಡ್ತಾ ಇದ್ದೀಯಾ, ನಾನು ಯಾರು ಗೊತ್ತಾ, ನಾನು ಇಂದ್ರ, ನಾನು ಮೂರು ಲೋಕದ ರಾಜ, ಇವಳು ಭೂಲೋಕದಲ್ಲಿ ಒಬ್ಬ ಸ್ತ್ರೀ, ನನ್ನ ಪ್ರಜೆ ಇದ್ದ ಹಾಗೆ ನನ್ನ ಪ್ರಜೆಗೆ ಅನ್ಯಾಯವಾಗಿದೆ, ಈ ರೀತಿ ಅನ್ಯಾಯ ಮಾಡಿಕೊಡುದು ಹೀಗೆಲ್ಲ ಮಾಡಿದ್ದು ಭಾರಿ ತಪ್ಪದು ಜೋರ ಬೈತಾನೆ. ತಕ್ಷಣ ರುದ್ರದೇವರು ಮಾತಾಡ್ತಾರೆ, ಹಲೋ ಇಂದ್ರ ಏನೇನ ಮಾತಾಡ್ತೀಯ, ನಾನು ಯಾರು ತಿಳ್ಕೊಂಡಿದ್ದೀನಿ ನನ್ನನ್ನ, ನೀನು ಮೂರು ಲೋಕದ ರಾಜ ಅಂತ ಕರ್ಕೊತೀಯಲ್ಲ, ನಿನ್ನ ಗುರು ಗೊತ್ತಾ ನಾನು ಅಂತ ಹೇಳ್ತಾನೆ. ಇಂದ್ರದೇವರ ಗುರು ರುದ್ರದೇವರೇನೆ, ನನ್ನ ಗುರುಗಳು ಗೊತ್ತೇ ಇರೋ, ನಾನು ನನ್ನ ಸ್ವರೂಪ ಪರಿಚಯದ ಮಾತಾಡ್ತಾ ಇದ್ದೀಯಾ, ನೀನು ಶಾಪ ಕೊಡ್ತಾ ಇದ್ದೀರಿ, ಅವಳಿಗೆ ಶಾಪ ಕೊಡ್ತಾರೆ, ನೀನು ಶಾಪ ಕೊಡ್ತೇನೆ, ನೀನು ಭೂಲೋಕದಲ್ಲಿ ಹುಟ್ಟು ಅಂತ ಹೇಳಿ, ನೀನು ಭೂಲೋಕದಲ್ಲಿ ಹುಟ್ಟು, ಅಷ್ಟೇ ಅಲ್ಲ ಸ್ವಯಂವರದ ಮಾಲೆ ನಿನ್ಕೊಳ್ಳಲೇ ಅವಳು ಹಾಕ್ಲಿ ಅಂತ ಹೇಳಿಬಿಟ್ಟು. ಈಗ ನಿಮಗೆ ಅರ್ಜುನ ಯಾಕೆ ಪಚ್ಚೆಂತರ ಭೇದ ಮಾಡಿದ ಅಂತ ಗೊತ್ತಾಗ್ತದೆ, ನನ್ನ ಜೋರಾಗಿ ಮಾತಾಡಿದ್ದಕ್ಕೋಸ್ಕರ ನಿನ್ನ ಕೊರಳಲ್ಲಿ ಮಾಲೆ ಇವಳು ಹಾಕಬೇಕು ಅಂತ ಶಾಪ ಕೊಟ್ರು. ಇಷ್ಟೇ ಸುಮ್ಮನಾಗಬಾರದೆ ಅವರು ಒಂದು ಸೇರಿಸ್ತಾರೆ, ನೋಡಯ್ಯ ಇಂದ್ರ ನನಗೆ ಜೋರಾಗಿ ಅವಮಾನ ಮಾಡಿದೆ ನೋಡು ನೀನೀಗ, ಇದೇ ರೀತಿ ಇನ್ನು ನಾಲ್ಕು ಜನ ನನಗೆ ಮಾಡಿದ್ರು, ಅವ್ರು ಏನ್ ಮಾಡಿದೆ ಗೊತ್ತಾ, ನಾನು ಎಲ್ಲ ಹಿಡಿದು ಬಿಟ್ಟು ಅಲ್ಲಿ ಕೂಡಿಸಿ ಮೇಲೆ ಬೆಟ್ಟ ಇಟ್ಬಿಟ್ಟಿದ್ದೇನೆ ಅವ್ರ ಮೇಲೆ, ಹಿಡಿದಾಕ್ಬಿಟ್ಟು ಮೇಲೆ ಬೆಟ್ಟ ಇಟ್ಬಿಟ್ಟಿದ್ದೇನೆ ನೋಡು ಅಂತ ಹೇಳಿ ಇಂದ್ರದೇವರು ನೋಡ್ತಾರೆ. ಹೋಗಿ ನೋಡ್ತಾರೆ, ನಾಲ್ಕು ಜನ ಕೂತಿದ್ರೆ ಇವರು ಇಂದ್ರದೇವರು ವಜ್ರಾಯುಧರು ತಾನೆ, ಬೆಟ್ಟ ಸರಿಸಿ ನೋಡ್ತಾರೆ, ನಾಲ್ಕು ಜನ ಕೂತಿರ್ತಾರೆ, ವಾಯುದೇವರು ಆಮೇಲೆ ಇಂದ್ರ ಯಮದೇವರು ಅಶ್ವಿನಿ ದೇವತೆಗಳು ಇಬ್ರು ಒಟ್ಟು ನಾಲ್ಕು ಜನ ಮಾತಾಡ್ತಾ ಕೂತಿರ್ತಾರೆ. ಇವ್ರ ನಾಲ್ಕು ಜನ ಇದ್ದಿದ್ದು ನಿಜ ಮಾತಾಡ್ತಿದ್ದು ಹೌದು, ಇವ್ರು ರುದ್ರದೇವರು ಏನ್ ಮಾಡಿದ್ರೆ ಆ ವಿಷಯ ಗೊತ್ತಾಗಿದೆ ಇವರಿಗೆ, ಗೊತ್ತಾಗ ಏನಂತ ಹೇಳಿದ್ರು ನಾನೇ ಅವ್ರು ಕೂಡಿಸಿರೋದು ಅಂತ ಹೇಳ್ಬಿಟ್ರು, ನೀವು ನನ್ಗೆ ಅವಮಾನ ಮಾಡಿ ನಾನೇ ಅವ್ರು ಕೂಡಿಸಿ ಹಾಕಿದ್ದೀನಿ ಅವರನ್ನ, ಅದಕ್ಕೆ ಅವರು ಅಲ್ಲಿ ಒದ್ದಾಡ್ತಿದ್ದಾರೆ ನೋಡು ಅಂತ ಹೇಳ್ಬಿಟ್ರು. ಇವ್ರು ಹೋಗಿ ನೋಡ್ತಾರೆ, ನಿಜವಾಗ್ಲೂ ಕೂಡ ಅವರು ಇವ್ರು ಕೂಡಿಸಿದವರಲ್ಲ, ಸುಮ್ಮನೆ ಮಾತಾಡ್ತಾ ಕೂತಿದ್ದಾರೆ ಬಂದವರು. ಏನ್ ಮಾತಾಡ್ತಿದ್ರು ಅಂದ್ರೆ, ಆಗ ಬ್ರಹ್ಮದೇವರು ಅಪ್ಪಣೆ ಮಾಡಿದ್ದಾರೆ, ನಾರಾಯಣ ಹೇಳಿದ್ದಾರೆ ನಮಗೆಲ್ಲ ಕೂಡ ಈ ಮಹಾಭಾರತದಲ್ಲಿ ಅವತಾರ ಮಾಡಬೇಕಾಗಿದೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ ನಾಲ್ಕು ಜನಗಳು ಕೂಡ ಕಂಪಾಡಿತ ಮಾಡ್ತಾ ಇದ್ರೆ, ಇವ್ರು ಅನ್ಕೊಂಡಿದ್ದೇನೋ ನಾನು ಹಿಡಿದಾಕ್ಬಿಟ್ಟಿದ್ದೇನೆ ಅಂತ ಹೇಳ್ಬೋದು. ಅಷ್ಟೊತ್ತಿ ಬ್ರಹ್ಮದೇವರು ಬರ್ತಾರೆ ಅಲ್ಲಿಗೆ, ಬರೀ ದೇವತೆಗಳು ಗುಪ್ಪೆ ಸಮ್ಮೇಳನ ನಡೆದಾಗ ಆಗ್ತಾ ಇದೆ ಪಾಪ. ಬ್ರಹ್ಮದೇವರು ಬಂದ್ರು, ಇಬ್ಬರು ಎಲ್ಲ ಕೈ ಮುಗಿತಾರೆ, ಅವ್ರು ಬಂದ್ಮೇಲೆ ಮತ್ತೆ ಮಾತೇ ಇಲ್ಲ, ಬ್ರಹ್ಮದೇವರು ವರ್ಚಸ್ ಅಂತಂದು ಹೇಳಿದ ರುದ್ರದೇವರೇ ಏನ್ ಹೇಳಿದ್ರಿ ನೀವು ಅಂತ ಕೇಳಿದ್ದಾರೆ. ಏನ್ ಹೇಳಿದ್ರಿ, ಆ ನಾಲ್ಕು ಜನಗಳನ್ನ ನೀವು ಹಿಡಿದಾಕಿದ್ದೀರಿ, ಅವ್ರು ದುಃಖ ಪಡ್ತಾ ಇದ್ದಾರೆ ಅಂತ ಮಾತಾಡ್ತಿದ್ದೀರಾ, ಸುಳ್ಳ ತಪ್ಪು ಹೇಳ್ತಾ ಇದ್ದೀರಿ, ಅವ್ರು ತಮ್ಮಷ್ಟ ಮಾತಾಡ್ತಾ ಕೂತಿದ್ದಾರೆ ಅಷ್ಟೇ, ಕೆಟ್ಟದ್ರೆ ಯಾರೇ ಕೆಲಸ ಸಿಗುತ್ತಲ್ಲ, ನಾನೇ ಫೋನ್ ಮಾಡಿ ಕೊಡಿಸ್ತೇನೆ ಅಂತ ಹೇಳ್ಬಿಡು ಸುಳ್ಳೆ. ಇವನು ಹೌದಾ ಅಂತ ತಿಳ್ಕೊಂಡು ಫೋನ್ ಮಾಡಿರ್ತಾರೆ, ಕೊಡಬೇಡಿ ಅಂತ ಹೇಳೋದಕ್ಕೆ, ಅಲ್ಲಿಗೂ ಪುಣ್ಯವಂತ ಕೆಲಸ ಸಿಕ್ಕಿರುತ್ತೆ ಅಷ್ಟೇ ಪಾಪ. ತಾರು ತಂತ್ರ ಹೇಳ್ಕೊಂಡ್ಬಿಡ್ತಾರೆ, ಕೆಟ್ಟದಾದ ನಾನು ಬೈದಿದ್ದು ಭಾರಿ ಕೆಟ್ಟದಾಯ್ತು ಅಂತ ಹೇಳ್ಕೊಂಡ್ಬಿಡ್ತಾರೆ. ಮನುಷ್ಯನ ದುಷ್ಟ ಸ್ವಭಾವ ಅದು, ಇವ್ರದ್ದು ಅದಲ್ಲ, ರುದ್ರದೇವರಿಗೆ ಅದಲ್ಲ, ಪ್ರಾರಬ್ಧವಶಾತ್ ಹಾಗಾಗಿತ್ತು ಪಾಪ, ಹಾಗೆ ಹೇಳ್ಕೊಂಡಿದ್ದಾರೆ ಫಲ ನೋಡಿ. ಉಳಿದ ಮೂಳು ಜನರ ಬಗ್ಗೆ ತಪ್ಪು ಹೇಳಿದರೆ ನಡೀತಿತ್ತು, ವಾಯುದೇವರು ಕೂತಿದ್ದಾರೆ, ಅವ್ರು ಯಾರು, ಅವ್ರ ಅಪ್ಪ ಮೊನ್ನೆ ಹೇಳಿದೆ ಸರಸ್ ವಾಯುದೇವರು ಭಾರತೀಯ ಮಕ್ಕಳೇ, ಗರುಡಶೇಷ ರುದ್ರದೇವರು ಇಂದ್ರದೇವರು, ಅವ್ರು ಇರುತ್ತೆ ಅಂತ ತಪ್ಪು ಮಾತಾಡ್ಬಿಡೋದ, ಭಾರಿ ಸಿಟ್ಟು ಬಂದಂತೆ ಬ್ರಹ್ಮದೇವರಿಗೆ. ಅವ್ರ ಸಿಟ್ಟು ಅಂದ್ರೆ ಶಿಕ್ಷೆ ಕೊಡತಕ್ಕಂತ ಸಿಟ್ಟು, ನೀವು ಈ ರೀತಿ ತಪ್ಪು ತಪ್ಪಾಗಿ ಹೇಳಿದ್ದರಿಂದ ನೀವು ಭೂಲೋಕದಲ್ಲಿ ಹುಟ್ಟಿ ಅಂತ ಅವ್ರು ಹೇಳಿ, ನೀವು ಭೂಲೋಕದಲ್ಲಿ ಹುಟ್ಟಿ, ಅವರು ಅಶ್ವತ್ಥಾಮರಾಗಿ ಹುಟ್ಟಿದ್ದಾರೆ, ರುದ್ರದೇವರು ಹುಟ್ಟಕ್ಕೆ ಅದೇ ಕಾರಣ, ಅಶ್ವತ್ಥಾಮರಾಗಿ ಹುಟ್ಟಿದ್ರು. ಅಷ್ಟೇ ಅಲ್ಲ, ಈ ವರ ಕೊಟ್ಟಿದ್ದೀರಲ್ಲ ಹೆಂಗಸಿಗೆ, ಅದರಲ್ಲಿ ಒಬ್ಬ ಹೆಂಗಸಿ ಯಾರು ಗೊತ್ತೇನೋ, ಪಾರ್ವತಿ ದೇವಿ, ನಿಮ್ ಹೆಂಡತಿನೇ, ಹಾಗೆ ವರ ಕೊಟ್ಟಿದ್ದೀರಿ, ಪತಿಮ್ ದೇಹಿ ಅಂದ್ರೆ ಹೂ ಅಂತ ಹೇಳಿಬಿಟ್ಟಿದ್ದೀರಿ, ಆದರೆ ನೀವು ತಪ್ಪು ಮಾಡಿದ್ದೀರಿ, ನಾನು ಅವರಿಗೆ ಶಾಪ ಕೊಟ್ಟಿದ್ದೇನೆ, ನೀವು ಅದು ಚೇಂಜ್ ಮಾಡಿ ವರ ಕೊಟ್ಟಿದ್ದೀರಿ, ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಸ್ವಾರ್ಥೇತೆ ವರಹ ಮೃಷಾಭವೇ, ನಿಮ್ಮ ಮಟ್ಟಿಗೆ ವರ ಸುಳ್ಳಾಗಲಿ, ನಿಮಗೆ ಮದುವೆ ಆಗದೆ ಹೋಗ್ಲಿ ಅಂತ ಹೇಳಿ. ಅದಕ್ಕೆ ಅಶ್ವತ್ಥಾಮರಿ ಮದುವೆ ಇಲ್ಲ, ಈ ಭಾರತೀ ದೇವಿಯ ಪಾರ್ವತಿಗೂ ಮದುವೆ ಇಲ್ಲ, ಇಬ್ಬರಿಗೂ ಮದುವೆ ಇಲ್ಲ. ಒಂದು ಒಂದು ಸುಳ್ಳಾಡಿದ್ದಕ್ಕೆ ಮದುವೆ ಆಗಾಗಿಲ್ಲ, ಇವತ್ತು ಸುಳ್ಳೇನೆ ಮದುವೆ ಮಾಡಬೇಕು ಅಂತ ಇವ್ರ ತಿರ್ಕಾರ್ಚ. ಒಂದು ಸುಳ್ಳಾಡಿದ್ದಕ್ಕೆ ನಿಮ್ಮ ಮದುವೆನೇ ಆಗದೆ ಹೋಗ್ಬಿಟ್ಟಿ, ಜನ್ಮ ಪೂರ್ತಿ ಹಾಗೆ ಇರಬೇಕು. ಎಷ್ಟು ಎಂತ ಜನ್ಮ ಗೊತ್ತಾ, ಅಶ್ವತ್ಥಾಮರ ಜನ್ಮ ಬರೀ 100 ವರ್ಷ 20 ವರ್ಷ ಇರೋದಲ್ಲ, ಅದಲ್ಲ 500 ವರ್ಷ 1000 ವರ್ಷ ಅಲ್ಲ, ಈಗಲೂ ಇರೋ ರೂಪದ ಬಂತು. ಲಕ್ಷಾಂತರ ವರ್ಷ ಬದುಕ್ತಾರೆ, ಅಷ್ಟು ದಿವಸ ಮದುವೆ ಇಲ್ಲ ಅವರಿಗೆ. ಅಂದ್ರೆ ಬ್ರಹ್ಮದೇವರ ಮುಂದೆ ವಾಯುದೇವರ ಬಗ್ಗೆ ಸುಳ್ಳು ಹೇಳಿದ್ದಕ್ಕೆ ಎಂದು ದೊಡ್ಡ ಪ್ರಾಯಶ್ಚಿತ್ತ ಅನುಭವಿಸಬೇಕಾಗಿ. ಇದೆಲ್ಲ ಯೋಚನೆ ಮಾಡಿದರೆ ನಿಜವಾಗಲೂ ನಮಗೆ ಭಾರಿ ಆಶ್ಚರ್ಯವಾಗಿದೆ. ಮಹಾಭಾರತದಲ್ಲಿ ಎರಡು ದೊಡ್ಡ ಘಟ್ಟ, ಭೀಷ್ಮರು ಬ್ರಹ್ಮಚಾರಿಗಳೇ, ಅಶ್ವತ್ಥಾಮರು ಬ್ರಹ್ಮಚಾರಿಗಳೇ, ಇಬ್ಬರು ಬ್ರಹ್ಮಚಾರಿಗಳಾಗಿದ್ದು ಭಾರಿ ದೊಡ್ಡದು. ಆಶ್ಚರ್ಯ ಏನು ಗೊತ್ತಾ, ಇಬ್ಬರು ಶಾಪದ ಬ್ರಹ್ಮಚಾರಿಗಳೇ, ಸರಿಯಾದ ಬ್ರಹ್ಮಚಾರಿಗಳಾದವರಲ್ಲ ಅವರು. ಮೊದಲು ಇವರು ಬ್ರಹ್ಮಚಾರ್ಯಕ್ಕೆ ಏನು ಕಾರಣ, ಭೀಷ್ಮಾಚಾರ್ಯರಿಗೆ ಓನ್ ಅಪಹರಣ ಮಾಡಲಿಕ್ಕೆ ಹೋದಾಗ ಶಾಪ ಕೊಟ್ಟಿದ್ದಾರೆ, ನೀವು ಈ ರೀತಿ ಶಾಪ ಕೊಟ್ಟು ನಿನ್ನ ಹೆಂಡತಿ ಮಾತನ್ನ ಕೇಳಿಕೊಂಡು ಗೋಪರಣ ಮಾಡೋಕ್ಕೋಸ್ಕರ ಬಂದಿದ್ದರಿಂದ ಭೂಲೋಕದಲ್ಲಿ ಇಬ್ಬರು ಹುಟ್ಟಬೇಕು, ಇಬ್ಬರು ಮದುವೆ ಆಗದೆ ಹೋಗಲಿ ಶಾಪ ಕೊಟ್ಟಿದ್ರು. ಹುಟ್ಟಿದ ನಿಮ್ಮಿಬ್ಬರಿಗೂ ಮದುವೆ ಆಗದೆ ಹೋಗಲಿ, ಕಡ್ಡಾಯ ಬ್ರಹ್ಮಚಾರ್ಯ ಬಂದಿತ್ತು ಬ್ರಹ್ಮ ಭೀಷ್ಮರಿಗೆ. ಅದು ಮುಂದೆ ದೇವರ ಅನುಗ್ರಹ, ಒಂದು ಒಳ್ಳೆ ಹೆಸರು ಬಂತು, ಒಳ್ಳೆಯದಾಯ್ತು. ಅಶ್ವತ್ಥಾಮರ ಬ್ರಹ್ಮಚಾರಿಗಳೇ, ಅವರು ಶಾಪದಿಂದನೇ ಈ ರೀತಿ ಹೇಳಿದ್ರಿಂದ ಬ್ರಹ್ಮಚಾರ್ಯಗಳಾಗಬೇಕು ಅಂತ ಶಾಪ. ಅದು ಬ್ರಹ್ಮಚರ್ಯ ಇದೆ, ಶಾಪದ ಬ್ರಹ್ಮಚರ್ಯ ಆಯ್ತು. ಆದ್ರೆ ಹನುಮಂತ ಬ್ರಹ್ಮಚಾರಿ, ಅಜ್ಜಾಪಿ ಬ್ರಹ್ಮಚಾರಿ, ಶಾಪ ಯಾವುದೂ ಇಲ್ಲ, ಅದಕ್ಕೆ ಪೂರ್ಣ ಪುಣ್ಯದ ಬ್ರಹ್ಮಚಾರ್ಯ ಅಂದ್ರೆ ಹನುಮಂತ. ಇವರದೆಲ್ಲ ಒಂಥರ ಬ್ರಹ್ಮಚರ್ಯ, ಅವ್ರು 100% ಬ್ರಹ್ಮಚಾರ್ಯ ಹನುಮಂತ ದೇವರು. ಅದಕ್ಕೆ ವಾಯುಸ್ತುತಿಯಲ್ಲಿ ಒಂದೇಹಂ ತಂ ಹನುಮಾನಿತಿ ಮಹಿತ ಮಹಾಪೌರುಷೋ ಬಾಹುಶಾಲಿ ಖ್ಯಾತಸ್ಥೆ ಅಗ್ರೋವತಾರಃ ಸಹಿತ ಇಹ ಬಹು ಬ್ರಹ್ಮಚರ್ಯಾದಿ ಧರ್ಮೈ ಸ್ನೇಹಾನಾಂ ಸಹಸ್ವಾನ್ ಅಹರಹ ರೈತಂ ನಿರ್ದಹನ್ ದೇಹ ಭಾಜಾಂ ಅಂಹೋ ಮೋಹಾಬಹೋ ಯಹ ಗೃಹಯತಿ ಮಹತೀಂ ಭಕ್ತಿ ಮಧ್ಯಾಪಿ ರಾಮೇ. ಇದು ಅಲ್ಲಿಯ ಪ್ರಸಂಗ. ಹನುಮಂತನ ಬ್ರಹ್ಮಚರ್ಯ ಲೋಕೋತ್ತರವಾದ ಬ್ರಹ್ಮಚರ್ಯ. ಇಡೀ ಜಗತ್ತಿನೊಳಗೆ ವಾಮದರುದ್ಧ ಪರಮಾತ್ಮ ಹೇಗೋ ಆ ರೀತಿ ಆತ ನಾರಾಯಣ, ಇವರು ವಾಯುದೇವರು ಅಂತ ಪರಿಶುದ್ಧವಾದ ಬ್ರಹ್ಮಚರ್ಯವನ್ನು ತೋರಿಸಿದ ಕೀರ್ತಿಯವರು. ಆಗ ಇಷ್ಟು ಹೇಳಿ ಬ್ರಹ್ಮದೇವರ ಅದೃಷ್ಟರಾದರಂತೆ ಇಂದ್ರದೇವರಾಗಿಯೇ ಇಂದ್ರದೇವರು ಅಜ್ಜುರನಾಗಿ ಹುಟ್ಟಬೇಕಾಯ್ತು, ಅವರು ಅಶ್ವತ್ಥಾಮರಾಗಿ ಹುಟ್ಟಬೇಕಾಯ್ತು, ಈ ಸ್ತ್ರೀ ಈ ರೀತಿ ಹುಟ್ಟಬೇಕಾಯ್ತು. ಇದೆಲ್ಲ ಕಥೆಯ ವೇದವ್ಯಾಸರ ಹೇಳ್ತಾ ಇದ್ದ. ತ್ರಿಪದ ರಾಜರಿಗೆ ಇದು ನಡೆದಿದ್ದಾವಾಗ ವೇದವ್ಯಾಸ ಹೇಳ್ತು, ಯಾವ ಪುಸ್ತಕ ಓದಿ ಹೇಳಬೇಕು ಅವರೀಗ, ಅವರು ಬರೆದ ಬಾಬಾ ನಮಗೆ ಟೆಕ್ಸ್ಟ್ ಅವ್ರು ನೋಡಿ ಹೇಳಿದ್ದಲ್ಲ, ಕಣ್ಣಾರೆ ಕಂಡು ಹೇಳ್ತಾ ಇದ್ದ. ಆದ್ರಿಂದ ಕಂಡು ಹೇಳೋದು ಬೇರೆ, ನೋಡಿ ಹೇಳೋದು ಬೇರೆ. ವೇದವ್ಯಾಸರು ಸರ್ವಜ್ಞರು ಅಂತ ಹೇಳೋದಕ್ಕೆ ಇದಕ್ಕಿಂತ ದೃಷ್ಟಾಂತವೇ ಬೇಕಿತ್ತು. ಯಾರಾದರೂ ಅವರನ್ನು ಕಷ್ಟದ ಋಷಿ ಅಂತ ತಿಳ್ಕೊಂಡಿದ್ರೆ ಎಂತ ದೊಡ್ಡ ಅಪಚಾರ ಮಾಡಿದಾಗ. ಸಾಕ್ಷಾತ್ ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋಶ್ಯನ್ಯ ಪುಂಡರೀ ಕಾಕ್ಷಾತ್ ಮಹಾಭಾರತ ಕೃತವೇ. ಇದು ಅಲ್ಲಿಯ ಪ್ರಸಂಗ. ಇಷ್ಟು ಹೇಳಿ ಆಚಾರ್ಯ ಬರೀತಾರೆ ಕಥೆ ಎಲ್ಲಿದೆ ಇದೆಲ್ಲ ಅಂದ್ರೆ, ವೇದೇಶು ಸಪುರಾಣೇಶು ಭಾರತೇ ಚ ಅವಗಮ್ಯತೆ. ವೇದಗಳಲ್ಲಿದೆ, ಪುರಾಣಗಳಲ್ಲಿದೆ, ಭಾರತದಲ್ಲಿದೆ. ಜನ ಮೂರನ್ನೂ ಓದಿಲ್ಲ, ಸುಮ್ಮನೆ ಕಥೆ ಕಟ್ಟಿಬಿಟ್ಟು ಏನೋ ಹೇಳ್ತಿರ್ತಾರೆ. ಇದೆಲ್ಲ ಮೂಲದಲ್ಲೇ ಬಂದಿರತಕ್ಕಂಥ ಕಥೆಗಳು ವೇದವ್ಯಾಸ ಎಲ್ಲ ಹೇಳಿದರು. ಆಗ ದೃಪದ ರಾಜ ಹೇಳಿದ, ಸ್ವಾಮಿ ಇದೆಲ್ಲ ಒಪ್ತೇನೆ ನಾನು, ಆದರೆ ಮನಸ್ಸು ಪೂರ್ತಿ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಮಗಳು ಮದುವೆ ಆಗಬೇಕು, ಜನ ಒಂದು ಕೆಟ್ಟ ಮಾತಾಡಬಾರದು. ನಾಳೆ ನಾನು ಹೆಣ್ಣು ಹೆತ್ತವನಾಗಿ ತುಂಬಾ ಜವಾಬ್ದಾರಿ ಹೊಂದಿದ್ದೇನೆ, ನಿಮ್ಮ ಮಾತಿನ ಬಗ್ಗೆ ನನಗೆ ಸಂಶಯ ಇಲ್ಲ, ಆದ್ರೆ ನನ್ನ ಮನಸ್ಸಿಗೆ ಪೂರ್ತಿ ನಂಬಿಕೆ ಬರ್ತಾ ಇಲ್ಲ, ದಯವಿಟ್ಟು ನನ್ನ ಕ್ಷಮಿಸಬೇಕು ಅಂತ ಹೇಳಿದಾಗ ವೇದವ್ಯಾಸರು ಇಷ್ಟು ಹೇಳಿದ್ರು ಬದಲು ಯಾರಾಗ ಹೋಗು ಅಂತ ಹೇಳಿ ಮುಗಿದೋಗ್ತಿತ್ತು, ಇನ್ನೊಂದು ಶಾಪ ಕೊಟ್ಟರೆ ಕತೆ ಮುಗಿದಿತ್ತು, ಕೊಡೋದಿಲ್ಲ. ಅದಕ್ಕೆ ಸಕಾರಣವಾಗಿ ಪ್ರಶ್ನೆ ಕೇಳಿದಾಗ ಶಾಸ್ತ್ರ ಎಂದೂ ಶಿಫ್ಟ್ ಮಾಡಿಕೊಳ್ಳೋದಿಲ್ಲ ಅಂತ ಹೇಳಿದ. ಒಳ್ಳೆ ಜ್ಞಾನಿಗಳಂದರೆ ಒಳ್ಳೆ ಪ್ರಶ್ನೆ ಕೇಳಿದರೆ ಎಂದೂ ಕೋಪ ಮಾಡಿಕೊಳ್ಳೋದಿಲ್ಲ. ಕೋಪ ಅವರು ಎರಡು ಕಾರಣಕ್ಕೆ, ಪ್ರಶ್ನೆ ತಪ್ಪಾಗಿದ್ದರೆ ಕೋಪ ಮಾಡ್ಕೊಳ್ತಾರೆ ಒಂದು, ಅಥವಾ ಅವ್ರಿಗೆ ಗೊತ್ತಿಲ್ಲದವರು ಕೋಪ ಮಾಡ್ಕೊಳ್ತಾರೆ ಒಂದು. ಇಲ್ಲದ ಹೋದ್ರೆ ಕೋಪ ಶೇಷಂ ಕೋಪೇನ ಪೂರ ಇತ್ತಂತ ನ್ಯಾಯ. ನಿಜವಾಗ್ಲೂ ತಿಳಿದವನು ಒಳ್ಳೆ ಪ್ರಶ್ನೆಗಳನ್ನ ಕೇಳಿ ಅಂತಾನೆ ಹೊರತು ಕೇಳಬೇಡಿ ಅಂತ ಹೇಳೋದಿಲ್ಲ. ಕೃಷ್ಣ ಹೇಳಿದ್ದಾನ ಮಾತನ್ನ ಭಗವಂತ, ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ. ಒಳ್ಳೆ ಪ್ರಶ್ನೆ ಕೇಳಿ ಉತ್ತರ ತಗೊಳ್ಳಿ ಅಂತ ಹೇಳಿರೋದ್ರಿಂದ ಪ್ರಶ್ನೆ ತಪ್ಪಲ್ಲ. ಒಳ್ಳೆ ಪ್ರಶ್ನೆ ಕೇಳಿದ ವೇದವ್ಯಾಸ ಹೇಳ್ತಾರೆ, ಹೌದಾ ನಿನಗೆ ನಂಬಿಕೆ ಬರಲಿಲ್ವಾ, ಆಯ್ತು ಬಿಡು, ದಿವ್ಯಂಭಿ ದರ್ಶನ ಮಿದಂ ಮಯಾತ್ಯ ದತ್ತಂ, ನಿನ್ನ ದಿವ್ಯ ದೃಷ್ಟಿ ಕೊಡ್ತೇನಯ್ಯ ನೋಡು ಅಂತ ಹೇಳಿದ. ಈ ಶಕ್ತಿ ಯಾರಿಗಿದೆ ಲೆಕ್ಕ? ದಿವ್ಯ ದೃಷ್ಟಿಯನ್ನ ತಮ್ಮ ಮುಖ ಕಾಣ್ಕೊಳ್ಳೋ ದಿವ್ಯ ದೃಷ್ಟಿನೇ ಇರೋದಿಲ್ಲ ಇವರಿಗೆ, ಇನ್ನೇನು ಉಳಿದವ್ರ ದಿವ್ಯ ದೃಷ್ಟಿ ಕೊಡೋದು? ಎಂಥ ವೇದವ್ಯಾಸ ದೇವರು ನೋಡಿ, ಋತರಾಜ ನೋಡ್ತಾ ಇದ್ದಾನೆ ಮಗಳನ್ನು ನೋಡ್ತಾನೆ, ಆಶ್ಚರ್ಯವೇ. ಸಾಕ್ಷಾತ್ ಭಾರತೀ ದೇವಿ, ಒಳಗಡೆಗೆ ಶಚಿ ಶ್ಯಾಮಲ ಉಷಾ, ಅಷ್ಟು ಜನ ಇದ್ದಾರೆ ನೋಡ್ತಿರ್ಲಿಕ್ಕೆ ಪರಮಾಶ್ಚರ್ಯವಾಗಿ ಹೋಯ್ತು. ತನ್ನ ಮಗಳು ಒಬ್ಬ ಮಗಳು ಅಂತ ತಿಳ್ಕೊಂಡು ನೋಡಿದ್ರೆ ಅಷ್ಟು ಜನ ಇದ್ದಾರೆ ಒಳಗೆ ನೋಡಿ. ಈಗ ಪಾಂಡವರು ನೋಡು ಅಂತ ಹೇಳ್ತಾರೆ. ಪಾಂಡವರು ನೋಡಿದ್ರೆ ಧರ್ಮರಾಜ ಸಾಕ್ಷಾತ್ ಯಮದೇವರು, ಭೀಮಸೇನ ಸಾಕ್ಷಾತ್ ವಾಯುದೇವರು, ಅರ್ಜುನ ಇಂದ್ರದೇವರು, ಅವರಿಬ್ಬರು ಕೂಡ ಅಶ್ವಿನಿ ದೇವತೆಗಳು. ನೋಡ್ತಾನೆ, ಇನ್ನೂ ನೋಡು ಅಂತ ಹೇಳ್ತಾರೆ. ಆಗ ಸರಿ ಈಗ ಅವ್ರ ಗಂಡ ಹೆಂಡತಿ ಜೊತೆಗಿರೋದು ಕಾಣ್ತಾ ಇದ್ದ. ಅವರ ಹೆಂಡತಿ ಅವರ ಗಂಡ ಅವರವರು ನೋಡ್ತಾ ಇದ್ದಾಗ ಏನು ಸಂಶಯ ಉಳಿಯಲಿಲ್ಲ ತನಗೆ. ಆಗ ಇಷ್ಟೆಲ್ಲ ಸಂಶಯ ಹೋಯ್ತು, ಈಗ ಗಾಬರಿ ಶುರುವಾಯ್ತು. ಪಾಪ ಇಷ್ಟೊಂದು ಸಂಶಯ ಇತ್ತಲ್ಲ ಹೊರಟೋಯ್ತು, ಗಾಬರಿ ಶುರುವಾಯ್ತು. ಏನ್ ಗಾಬರಿ ಗೊತ್ತಾ, ಇಂಥ ವೇದವ್ಯಾಸ ದೇವರನ್ನ ಹಾಗೆ ಹೇಳಿ ಹೀಗೆ ಹೇಳಿ ಏನೋ ತಲೆಯಾಡಿ ಪ್ರಶ್ನೆ ಕೇಳಿಬಿಟ್ನಲ್ಲ, ಏನಿದು ಅಂತ ಹೇಳಿದ. ಅಷ್ಟಾಂಗ ನಮಸ್ಕಾರ ಹಾಕಿಬಿಡ್ತಾನೆ, ಕಡಗಡ ನಡಿಗಿಬಿಡ್ತಾನೆ. ಅರ್ಜುನ ಹಾಗೆ ಮಾಡಿದನಲ್ಲ, ಭೀತ ಭೀತ ಪ್ರಣಮ್ಯ, ಕೃಷ್ಣಾನ ಏನೇನೋ ಮಾಡಿಬಿಟ್ಟೆ, ಎಂಥ ನಿನ್ನನ್ನ ನಾನು ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಕೃಷ್ಣ ಅಂತ ಕರೆದೆ, ಯಾದವ ಅಂತ ಕರೆದೆ, ಕೃಷ್ಣ ಆ ಕಡೆ ಓಡಿಸು ಈ ಕಡೆ ಓಡಿಸು ಏನೇನೋ ಮಾಡಿಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾನಲ್ಲ, ಹಾಗೆ ಮಾಡ್ತಾನೆ ವೇದವ್ಯಾಸರೇ, ನನ್ನನ್ನು ಕ್ಷಮಿಸಿ ತುಂಬಾ ತಪ್ಪು ಮಾಡಿದ್ದೇನೆ ಅಂತ ನಮಸ್ಕಾರ ಮಾಡಿ ಹೇಳ್ತಾರೆ. ಅದು ಬಿಟ್ಬಿಡು ಮಾರೆ, ಸರಿಯಾದ ಸರಿ ಹೋಯ್ತಾ ನಿನಗೆ ಮನಸ್ಸಿಗೆ, ಅವ್ರಿಗೆ ಬೇಕಾಗಿದ್ದ ಸರಿ ಹೋಯ್ತು ತಾನೇ ಈಗ ನಿನಗೆ, ಇನ್ನು ಏನು ಯೋಚನೆ ಮಾಡು, ಇನ್ನು ಮದುವೆ ಮಾಡಿಕೊಡ್ತೀಯ ಅಂದ್ರೆ ಸ್ವಾಮಿ ಇನ್ನು ಯಾರು ಏನಂದ್ರೆ ನನಗೆ ಯೋಚನೆಯೇ ಇಲ್ಲ. ಕಣ್ಣಾರೆ ಕಣ್ಣಲ್ಲಿ ಮುಗಿದೋಯ್ತು, ಪ್ರತ್ಯಕ್ಷಕ್ಕಿಂತ ದೊಡ್ಡ ಪ್ರಮಾಣ ಇಲ್ಲ. ಪ್ರತ್ಯಕ್ಷ ಅತಿ ದೊಡ್ಡ ಪ್ರಮಾಣ, ಈ ಚಾರ್ವಾಕರು ಹೊಸ ಒಪ್ಪಿದ ಪ್ರಮಾಣ. ಆದ್ರೆ ಮಾಯಾವಾದಿಗಳು ಹಾಗೆ ಮಾಡಲಿಲ್ಲ, ಪ್ರತ್ಯಕ್ಷ ಹೋಪ್ಲೆಸ್ ಅಂತ ಹೇಳ್ಬಿಟ್ಟು ಕಣ್ಣಿಗೆ ಕಂಡ್ರೆ ಸುಳ್ಳು ಅಂತ ಹೇಳ್ಬಿಟ್ಟು, ಕಣ್ಣಿಗೆ ಕಂಡ್ರೆ ಸುಳ್ಳು ಅಂತ ಅವ್ರು ಹೇಳ್ತಾರೆ. ಕಣ್ಣಿಗೆ ಕಂಡಿದ್ದಕ್ಕಿಂತ ಸತ್ಯ ಮತ್ತೊಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ಒಪ್ಪಿಕೊಂಡು ಆಗ ಮದುವೆ ಸಿದ್ಧರಾಗ್ತಾನಾದ್ರಿಂದ ದ್ರೌಪದಿಯ ಮದುವೆ ಒಬ್ಬ ಹೆಣ್ಣಿಗೆ ಒಬ್ಬ ಗಂಡಸಿನೊಂದಿಗೆ ಆದ ಮದುವೆ ಅಲ್ಲ ಅಂತ ಯಾರು ತಿಳ್ಕೊಂಡಿದ್ರೆ ಪೂರ್ಣ ತಪ್ಪು. ಅವರವರ ಗಂಡಂದಿರೊಂದಿಗೆ ಆಯ್ತು ಹೊರತು ಒಬ್ಬ ಹೆಣ್ಣಿಗೆ ಐದು ಜನ ಗಂಡಂದಿರ ಮದುವೆ ಯಾವ ಕಾಲಕ್ಕೂ ಆಗಲಿ, ಹೊರಗೆ ಮಾತ್ರ ಹಾಗೆ ಕಾಣ್ತಾ ಇದೆ. ಆದ್ರೆ ಒಳಗೆ ಮಾತ್ರ ಇದ್ದಿದ್ದೇ ಬೇರೆ. ಧಾರವಾಡದ ಕಡೆಗೆ ಹೋದ್ರೆ ನಿಮಗೊಂದು ಆಶ್ಚರ್ಯ ಕಾಣುತ್ತದೆ, ಅಲ್ಲಿ ಚಾಳುಗಳು ಅಂತ ಹೆಸರು ಆ ಕಡೆಗೆಲ್ಲ. ಚಾಳು ಅಂದ್ರೆ ಏನು ಗೊತ್ತೇನು, ಒಂದು ವಠಾರ ಅಂತ ಹೆಸರು. ಮೇನ್ ಡೋರ್ ಒಂದೇ ಇರುತ್ತದೆ, ಮೇನ್ ಡೋರ್ ಒಂದೇ. ಒಳಗೆ ಹೋದ್ರೆ ಬೇರೆ ಬೇರೆ ಮನೆಗಳ ಕಡೆ ಮನೆ ಅಡ್ರೆಸ್ ಕೊಟ್ಬಿಟ್ಟು ನೋಡಿದ್ರೆ ಒಂದೇ ಒಂದೇ ಕಾಣಿಸ್ತದೆ. ಈಗ ಹೊಸ ಟೈಪ್ ಕಾಣಿಸ್ತದೆ, ಈಗ ಚೇಂಜ್ ಆಗ್ತಾ ಇರುತ್ತೆ. ಈ ಹಳೆ ಧಾರವಾಡದಲ್ಲಿ ನೋಡಬೇಕು, ನೋಡಿಬಿಟ್ರೆ ಆ ಚಾಳುಗಳು ಅಂದ್ರೆ ಬೇರೆ ಎಂಟ್ರಿ ಒಂದೇ, ಒಳ ಕಣ್ಣಾದ್ರೆ ಬೇರೆ ಬೇರೆ ಬಾಗಿಲುಗಳು ಎಲ್ಲ ಬೇರೆ ಬೇರೆ ಪೂರ್ತಿ, ಯಾವುದು ಕಂಬೈನ್ ಆಗೋದೇ ಇಲ್ಲ. ಮೇನ್ ಡೋರ್ ಮಾತ್ರ ಒಂದೇ ಇರುತ್ತೆ. ದ್ರೌಪದಿ ದೇಹ ನೋಡಿ ತಿಳ್ಕೊಂಡಿರ್ತೇವೆ ಎಲ್ಲ ಕೂಡ, ಒಂದೇ ದೇಹ ಒಳಗೆ ಬೇರೆ ಬೇರೆ ಸ್ತ್ರೀಯರು, ಒಂದೇ ದೇಹ ಬೇರೆ ಬೇರೆ ಸ್ತ್ರೀಯರುಗಳು ಇರ್ಲಿಕ್ಕೆ ಏನು ತೊಂದರೆ ಇಲ್ಲ. ನಮ್ಮ ದೇಹನೇ ತಗೊಳ್ಳಿ, ಎಷ್ಟು ಜನ ದೇವತೆಗಳಿದ್ದಾರೆ ಗೊತ್ತಾ ನಮ್ಮ ದೇಹದೊಳಗೆ? 24 ಜನ ಸತ್ವಾಭಿಮಾನ ದೇವತೆಗಳಿದ್ದಾರೆ. ಆದ್ರೆ ಒಂದೇ ದೇಹದಲ್ಲಿ ಯಾವ ವಾಸ ಮಾಡ್ತಾರೋ, ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಯಾವ ಗೊಂದಲನೂ ಬರೋದಿಲ್ಲ. ದೇವರಿಗೆ ದೃಷ್ಟಾಂತ ಯಾತಕ್ಕೆ ಕೊಡಬೇಕು ಅಂತ ಕೇಳಬಾರದು. ಅವರೆಲ್ಲ ದೇವತೆಗಳು ಮೂಲತಃ, ಶಚಿ ಶ್ಯಾಮರ ಉಷಾ ಎಲ್ಲ ದೇವತೆಗಳು. ಇನ್ನೂ ಆಶ್ಚರ್ಯ ಅಂದ್ರೆ ಆ ದೇಹ ಒಂದು ಓವರ್ ನೈಟ್ ಕೊಡಿದಾದ ದೇಹ ಅಲ್ಲ, ಸಾವಿರ ಸಾವಿರ ವರ್ಷಗಳ ತಪಸ್ಸಿನಿಂದಾಗಿದೆ. ಆ ಚಂದ್ರಲೋಕಕ್ಕೆ ಹಾರಿಸಿದ್ರಲ್ಲ ರಾಕೆಟ್ ನ, ಅದು ಓವರ್ ನೈಟ್ ತಯಾರಾಗಿದ್ದಲ್ಲ, ಎಷ್ಟೋ ವರ್ಷಗಳ ಸತತ ಪ್ರಯತ್ನದಿಂದ ನಡೆಯದೇ ಹೊರತು ಬೇರೆ ಅಲ್ಲ. ಅಷ್ಟು ಹೇಳ್ತಾರೆ, ಒಂದ್ ಕಡೆಗೆ ಸತತ ಪ್ರಯತ್ನ ತಗೊಳ್ಬೇಕು ಅಂದ್ರೆ ಕೋಟಿಗಟ್ಟಲೆ ರೂಪಾಯಿ ಖರ್ಚು ಮಾಡುದು. ಎರಡ್ ಕಡೆಗೆ ಬಾಡೋರಿಗೆ ಒಂದ್ ಕಷ್ಟ ಇದೆ, ತಗೊಳಗ್ ಇನ್ನೊಂದು ಕಷ್ಟ ಇದೆ. ಆ ರೀತಿಯಾಗಿ ದ್ರೌಪದಿಯ ದೇಹದ ಹಿನ್ನೆಲೆಯಲ್ಲಿ ಏನೋ ತಮಾಷೆ ಹೇಳಿದ ಕಥೆ ಅಲ್ಲ, ಅಪಾರವಾದ ತಪಸ್ಸಿದ್ಧಿ, ಅಪೂರ್ವವಾದ ದೇವತಾ ಅನುಗ್ರಹ ಎಲ್ಲವನ್ನೂ ಸೇರಿ ತಯಾರಾದ ದೇಹ. ಮತ್ತು ಜಗತ್ತಿನ ಇತಿಹಾಸ ಮತ್ತೊಂದಂತ ಪ್ರಸಂಗ ನಡೀಲೇ ಇಲ್ಲ, ಅದೊಂದೇ ಅಂತ ಪ್ರಸಂಗ ನಡೆಯಿತು. ಇನ್ನೊಂದು ಪ್ರಶ್ನೆಗೆ ಉತ್ತರ ಇದೆ. ಏನು ಅಂದ್ರೆ, ಒಂದೇ ದೇಹದ ಹೆಚ್ಚನ ಕೂಡೋದಿಲ್ಲ ಇದೆಯಾ ಅಂತ ಕೇಳಿದ್ರೆ ಅದಿದೆ. ಈ ಪೂತನೆಯಲ್ಲಿ ಇಬ್ಬರು ಇದ್ರು, ಕಾಟಕಿ ಅಂತ ಒಬ್ಬಳಿದ್ದು, ಆ ಗುರುವಸಿ ಒಬ್ಬಳಿ, ಈ ಶಿಶುಪಾಲನಲ್ಲಿ ಜಯ ಇದ್ದ, ಹಿರಣ್ಯಕಶಿಪು ಇದ್ದ. ಅದೇ ರೀತಿ ನರಕಾಸುರನಲ್ಲಿ ದೇವತೆಗಳಿದ್ದ, ಕಂಸರೊಳಗೆ ಕಾಲನೇಮಿ ರಾಕ್ಷಸ ಭೃಗುಮುನಿಗಳು ಸನ್ನೆ ಆವೇಶ ಇತ್ತವನ. ಈ ರೀತಿ ಇರೋದೇನು ಹೊಸ್ತ ಅಲ್ಲ, ಆದ್ರೆ ಒಬ್ಬಿಬ್ರು ಅದನ್ನು ಕೇಳಿರ್ತೇವೆ. ಆದ್ರೆ ಈ ರೀತಿ ಇದ್ದಿದ್ದು ಮಾತ್ರ ದ್ರೌಪದಿ ದೇಹದಲ್ಲಿ ಮಾತ್ರ, ಅವರೆಲ್ಲ ಇದ್ದಿದ್ದು ಬೇರೆ ಬೇರೆ ಕಾರಣಕ್ಕೆ. ಇಲ್ಲಿ ಹಾಗಲ್ಲ, ಮದುವೆನೇ ಆಯ್ತು ಅನ್ನೋದು ಭಾರಿ ವಿಶೇಷ, ಅಂಥದ್ದು ಮಾತ್ರ ಎಲ್ಲೂ ನಡೆಯಲೇ ಇಲ್ಲ, ಇದು ಒಂದೇ ಪ್ರಸಂಗ. ಆದ್ರಿಂದ ಆವೇಶಗಳ ಕಾನ್ಸೆಪ್ಟ್ ಮಾತ್ರ ಪುರಾಣಕ್ಕೆ ಹೊಸ್ತಲ್ಲ. ಆದರೆ ಇಂಥ ಆವೇಶ ಮಾತ್ರ ದ್ರೌಪದಿಗೆ ಮಾತ್ರ ಮೀಸಲು, ಅದು ಇದ್ದಕ್ಕಿದ್ದ ಹಾಗೆ ಆಗಲಿಲ್ಲ. ಸಾವಿರಾರು ವರ್ಷಗಳ ಸುದೀರ್ಘ ತಪಸ್ಸಿನ ಫಲ ಅದರಲ್ಲಿದೆ. ಆದ್ದರಿಂದ ಯಾವ ಪ್ರಶ್ನೆಗೂ ಅವಕಾಶ ಇಲ್ಲ, ಮದುವೆ ಮಾಡಿಕೊಡು ಅಂತ ಹೇಳಿದ ಕಷ್ಟ ಮಾಡಿಕೊಟ್ಟ. ಜನ್ಮದಲ್ಲಿ ಮತ್ತೆ ಎಂದೂ ಆತ ಯೋಚನೆ ಮಾಡಲಿಲ್ಲ, ನೂರಕ್ಕೆ ನೂರಷ್ಟು ಖಚಿತ. ಆಶ್ಚರ್ಯ ಅಂದ್ರೆ, ವೇದವ್ಯಾಸ ಹೇಳ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ಮದುವೆ ಆಗೋಯ್ತು. ಇದನ್ನು ಯಾರ್ಯಾರು ನೋಡಿದ್ರಲ್ಲ, ಅವರೆಲ್ಲ ಎಂದೂ ಪ್ರಶ್ನೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ವೇದವ್ಯಾಸರು ಹೇಳಿ ತೋರಿಸಿ ಆದ ಮೇಲೆ ನಂಬಬೇಕು. ಸ್ವಂತ ತಂದೆಯಾಗಿ ಮದುವೆ ಕೊಟ್ಟ, ಮದುವೆ ಮಾಡಿ ಕೊಟ್ಟ ಅಂದ ಮೇಲೆ ಅವನ ನಂಬಿಕೆ ನಮ್ಮ ನಂಬಿಕೆ ಭಾರಿ ದೊಡ್ಡದ. ಈಗ ನಾನು ನಂಬಬೇಕು, ಇವತ್ತಿನ ಕಾಲಕ್ಕೆ ಹಾಗೆ ಏನಲ್ಲ, ಇವತ್ತು ಯಾರ್ಯಾರು ನಂಬಿಕೆ ಕೊಟ್ಟು, ಅವನ ನಂಬಿಕೆ ಬೇರೆನೇ ಇರುತ್ತೆ. ಹಿಂದಿನ ಕಾಲದಲ್ಲಿ ಹಾಗಿರಲಿಲ್ಲ, ಅವರೆಲ್ಲ ತಪಸ್ವಿಗಳಾದ್ದರಿಂದ ಜನ ಒಪ್ಪಾಗಿ ಮಾಡೋದು ಅವರು ಅವರ ಒಂದು ರಥವಾದ್ದರಿಂದ ಆತ ಮಾಡಿಕೊಟ್ಟಿದ್ದಕ್ಕೂ ಒಪ್ಪಬೇಕು, ವೇದವ್ಯಾಸ ಹೇಳಿದ್ದಕ್ಕೂ ಒಪ್ಪಬೇಕು, ಮತ್ತೆ ಒಪ್ಪಿಟ್ಬಿಟ್ರಿ ಅಷ್ಟು ಕೂಡ. ಎಷ್ಟು ಮಟ್ಟಿಗೆ ಒಪ್ಪಬೇಕಾಯ್ತು ಅಂದ್ರೆ, ದುರ್ಯೋಧನಾದಿಗಳು ಕೂಡ ಅದನ್ನ ಎಂದೂ ಬೈಲಕ್ಕೆ ಹೋಗ್ಲಿಲ್ಲ. ತುಂಬಿದ ಸಭೆಗಳಲ್ಲೂ ಕೂಡ ದುರ್ಯೋಧನಾದಿಗಳ ಮಾತನಾಡಕ್ಕೆ ಆಗಲಿಲ್ಲ ಅವ್ರ ಕೈಯಲ್ಲಿ. ಹೇಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅನ್ನು ಬೈದರೆ ಇವನು ಒಳಗಾಗ್ತಾರೆ ಇಮಿಡಿಯೇಟ್. ಕೋರ್ಟಿನ ಬೈದ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಹೇಳ್ತೇವಲ್ಲ ಆ ರೀತಿಯಾಗ ವೇದವ್ಯಾಸ ನಿರ್ಣಯವನ್ನ ಪ್ರಶ್ನಾತೀತವಾದ ನಿರ್ಣಯ ಅವ್ರು ಗುಟ್ಗುಟಾಗಬೇಕಾದ್ರೆ ಮಾತಾಡ್ಕೋಬಹುದು, ಅದೇನು ಮಾಡೋಕ್ಕಾಗೋದಿಲ್ಲ, ಅವ್ರ ಸ್ವರೂಪ ಅಷ್ಟೇ, ಅವರ ರಾಕ್ಷಸರು ಅಂತ ಅರ್ಥ. ಆದ್ರೆ ಎಂದು ಸಭೆಗಳಲ್ಲಿ ಆಕ್ಷೇಪಣೆ ಮಾಡ್ತಕ್ಕಂಥ ವಿಷಯ ಅದಾಗಲೇ ಇಲ್ಲ ಅಂತ ತಿಳ್ಕೊಂಡ್ರೆ ದ್ರೌಪದಿ ದೇವಿಯ ಪಾವಿತ್ರ್ಯ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ವೇದವ್ಯಾಸರು ಹೇಳಿ ಹೋಗಲಿಲ್ಲ, ಅಲ್ಲೇ ನಿಂತು ಮದುವೆ ಮಾಡಿಸ್ತಾ ಇದ್ದಾರೆ. ಅದು ಸಾಲದ ಅನ್ನ ಹಾಗೆ ಕೃಷ್ಣ ಬಂದು ಬಿಡಬೇಕಾ ಅಲ್ಲಿಗೆ, ಸ್ವಯಂವರ ಮುಚ್ಚಿಕೊಂಡು ಹೋಗಿದ್ದಾರೆ ಮತ್ತೆ ಇಮಿಡಿಯೇಟ್ಲಿ ಹಾಜರಲ್ಲಿ ಎಷ್ಟು ಸತ್ ಪಾಂಡವರತ್ರ ಕೃಷ್ಣ ಬರ್ತಾರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಭಕ್ತಿ ಪಾಂಡವರಿಗಿತ್ತು ಕೃಷ್ಣರ ಮೇಲೆ, ಅಷ್ಟು ಪ್ರೀತಿ ಕೃಷ್ಣನಿಗಿತ್ತು ಪಾಂಡವರ ಮೇಲೆ. ಮದುವೆ ಕಾಲಕ್ಕೆ ತಾನೇ ಇದ್ದಾರೆ. ನಾವು ಮಂಗಲಾಷ್ಟಕ್ಕೆ ಹೇಳಿದ್ರೇನೆ ಒಳ್ಳೆ ಮದುವೆ ಅಂತ ಕರಿತೇವೆ. ಇವತ್ತು ಹೇಳೋದು ಕಷ್ಟ, ಯಾರ್ದು ಮಂಗಲಾಷ್ಟ ಕೇಳ್ಬಿಟ್ರೆ ಯಾರೇ ಏನೋ ಆಗಿಬಿಟ್ಟಿರ್ತಾರೆ ಅದೊಳಗೆ, ಇವ್ರ ಪಂಗಡ ಬೇರೆ ಅವ್ರ ಪಂಗಡ ಬೇರೆ ಗಾಬರಿ ಆಗಿಬಿಡ್ತಾರೆ, ಅದು ಹೇಳೋದು ಕಷ್ಟ. ಅದು ಆ ಹಿಂದಿನ ಕಾಲಕ್ಕೆ ಮಂಗಲಾಷ್ಟಕ ಹೇಳಬೇಕಾದ್ರೆ ಅದು ಯಾರು ಹೇಳಬೇಕಾಗಿತ್ತು ಗೊತ್ತಾ? ಯಾರು ಹೇಳಿದ್ರೆ ಮಂಗಲಾಷ್ಟಕ ಆಗೋದಿಲ್ಲ, ಮಂಗಲಕರವಾದ ಜೀವನ ಸಾಗಿಸಿರಬೇಕು ಅಂತ ಸಾಗಿಸೋದು ಅನ್ಯಾಯ ಎಂದು ಒಪ್ಪೋದೇ ಇಲ್ಲ ಅವರು. ಅವ್ರು ಹೇಳಿದ್ರೆ ದೇವರ ಸನ್ನಿಧಾನ ಬಂತು ಅಂತ, ದೇವರ ಹೆಸರು ಹೇಳಿದ್ರೆ ಮಂಗಳವಾಗ್ತದೆ ಅಂತ. ದೇವರು ಮೂರು ರೂಪದಲ್ಲಿ ಇದ್ದಾನೆ, ವೇದವ್ಯಾಸ ರೂಪದಿಂದ ಇದ್ದಾನೆ, ಕೃಷ್ಣ ರೂಪದಿಂದ ಇದ್ದಾನೆ, ಪರಶುರಾಮ ರೂಪದಿಂದ ಇದ್ದಾನೆ, ಯಜ್ಞಮಂಟಪ ದ್ರೌಪದಿ ದೇವಿ ಬಂದಿದ್ದಾರೆ. ಇದೆಲ್ಲ ನೋಡಿದಾಗ ನಮಗೆ ಸಂಶಯ ಎಲ್ಲಿ ಉಳಿಬೇಕೀಗ? ಜನ ಎಲ್ಲ ಒಪ್ಪಿಕೊಂಡು ಬಿಟ್ರು. ದ್ರೌಪದಿ ದೇಹ ಇಷ್ಟೆಲ್ಲ ವಿಚಿತ್ರವಾದ ದೇಹ ಆದ್ದರಿಂದ ಆ ದೇಹ ಹುಟ್ಟಿದ್ದು ತಾಯಿ ಗರ್ಭದಲ್ಲಿ ಹುಟ್ಟಲೇ ಇಲ್ಲ, ಬೆಂಕಿ ಯಜ್ಞಕುಂಡದ ಮೇಲಿಂದ ಹುಟ್ಟಿ ಅವತಾರ ಮಾಡಿ ಬರ್ತಿದ್ರು. ದೇಹದ ಸೃಷ್ಟಿನೇ ಹಾಗೆ ನಡೀತಾ ಇದೆ. ಯಜ್ಞವೇದಿ ಮತ್ತು ಯಜ್ಞವೇದಿ ಅಂದ್ರೆ ಪವಿತ್ರವಾದ ಯಜ್ಞ, ಯಾಜೋಪಯಾಜರು ಮಾಡಿದಂತ ಯಜ್ಞ, ವೇದ ಮಂತ್ರಗಳ ಸುರಿಮಳೆಯಾದಂತಹ ಯಜ್ಞ. ಅದರಲ್ಲಿ ಸಾಕ್ಷಾತ್ ದ್ರೌಪದಿ ದೇವಿ ವೇದಿ ಮಧ್ಯಾತ್ ಸಮುದ್ಧಿತ ಸಮುದ್ಧಿತ. ಇನ್ಯಾರು ಪ್ರಶ್ನೆ ಮಾಡ್ಬೇಕು ಲೆಕ್ಕ ಹಾಕಿ? ಯಾವ ಪ್ರಶ್ನೆಗೂ ಅವಕಾಶವೇ ಇಲ್ಲ. ಹಾಗೆ ಒಂದು ಮದುವೆ ನಡೀತಂತೆ. ಆಗ ಕೃಷ್ಣ ಪರಮಾತ್ಮ ಸ್ವತಃ ಅನೇಕ ವಿಧವಾದ ಕಾಣಿಕೆಗಳನ್ನು ಕೊಟ್ಟು ಅದನ್ನ ಸನ್ಮಾನ ಮಾಡ್ತಾ ಇದ್ದಾನೆ ಪಾಂಡವರನ್ನು. ದ್ರೌಪದಿಗೆ ಪಾಂಡವರಿಗೆ ವಿಚಿತ್ರ ಕಾಣಿಕೆಗಳನ್ನು ಕೊಟ್ಟಂತೆ. ವೇದವ್ಯಾಸರು ಕಾಣಿಕೆ ಕೊಟ್ಟರಂತೆ. ಇದು ಕ್ಷತ್ರಿಯ ರೂಪ ಬೆಳ್ಳಿ, ಇವಾಗ ಬೆಳ್ಳಿ ಬೆಳ್ಳಿ ಆಯ್ಕೆ ಉಪಯೋಗಿಸ್ತಾನೆ ಇದ್ದಿಲ್ಲ, ಮಿನಿಮಮ್ ಬಂಗಾರ ಆಗಿದ್ದ ಕಾಲದ ಬಂಗಾರ ರತ್ನಗಳ ಹೊರತು ಬೇರೆ ಇಲ್ಲವೇ ಇಲ್ಲ. ಅದೆಲ್ಲ ಕೊಟ್ಟಂತ ಕೃಷ್ಣ. ಅದೇನ್ ಕೊಟ್ಟಂತ ಗೊತ್ತೇನು? ಏನೋ ಒಂದೇ ಆವರಣ ಪ್ರೆಸೆಂಟ್ ಮಾಡಿದ್ದಲ್ಲ, ಗೃಹಯೋಗ್ಯ ಸಮಸ್ತ ಭಾಂಡಂ ಸೌವರ್ಣಮೇವ ಅಂತ ಆಚಾರ ಹೇಳ್ತಾರೆ. ಅಡಿಗೆ ಪಾತ್ರೆಗಳು ಕೂಡ ಬಂಗಾರದ್ದೇನೆ, ತಪ್ಪಲೆ ಗಿಪ್ಪಲೆ ಎಲ್ಲ ಬಂಗಾರದ್ದೇನೆ, ಪ್ರತಿಯೊಂದು ಬಂಗಾರದ್ದೇನೆ. ಈ ರೀತಿ ಕೊಡ್ಲಿಕ್ಕೆ ಯಾರಿಗೆ ಸಾಧ್ಯ? ದೇವರ ಹೊರತು ಯಾರಿಗೂ ತಮಾಷೆ ಗೊತ್ತೇನಾಗ? ಸ್ವಂತ ಮಗನ ದೃಪದಾದ ಎಷ್ಟು ಕೊಟ್ಟನಲ್ಲ, ಅದಕ್ಕಿಂತ ಜಾಸ್ತಿ ಕೊಟ್ಟಿದ್ದು ಕೃಷ್ಣ. ಬಹುಶಃ ರೆಕಾರ್ಡ್ ಇಡ್ಬೋದು. ಅಂದ್ರೆ ಸ್ವಂತ ಮಾವ ಕೊಡೋದಕ್ಕಿಂತ ಜಾಸ್ತಿ ಕೊಟ್ಟಿದ್ದು ಕೃಷ್ಣ. ಅದಕ್ಕೆ ಹೇಳಿದ ದೇವರು ಕೊಟ್ಟಾಗ ಯಾರು ಕೊಡ್ತಾರೆ ಅಂತ ಅದಕ್ಕೆ ಹೇಳು. ಮತ್ತೆ ಯಾವ ಮಾವ ಕೊಟ್ಟರು ಒಳಗೆ ದೇವರು ಕೊಟ್ಟಿಸ್ಬೇಕು ಹೊರತು ಆ ಮಾವ ಕೊಡ್ಲಿಕ್ಕೆ ಎಲ್ಲಿಂದ ಕೊಡ್ತಾನೆ? ನಿಜವಾಗ್ಲೂ ದೇವರು ಕೊಟ್ಟರೆ ಉಂಟು, ಇಲ್ಲದವದ್ರೆ ಇಲ್ಲ. ಕೃಷ್ಣ ಸ್ವತಃ ಕೊಟ್ಟಂತೆ ವೇದವ್ಯಾಸ ರೂಪದಿಂದ ಆಶೀಷೋ ಅಗ್ರಹ ಆಶೀರ್ವಾದ ಮಾಡಿಬಿಟ್ಟಂತೆ. ಬ್ರಾಹ್ಮಣ ರೂಪದಿಂದ ಆಶೀರ್ವಾದ, ಆ ರೂಪದಿಂದ ಪೂರ್ವವಾದ ವಸ್ತುಗಳ ಸುರಿಮಳೆ. ಅಷ್ಟು ಮಾಡಿಕೊಟ್ಟು ಮತ್ತೆ ಬರ್ತೇನೆ ಅಂತ ಹೊರಟು ಬಿಡ್ತಾನೆ. ಪಾಂಡವರಿಗೆ ಒಳ್ಳೆ ಸಂಭ್ರಮದ ವಿವಾಹ ನಡೆದು ಮತ್ತೆ ಹಿಂದೆ ಹೇಳಿದೆ, ಒಬ್ಬೊಬ್ಬರನ್ನು ಪ್ರತ್ಯೇಕ ಪ್ರತ್ಯೇಕ ಕುರಿಸಿ ಮದುವೆ ಮಾಡ್ತಾ ಇದ್ದ. ಧರ್ಮರಾಜ ದ್ರೌಪದಿ, ಆಗ ಒಳಗೆ ಶ್ಯಾಮಲಾದೇವಿ ಅಷ್ಟೇ, ಇಲ್ಲಿ ಸಾಕ್ಷಾತ್ ಯಮದೇವರು ಪೂಜೆಯಾಗಿ. ಆಮೇಲೆ ಮತ್ತೆ ಮದುವೆ, ಆಮೇಲೆ ಧರ್ಮರಾಜ ಅಲ್ಲಿ ಅರ್ಜುನ, ಅಲ್ಲಿ ದ್ರೌಪದಿ, ಇಲ್ಲಿ ಇಂದ್ರ, ಅಲ್ಲಿ ಶಚಿ. ಈ ತರ ಐದು ಪ್ರತ್ಯೇಕ ಪ್ರತ್ಯೇಕ ಉದ್ಯೋಗ ಮಾಡ್ತಾ ಇದ್ದೆ. ಉಷಾದೇವಿ ಮಾತ್ರ ಎರಡು ರೂಪ ಅವರಿಗೆ, ಉಷಾದೇವಿ ಎರಡು ರೂಪ ಆದ್ರಿಂದ ಎರಡು ರೂಪದಲ್ಲಿ ಪ್ರತ್ಯೇಕ ಪ್ರತ್ಯೇಕ ಅವರಿದ್ದಾರೆ. ಇಂಥ ಮದುವೆ ನಡೆದು ಅತ್ಯಂತ ಮಂಗಳಕರವಾದ ವಿಚಿತ್ರವಾದ ಮದುವೆ ನಡೀತು. ಎಲ್ಲ ವಾಪಸ್ ಹೋಗ್ತಾರೆ. ದುರ್ಯೋಧನರು ವಾಪಸ್ ಹೋಗೋದ್ರೆ ಮತ್ತೆ ಬರಲಿಕ್ಕೆ ಅಂತ ಅರ್ಥ. ಕಳ್ಳನ ಜೈಲಿ ಬಿಟ್ರೆ ಮತ್ತೆ ಬಂದ್ಬಿಟ್ಟಿರ್ತಾರೆ ದ್ರೌಪದಿ ಆಗಲೇ. ಅವನು ಸೇಮ್ ಡೇನೆ ಹಾಜರಾದ್ರೂ ಆದನೆ ಅವನು ಜೈಲ ಮನೆಗಿಂತ ದೊಡ್ಡದಾಗಿರೋದು. ಹೋದ್ರು ಮತ್ತೆ ವಾಪಸ್ ಗೊತ್ತೇ ಬಿಟ್ರಿ. ಇದಕ್ಕೋಸ್ಕರ ಇನ್ನೂ ಅವ್ರಿಗೆ ಪಾಂಡವರು ಅಂತ ಗೊತ್ತಾಗಿಲ್ಲ. ಇವ್ರು ಯಾರೋ ಕೂಡ ಯಾರೋ ಬ್ರಾಹ್ಮಣ ಆಗಿ ಮಾಡಿಬಿಟ್ಟ ಅಂತಾನೆ ಅವ್ರ ಕನಸು. ಅವರಿಗೆಲ್ಲ ಕೂಡ ಇನ್ನೂ ಸಿಟ್ಟು ಮುಗುದಿಲ್ಲ. ಅವರಿಗೆ ಯಾರೋ ಅಡಿಯಂದಿರಿಬ್ರು ಭಾರಿ ಸಿಕ್ಕಿದ್ದಾರೆ, ಓಡಿಸ್ಬಿಡೋಣ ಅಂತ ಯೋಚನೆ ಮಾಡಿ ಹೋದವರೇ ಮತ್ತೆ ಬರ್ತಾರೆ. ದೊಡ್ಡ ಸೈನ್ಯನೇ ತರ್ತಾರೆ. ದೊಡ್ಡ ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ದ್ರುಪದ ರಾಜರ ಇಬ್ಬರು ಮಕ್ಕಳು ಸಾಯ್ತಾರೆ. ಅದು ಭಾರಿ ವಿಷಯ, ರೈತರಿಗೆ ಗೊತ್ತಿರೋದಿಲ್ಲ. ಚಿತ್ರೇ ಹತೇಚ ಸಮರೇ ಸಚಿತ್ರ ಕೇತವು, ಚಿತ್ರ ಅಂತ ಒಬ್ಬ ಮಗ ಇರ್ತಾನೆ, ಚಿತ್ರಕೇತವಂತ ಮಗ ಇರ್ತಾನೆ. ಇಬ್ಬರನ್ನು ಕೂಡ ದ್ರುಪದ ರಾಜ ಆ ಯುದ್ಧದಲ್ಲಿ ಕಳ್ಕೊಳ್ಬೇಕಾಗಿದೆ. ಅಷ್ಟೊತ್ತು ಕೂಡ ಪಾಂಡವರ ಸಹಾಯ ಅಂತ ಕೇಳಿರೋದಿಲ್ಲ. ಈಗ ಇನ್ನು ಪರಿಸ್ಥಿತಿ ಭಾರಿ ಕೆಟ್ಟೋಗ್ತಾ ಇದೆ ಅಂತ ಗೊತ್ತಾದಾಗ ಆಗ ಭೀಮಾರ್ಜನರು ಯುದ್ಧಕ್ಕೆ ಬರ್ತಾರೆ. ಇದು ಮೇಲೆ ಯುದ್ಧಕ್ಕೆ ಬಂದಾಗ ಭೀಮಸೇನೆ ಮೆಥಡ್ ಗೊತ್ತಲ್ಲ, ಸಣ್ಣ ಪುಟ್ಟ ಹೊಡೆಯೋ ರೀತಿಯಲ್ಲ. ಯಥಾ ಪ್ರಕಾರ ಮರ ಕಿತ್ತಿ ನಿಂತ್ಕೊಂಡ್ರೆ ಎಲ್ಲ ಪರಾರಿಯರಿವ್ರು ಯಾರು ಕೂಡ. ಅರ್ಜುನ ಬಾಣದ ಪೆಟ್ಟಿಗೆ ಅವರು ಓಡ್ತಾರೆ, ಭೀಮರ ಪೆಟ್ಟಿಗೆ ಇವರು ಓಡ್ತಾರೆ. ಬಟ್ ಒಂದು ಇಂಪ್ರೂವ್ಮೆಂಟ್ ಅಂದ್ರೆ ಇವ್ರು ಯಾರು ಅಂತ ಗೊತ್ತಾಯ್ತು ಅವ್ರಿಗೆ. ಈ ಸಲ ಬ್ರಾಹ್ಮಣ ವೇಷದಲ್ಲಿ ಹಿಂದೆ ಯುದ್ಧ ಮಾಡಿದ್ರು, ಈಗ ಭೀಮನಾಗೆ ಯುದ್ಧ ಮಾಡಿದ್ರು. ಬ್ರಾಹ್ಮಣ ವೇಷ ಇಲ್ಲ ಅವರಿಗೀಗ, ಭೀಮ ಭೀಮನಾಗಿನೆ, ಅರ್ಜುನ ಅರ್ಜುನಾಗಿನೇ, ಅವರಿಗೆ ಎರಡನೇ ಸಂಕಟ ಶುರುವಾಯ್ತು. ಈಗ ದ್ರೌಪದಿ ಸಿಕ್ಲಿಲ್ಲಲ್ಲ ಅಂತ ಸಂಕಟ ಆಗಿತ್ತಲ್ಲ, ದ್ರೌಪದಿ ಪಾಂಡವರೇ ಸಿಕ್ಲಾದ ಒಂದು ಸಂಕಟ, ಪಾಂಡವರು ಬದುಕಿದ್ದಾರೆ ಇನ್ನೊಂದು ಸಂಕಟ, ಸಂಕಟದ ಪರಮಾಲೆ ಶುರುವಾಯ್ತು ದುರ್ಯೋಧನಾದಿಗಳಿಗೆ ಇನ್ನೊಂದು ಸಂಕಟ. ಇದನ್ನು ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಹಣೆ ಬರ ಅರಗಿನ ಮನೆ ಕತೆ ಗೊತ್ತಾಗುತ್ತಲ್ಲ. ಈ ಸಂಕಟಗಳ ಮಧ್ಯೆ ಒತ್ತಾಡುತ್ತ ಎಂದೂ ಕೂಡ ಕೆಟ್ಟದ್ದರಿಂದ ಒಳ್ಳೇದಾಗೋದಿಲ್ಲ. ನಾತತೋ ವಿದ್ಯತೆ ಭಾವ, ನಾ ಭಾವೋ ವಿದ್ಯತೆ ಸತಃ, ಉಭಯೋರಪಿ ದೃಷ್ಟೋಂತಸ್ತು ಅನಯೋಹೋ ತತ್ವದರ್ಶಿ ಬಿಗಿ. ಭಗವಂತ ಹೇಳಿದ, ಒಳ್ಳೆ ಕೆಲಸಗಳನ್ನು ಮಾಡಿ ಕೆಟ್ಟ ಫಲ ಸಿಗೋದೇ ಇಲ್ಲ, ಕೆಟ್ಟ ಕೆಲಸಗಳನ್ನು ಮಾಡಿದ್ರೆ ಒಳ್ಳೆ ಫಲಸ ಬರೋದೇ ಇಲ್ಲ. ಇದು ಶಾಶ್ವತವಾದ ಸಿದ್ಧಾಂತ. ಇದು ನಂಬಿ ಬದುಕಿದರೆ ನಮಗೆ ಆಗಿರೋ ಕೆಟ್ಟದ ಕಾಣುತ್ತಷ್ಟೇ, ಕೊನೆ ಒಳ್ಳೇದಾಗಲೇಬೇಕು ಭಗವಂತನ ನಿಯಮ. ಅದಕ್ಕೆ ಪಾಂಡವರ ಕತೆ ಈ ಕಡೆ ಒಳ್ಳೇದ ದುಷ್ಟ ಅಂತ, ದುರ್ಯೋಧನ ಕತೆ ಕೆಟ್ಟಕ್ಕೆ ದುಷ್ಟ ಅಂತ, ಅವರೆಲ್ಲ ಮತ್ತೆ ವಾಪಸ್ ಹೋಗ್ತಾ ಇದ್ದಾರೆ. ಪಾಂಡವರು ವಾಸ ಮಾಡ್ತಾ ಇದ್ದಾರೆ, ದಿವಸಗಳು ಕಳೀತಾ ಇವೆ. ಈ ಕಡೆಗೆ ದ್ರುಪದ ದುಷ್ಟದ ಇವರೆಲ್ಲ ಫಸ್ಟ್ ಟೈಮ್ ವಾಪಸ್ ಬಂದ ಕಾಲಕ್ಕೆ ದ್ರುಪದ ಸ್ವಯಂವರ ಅಂದ್ರೆ ವಾಪಸ್ ಹೋದ್ರಲ್ಲ, ದಾರಿಯಲ್ಲಿ ಬರ್ತಾ ಇದ್ದಾರೆ. ವಿತರ ಎಲ್ಲ ವಿಷಯ ಸಂಗ್ರಹ ಮಾಡಿದ್ದ ವಿದುರ, ವಿತರ ಅಷ್ಟ ಜೊತೆ ಮಾತಾಡ್ತಾ ಕೂತಾಗ, ಅಣ್ಣ ಏನು ಪುಣ್ಯ ನಿನ್ನ ಮಕ್ಕಳದು, ತುಂಬಾ ಮುಂದೆ ಬಂದ್ಬಿಟ್ಟಿದ್ದಾರೆ, ನಿನ್ನ ಮಕ್ಕಳು ಭಾರಿ ಪುಣ್ಯವಂತರು ತುಂಬಾ ಮುಂದೆ ಬಂದಿದ್ದಾರೆ, ವಿತರ ಅಷ್ಟೇನು ತಿಳ್ಕೊಂಡ್ಬಿಟ್ಟ, ಪಾಪ ಇವರೆಲ್ಲ ಹೋಗಿದ್ದಾರೆ ದ್ರೌಪದಿ ಸ್ವಯಂವರಕ್ಕೆ, ಹುಷ ದುರ್ಯೋಧನ ಮತ್ತೆ ಯಂತ್ರ ಬೇದರೆ ಮಾಡಿರಬೇಕು, ದ್ರೌಪದಿ ಮಾಲೆ ಹಾಕಿರಬೇಕು ಅಂತ ತಿಳ್ಕೊಂಡ್ಬಿಟ್ಟು, ಏನು ಸಂಭ್ರಮನೇ ಸಂಭ್ರಮ, ಏನು ಬಂಗಾರ ಕೊಟ್ಟಿದ್ದೇನು ವಸ್ತ್ರ ಕೊಟ್ಟಿದ್ದೇನೋ ಕೊಟ್ಟುಬಿಟ್ಟಂತೆ, ಇದರ ಬಿಡ್ಲೆ ಎಲ್ಲ ತಗೊಂಡ್ಬಿಡ್ತಾನೆ, ಇವ್ರು ಕೊಡೋದೇ ಕಷ್ಟ, ಯಾಕೆ ಬಿಡಬೇಕು ಅಂತ ಎಲ್ಲ ತಗೊಂಡ್ಬಿಡ್ತಾನೆ. ತಗೊಂಡು ಪ್ಯಾಕ್ ಮಾಡ್ಕೊಂಡು ಆಮೇಲೆ ಹೇಳ್ತಾನೆ, ಅಣ್ಣ ನಿನ್ ಮಕ್ಕಳೊಂದು ಯಾರು ತಿಳ್ಕೊಂಡಿ ಅಂತ ಕೇಳಿದ. ಏ ದುರ್ಯೋಧನಾದಿಗಳು, ಅಯ್ಯೋ ಆ ಪಾಪಿಗಳಿಗೆ ಅದೆಲ್ಲ ಸಾಧ್ಯ ಇಲ್ಲ, ನಿನ್ನ ಮಕ್ಕಳು ಅಂದ್ರೆ ಪಾಂಡವರು ಅಂತ ಹೇಳಿ ರಾಷ್ಟ್ರನಿ ಶಾಖು ಶಾಖ. ಅರೆ ಪಾಂಡವರು ಸಾಯಲಿಲ್ವಾ ಅಂತ ಕೇಳ್ತಾನೆ. ಈ ಸುದ್ದಿ ಇವತ್ತರೂ ಗೊತ್ತಿರಲಿಲ್ಲ ಅತನಿಗೆ, ಸತ್ತವರು ತಿಳ್ಕೊಂಡ್ಬಿಟ್ಟೆ ಪಾಂಡವರು ಸಾಯಲಿಲ್ವಾ, ಅವರು ಸಾಯಲಿಲ್ಲಲ್ಲ, ಸಾಯಿಸಿದ್ದಾರೆ ಹಿಡಿಂಬ ಬಕಾಸುರಾದಿಗಳನ್ನ. ಅಷ್ಟೇ ಅಲ್ಲ, ಇವತ್ತು ದ್ರೌಪದಿ ಸ್ವಯಂವರರಿಗೆ ಮತ್ತೆ ವೇದನೆ ಮಾಡಿದ್ದು ಅರ್ಜುನ, ಅಲ್ಲಿ ಭೀಮಸೇನ ಎಲ್ಲ ಇದ್ದಾರೆ, ಇದೆಲ್ಲ ವೇದವ್ಯಾಸರು ಬಂದು ಮದುವೆ ಮಾಡಿಸಿದ್ದಾರೆ ಅಂತ ಹೇಳಿದಾಗ ಎಷ್ಟು ಸಂಕಟ ಆಯ್ತಿರ್ತಾ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಪಾಪ. ಆದ್ರೆ ತೋರಿಸ್ಕೋಬಾರ್ದಲ್ಲ, ಅದನ್ನ ತೋರಿಸ್ಕೊಂಡ್ರೆ ಎಲ್ಲ ಹಿಂದೆ ಪ್ಲಾನ್ ಎಲ್ಲ ಗೊತ್ತಾಗ್ಬಿಡ್ತದೆ. ಸ್ವಾಕಾರ ಊಹರ ಪರಹ, ತನ್ನ ರೂಪ ಮುಚ್ಚಿಗೋಬೇಕು ಅಂತ ಹೇಳ್ಬಿಟ್ಟು ಹೌದಾ ಅಂತಿದ್ರ, ಎಷ್ಟು ಒಳ್ಳೆ ಸುದ್ದಿ ಹೇಳ್ಬಿಟ್ಟು. ನಿಜವಾಗ್ಲೂ ಅವ್ರು ಭಾರಿ ದುಃಖ ಆಗಿಬಿಟ್ಟಿತ್ತು, ಈಗ ದುಃಖ ಆಗ್ತಿದೆ ಪಾಪ, ಮೊದಲಾಗಿದ್ದಿಲ್ಲ, ಹೇಳೋದು ಮಾತ್ರ ಭಾರಿ ದುಃಖ ಆಗಿಬಿಟ್ಟಿತ್ತು. ಹೌದಾ, ಹೋಗ್ಲಿ ಬಿಡು ಅಂತ ಹೇಳಿ ಇನ್ನೂ ಸಂತೋಷ ಮತ್ತೆ ಕಾಡಿಕೆ ಕೊಟ್ಟಂತೆ, ಇದ್ರೆ ಡಬಲ್ ಅಡ್ವಾಂಟೇಜ್. ಈಗ ಅದನ್ನು ತಗೊಂಡ್ಬಿಟ್ಟಂತೆ ಪಾಪ, ಯಾತಕ್ಕೆ ಅಂದ್ರೆ ಅದು ಕಾಡಿಕೆ ಮುಖ್ಯ ಅಲ್ಲ, ಅದ್ರ ಬಾರ ಸ್ವರ್ಗಾಕ ಮುಖ್ಯ ಆಗಿತ್ತು ಅಂದ್ರೆ. ಅಂದ್ರೆ ಪಾಂಡವರಿಗೆ ಕ್ಷೇಮವಾಗಿದ್ದ ವಿದುರ ಹೇಳ್ತಾನೆ, ವಿದುರ ದೃಷ್ಟಿಯೆಲ್ಲ ಪಾಂಡವರ ಕಡೆ. ಆಶ್ಚರ್ಯ ಗೊತ್ತೇ, ದ್ರೌಪದಿ ಕಲ್ಯಾಣದ ಕಥೆಯನ್ನ ಮೊದಲು ಹೇಳಿದ್ದು ವಿದುರನೆ, ಫಸ್ಟ್ ಪ್ರವಚನ ಮಾಡಿದ ವಿದುರನೆ. ಅದರಿಂದ ಧೃತಾಷ್ಟ್ರಾದಿಗಳ ಮುಂದೆ ಅವರು ಅವರ ಸಂಕಟ ಆಗಿದ್ದವರು ಪಾಪ, ಒಳ್ಳೆಯವರಿಗೆ ಮಾತ್ರ ಭಾರಿ ಖುಷಿ ಆಗಬೇಕು. ಎಲ್ಲ ಸುದ್ದಿ ಗೊತ್ತಾಯಿತು, ದುರ್ಯೋಧನಾದಿಗಳು ಬಂದ್ರು, ಅವ್ರು ಬಂದ್ರು ಮಂಕುಮುಖ ಮಾಡಿಕೊಂಡು ಬಂದ್ರು. ಅವಾಗ ಅರ್ಥ ಆಯ್ತಂತೆ, ಈ ರೀತಿ ನಡೀತಾ ನಡೀತಾ ಒಂದು ವರ್ಷ ಕಳೀತಾ ಇದೆ, ಪಾಂಡವರು ಅಲ್ಲೇ ಇರ್ತಾರೆ, ಒಂದು ವರ್ಷ ಕಳೀತಾ ಇದೆ. ಮುಂದೇನಾಯ್ತು ಅದು ಭಾರಿ ಇಂಪಾರ್ಟೆಂಟ್. ಈ ಮಧ್ಯೆ ದುರ್ಯೋಧನ ಮದುವೆ ಆಗುತ್ತೆ, ಅವನ ಮದುವೆಗಳು ಬೇರೆ ಆಗುತ್ತೆ, ಈ ಮಧ್ಯೆ ಅವನ ಮದುವೆ ಹೇಗಾಯ್ತು, ಪಾಂಡವರ ಮದುವೆ ಎಲ್ಲ ಕೇಳಿದ್ವಲ್ಲ ನಾವೀಗ, ದುರ್ಯೋಧನ ಮದುವೆ ಹೇಗಾಯ್ತು ಒಂದು ಭಾರಿ ವಿಶೇಷ. ಅವನ ಕನ್ಯೆಯರು ಯಾರು, ಅವನ ಮದುವೆ ಹೇಗಾಯ್ತು, ಅದು ಮದುವೆಯಾದ್ರೂ ಸರಿಯಾಗಿ ಮಾಡ್ಕೊಂಡ, ಅನೇಕ ಪ್ರಶ್ನೆಗಳಿಗೆ ಉತ್ತರ ಬೇಕಲ್ಲ. ನಾಳೆ ದಿವಸ ನಡೆಯುತ್ತೆ. ಇವತ್ತು ವೇದವ್ಯಾಸರ ಬಗ್ಗೆ ಕಥೆ ಹೇಳಿದೆ, ದ್ರೌಪದಿ ದೇವಿಯ ಕಥೆಯನ್ನ ಅನೇಕರು ಸಾಕಷ್ಟು ಜನಕ್ಕೆ ಅರ್ಥ ಆಗಿರೋದು ಕಷ್ಟ ಅದು. ಆದರೆ ಪುಸ್ತಕ ಇದೆ, ವೇದವ್ಯಾಸ ದರ್ಶನ ಅಂತ ಮೊನ್ನೆ ಪುಸ್ತಕ ಬಿಡುಗಡೆ ಆಯ್ತಲ್ಲ, ಅದ್ರ ಪೂರ್ತಿ ಕಥೆ ಇದೆ. ಅದರ ಇಡೀ ವೇದವ್ಯಾಸರ ಸಂಪೂರ್ಣ ಚರಿತ್ರೆ ಪುಸ್ತಕದಲ್ಲಿ ಸಿಗುತ್ತೆ. ಒಂದು 15 ಕಡೆ ಬಿಡುಗಡೆ ಪುಸ್ತಕ ಬಿಡುಗಡೆಯಾಗಿದೆ. ಆ ಪುಸ್ತಕದೊಳಗೆ ಸಮಸ್ತ ವೇದವ್ಯಾಸರ ಮಹಿಮೆ ಪೂರ್ತಿ ಒಂದು ಕಡೆಗೆ ಬಂದಿದೆ. ಅಪೇಕ್ಷೆ ಇದ್ದವರು ಆ ಪುಸ್ತಕದ ಪ್ರಯೋಜನ ಪಡೆಯಬಹುದು ಅಂತ ಹೇಳ್ತಾ ಮತ್ತೊಂದು ಪ್ರಕಟಣೆ ಉಂಟು. ಪರೋಪೂಜ್ಯ ಶ್ರೀ ವಿದ್ಯಾಧೀಶ ತೀರ್ಥ ತ್ರಿಪಾದಂಗಳವರು, ಪರ್ಯಾಯ ಪೀಠಾಧೀಶರು ಅನೇಕ ರೀತಿಯಾದ ಮಹತ್ವಪೂರ್ಣವಾದ ಕಾರ್ಯಗಳಿಂದ ತಮ್ಮ ಪರ್ಯಾಯವನ್ನು ಬಹಳ ವೈಭವದಿಂದ ನಡೆಸ್ತಾ ಇದ್ದಾರೆ. ಅದರ ಒಂದು ಮುಖ್ಯ ಕಾರ್ಯಕ್ರಮವಾಗಿ ಪರ್ಯಾಯ ಮುಕ್ತಾಯದ ವೇಳೆಗೆ ಕೃಷ್ಣ ಮಂತ್ರದನ್ನ ಕೋಟಿ ಬಾರಿ ಕೃಷ್ಣ ಮಂತ್ರ ಜಪ ಮಾಡಿಸಿಬಿಟ್ಟು ಕೃಷ್ಣಾರ್ಪಣ ಅಂತ ಅರ್ಪಿಸಬೇಕು ಅನ್ನೋ ಸಂಕಲ್ಪ ಮಾಡಿದ್ದಾರೆ. ಅದಕ್ಕಾಗಿ ಪ್ರತಿಯೊಬ್ಬರು ಆಸಕ್ತರಾದ ಭಕ್ತರೆಲ್ಲ ಕೂಡ ದಿವಸಕ್ಕೆ 1008 ಬಾರಿ ಶ್ರೀ ಕೃಷ್ಣಾಯ ನಮಃ, ಅದು ಓಂ ಜಿಮ್ ಸೇರಿಸಬೇಕಾಗಿಲ್ಲ, ಇಲ್ಲಿಯೂ ಕೃಷ್ಣಾಯ ನಮಃ ಹೇಳಬೇಕಾಗಿಲ್ಲ, ಬರೀ ಶ್ರೀ ಕೃಷ್ಣಾಯ ನಮಃ ಅಂತ ಬರೆದು ದಿವಸಕ್ಕೆ 1008 ಸತ್ತಿ ಬರೆದು ಜನವರಿ 16 ಹೊತ್ತಿಗೆ ಅದರ ಮುಕ್ತಾಯ ಸಮಾರಂಭ ಇಟ್ಟುಕೊಂಡಿರ್ತಾರೆ. ಆ ಸಮಯಕ್ಕೆ ಎಲ್ಲರೂ ಅಲ್ಲಿ ಹೋದರೆ ಎಲ್ಲರ ಒಟ್ಟು ಜಪವನ್ನು ಕೃಷ್ಣಾರ್ಪಣ ಅಂತ ಭಗವಂತ ಅರ್ಪಣೆ ಮಾಡ್ತಾ ಇದ್ದಾರೆ. ಕೃಷ್ಣರ ಸನ್ನಿಧಾನದಲ್ಲೇ ಉಡುಪಿಯಂತ ಕ್ಷೇತ್ರದಲ್ಲೇನೆ ಮತ್ತು ಶ್ರೇಷ್ಠವಾದಂತಹ ಕೃಷ್ಣ ಮಂತ್ರ ಜಪದ ಒಂದು ಕೋಟಿ ಕೋಟಿ ಒಂದು ಜಪವನ್ನು ಸಮರ್ಪಣೆ ಮಾಡುವ ದೊಡ್ಡ ಭಾಗ್ಯ. ಅದರ ಆಸಕ್ತರಾದ ಭಕ್ತರೆಲ್ಲ ಪಾಲ್ಗೊಳ್ಳಬೇಕು ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ಅದರ ವಿವರಗಳನ್ನು ಹೇಳ್ತಕ್ಕಂತಹ ಕರಪತ್ರ ಎಲ್ಲ ಇದೆ, ಅದರ ಪ್ರಯೋಜನ ಪಡೆಯಬೇಕು ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಾಡುತ್ತೇನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಗಾಣಪತಿ ನೇರಿತ ಯದೋಚವಹಂ ತೇನ ಕ್ರಿಯತಾಂ ಕಮಲಾಕ್ಷ.